ಪರಾಗಿಲ್ಲವನು. ಅಂದ್ರೆ ಇವನು ಬಿಟ್ಟು ಬಂದ್ರೆ ಅಧಿಕಾರ ಬಿಟ್ಟರೆ ನ್ಯಾಯಮನ್ನರಿ ಕೆಳಗಿರೋದಿಲ್ಲ, ಇನ್ನು ಯಮದೂತರಿಂದ ಎಷ್ಟು ಶಿಕ್ಷೆ ಅನುಭವಿಸಬೇಕಾಗತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ಸತ್ವಗುಣಕ್ಕೆ ಅತ್ಯಂತ ಪ್ರಾಧಾನ್ಯ ಬರೋ ಹಾಗೆ ಬದುಕಬೇಕು. ಸತ್ಯಂವದ, ಸತ್ಯ ಹೇಳಿ ಸತ್ವಗುಣ ಜಾಸ್ತಿ ಆಗ್ತಾ ಹೋಗುತ್ತೆ. ಸುಳ್ಳು ಹೇಳಿ ತಮಗುಣ ಜಾಸ್ತಿ ಆಗಲಿ ಶುರುವಾಗುತ್ತಾಗಲಿ. ಪ್ರತಿನಿತ್ಯ ನಾನು ಎಷ್ಟು ಬ್ಯಾಲೆನ್ಸ್ ಬೆಳಗ್ಗಿಂದ ಸಾಯಂಕಾಲದವರೆಗೆ ನೋಡಿ ಮತ್ತೆ ಯಾವ್ಯಾವ ಗುಣದಿಂದ ಏನೇನು ಕೆಲಸ ಆಯಿತು. ಸತ್ವಗುಣದ ಕೆಲಸವನ್ನು ಹೆಚ್ಚಾಗಿ ಮಾಡ್ಕೋಬೇಕು. ಅದು ಆತ್ಮವಿಮರ್ಶನೆ, ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂತ ಏನು ಕರೀತೇವೆ ಅದನ್ನು ಉಪಯೋಗಿಸಿದರೆ ತುಂಬ ಮೇಲೆ ಬರಲಿಕ್ಕೆ ಬರುತ್ತೆ. ವಿದುರ ತರ ನೀತಿಯಲ್ಲಿ ಹೇಳೋ ಮಾತಾದೇನೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಹ ಚರಿತಮಾತ್ಮನಃ ಯದಿವೇ ಪಶುಭಿಸ್ತುಲ್ಯಂ ಕಿನ್ನು ಸತ್ಪುರುಷೈರಿಹ. ಪ್ರತಿನಿತ್ಯದಲ್ಲೂ ಮನುಷ್ಯ ಆತ್ಮಾವಲೋಕನ ಮಾಡಿಕೊಳ್ಬೇಕು. ನನ್ನ ಬದುಕು ಪಶುವಿನಂತೆ ಇತ್ತು, ಮನುಷ್ಯನಂತೆ ಶ್ರೇಷ್ಠ ಸತ್ಪುರುಷರಂತೆ ಇತ್ತು ಅಂತ ಪ್ರತಿನಿತ್ಯ ಮಲಗಬೇಕಾದ್ರೆ ಯೋಚನೆ ಮಾಡಿ ಅವ ಮುರುಗಿಸಿ ಕರೆಕ್ಟ್ ಮಾಡ್ಕೊಳಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಆದಂಥ ಬದುಕಿರಬೇಕು. ಅರ್ಜುನ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೇ ತಿಷ್ಠಂತಿ ರಾಜಸಾಹ ಜಗನ್ಯ ಗುಣ ವೃತ್ತಿಸ್ಥಾಹ ಅಥೋ ಗಚ್ಚಂತಿ ತಾಮಸಾಹ. ಬರೀ ಜನ್ಮಗಳಷ್ಟೇ ಅಲ್ಲ, ಲೋಕಗಳು ಬೇರೆ ಆಗಲಿಕ್ಕೆ ಶುರುವಾಗುತ್ತೆ. ಶ್ರೇಷ್ಠವಾದಂಥ ಲೋಕಗಳನ್ನು ಊರ್ಧ್ವ ಲೋಕಗಳಿಗೆ ಸಾತ್ವಿಕ ಹೋಗ್ತಾನೆ, ಮಧ್ಯದ ಲೋಕಗಳಲ್ಲಿ ಇದ್ದಲ್ಲೇ ಎದ್ದು ಬಿಡ್ತಾನೆ ರಾಜಸ, ಅಧೋ ಲೋಕಗಳಿಗೆ ಹೋಗ್ತಾನೆ ನರಕಾದಿಗಳಿಗೆ ಹೋಗ್ತಾನೆ, ಇವನು ತಾಮಸ. ಆದ್ದರಿಂದ ಅದು ಸರಿಯಾಗಿ ಯೋಚನೆ ಮಾಡಬೇಕು. ಇಷ್ಟೆಲ್ಲದರ ಜೊತೆಗೆ ಲಾನ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ, ಇಷ್ಟೆಲ್ಲದರ ಮೇಲೆ ಒಂದು ಎಚ್ಚರ ಇರಲಿ ಅಂತ ಹೇಳಿದ್ದಾರೆ. ಗುಣಗಳರು ಇಷ್ಟೆಲ್ಲ ಕಟ್ಟಿದಾರಲ್ಲ ಕರೆಕ್ಟೇ, ಅಲ್ಲಿ ಕಟ್ಟಿದವನು ಒಬ್ಬಿದ್ದಾನೆ, ಜ್ಞಾನ ಇರಲಿ ಅಂತ ಹೇಳಿದ್ದಾರೆ. ಕಟ್ಟು ಆಟೋಮೆಟಿಕ್ ಆಗಿ ಬಂದಿಲ್ಲ, ಒಬ್ಬನು ಕಟ್ಟಿದವನಿದ್ದಾನೆ. ಆ ಕಟ್ಟಿದವನು ಹ್ಯಾಕ್ ಕಟ್ಟಿರ್ತಾನೆ ಗೊತ್ತಾ, ಅವನೇ ಬಿಚ್ಕೊಳ್ಳೋದ ಕಟ್ಟಿರ್ತಾನೆ. ಯಾರಕ್ಕೆ ಅವನೇ ಕಟ್ಟಬೇಕಾಕೆ, ಅವನಿಗೆ ಬಿಚ್ಕೊಳ್ಳೋದಾದ್ರೆ ಯಾರು ಬೀಗ ಹಾಕಿ ಬೀಗ ಪಕ್ಕದಲ್ಲಿ ಇಟ್ಕೊಳ್ಳೋದಾದ್ರೆ ಯಾಕೆ ಬೀಗ ಹಾಕ್ಬೇಕಾ ಮನೆಗೆ? ಬೀಗ ಹಾಕಿರ್ತಾ ಬೀಗ ಎಲ್ಲ ಇಟ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ಬಹಳ ಬಂದೋಬಸ್ತಿನ ಕೆಲಸ ಮಾಡೋಕ್ಕಾರೆ ಹಾಕಿದ್ರೆ ತನ್ನತೇ ಇಟ್ಕೊಂಡಿದೆ, ಇನ್ನೊಬ್ರಿಗೆ ಕೊಡೋದಿಲ್ಲ. ಅವನು ಯಾರು ಕಿತ್ಕೊಂಡ್ಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಈ ಭಗವಂತ ಇಲ್ಲಿ ಇಟ್ಕೊಂಡಿದ್ದಾನೆ. ಇದನ್ನ ಮಮ್ಮ ಮಾಯಾ ದುರತ್ಯಯ, ಯಾರು ದಾಟ್ಲಕ್ಕೆ ಬರೋದಿಲ್ಲ. ಮಾಮೇವ ಏ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ, ಈ ಗುಣಗಳ ಮೇಲೆ ಒಬ್ಬನಿದ್ದಾನೆ ಅವನೇ ತಾನು ಅಂತ ಭಗವಂತ ತಿಳಿಸ್ತಾ ಇದ್ದಾನೆ. ಪ್ರತಿ ಕಟ್ಟನ್ನು ನೋಡಿ, ಕಟ್ಟನ್ನು ಅರ್ಥ ಮಾಡ್ಕೊಳ್ಳಿ. ಯಾರೋ ಅವನು ಕಟ್ಟು ಮುಚ್ಚೋದಕ್ಕಿಂತ ಏನ್ ಮಾಡ್ತಾನೆ ಗೊತ್ತೇನು, ಫಸ್ಟ್ ನೋಡಿ ಚೆಕ್ ಮಾಡ್ತಾನೆ ಒಂದ್ಸಲ, ಅದು ಕೈಲೇ ಬರುತ್ತೋ ಚಾಕು ತೊಗೊಳ್ಬೇಕಾಗುತ್ತೋ ನೋಡ್ತಾನೆ. ಅದು ಆ ಯೋಚನೆ ಮತ್ತೆ ಕಟ್ಲಕ್ಬೇಕು ಅಥವಾ ಒಂದ್ ಸಲ ಬಿಚ್ಚಿಬಿಡ್ತಾನೆ ನೋಡ್ತಾನೆ. ಮತ್ತೆ ಕಟ್ಟಬೇಕಾದ್ರೆ ಹುಷಾರ ಹರಿದಂತೆ ಬಿಚ್ಚುತ್ತಾನೆ. ಮ್ಯಾನಿಪುಲೇಟ್ ಮಾಡೋದಂತೂ ಭಾರಿ ಹುಷಾರಾಗಿರ್ತಾನೆ. ಈಗ ಬಿಚ್ಚಿದ್ದು ಕಟ್ಟಿದ್ದು ಗೊತ್ತಾಗರ ವ್ಯಾರತಿ ಮಾಡ್ತಿರ್ತಾನೆ. ಆ ತರ ಹುಷಾರಾಗಿ ಒಂದ್ ಸಲ ಆದರೆ ಕಿತ್ತಿ ಅಷ್ಟು ಬಿಡ್ತಾನೆ ಆ ಕಡೆ. ಆ ತರ ನೋಡ್ಬೇಕು ಕಟ್ಟನ್ನು ಹೇಗೆ ಬಿಚ್ಚಬೇಕು. ಈ ಮಧ್ಯೆ ಆ ಕಟ್ಟನ್ನು ಅರ್ಥ ಮಾಡ್ಕೊಳ್ಳೋದೇ ಒಂದು ಅರ್ಧ ಭಾಗ. ಅದನ್ನೇ ಗುಣತ್ರಯಗಳ ಬಂಧನ ಅಂತ ಕರೆದ್ರಲ್ಲ, ಬಂಧನವನ್ನು ಅರ್ಥ ಮಾಡಿಕೊಂಡ್ರೆ, ಬಂಧನ ಯಾರು ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಅವನ ಹತ್ರ ಹೋಗ್ಲಿಕ್ಕೆ ಬರುತ್ತೆ. ಅವನೊಬ್ಬನಿದ್ದಾನೆ, ಅವನೇ ಎಲ್ಲದರ ಮೇಲಿರ್ತಕ್ಕಂಥವನು. ಅವನ ವಿಷಯ ಏನು ಗೊತ್ತಾ, ಅವನಿಗೆ ಬಂಧನ ಇಲ್ಲ, ಬಂಧನ ಮಾಡಿದ್ದಾನೆ ಅವನಿಗೆ ಬಂಧನ ಇಲ್ಲ. ಆದ್ದರಿಂದ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ, ಇದೆಲ್ಲ ಒಂದಿಸ ಅರ್ಥ ಮಾಡಿಕೊಂಡ್ರೆ ಬರೋದಿಲ್ಲ. ಯದಾ ದ್ರಷ್ಟ ಅನುಪಶ್ಯತಿ, ಮತ್ತೆ ಯೋಚನೆ ಮಾಡಬೇಕು. ದಿವ ಬೆಳಗಾದ ಯೋಚನೆ ಮಾಡಿ, ನಮ್ಮ ಕೈ ಮೀರಿ ಎಷ್ಟು ಕೆಲಸ ಆಗುತ್ತೆ ಯೋಚನೆ ಮಾಡಿ. ಅನ್ಕೊಳ್ಳೋದೇ ಒಂದು, ಆಗದೇ ಒಂದು, ಅನ್ಕೊಳ್ಳೋದೇ ಒಂದು ಆಗ್ತಾನೆ ಇರುತ್ತೆ. ಇದರ ಅರ್ಥ ಏನು? ಅದಕ್ಕೆ ಇದ್ರ ಮೇಲೆ ಒಬ್ಬನಿದ್ದಾನೆ ಅಂತ ಗೊತ್ತೆ. ಇದ್ರ ಮೇಲೆ ಒಬ್ಬನಿದ್ದಾನೆ ಅಂತ ಅನುಪಶ್ಯತಿ, ಸತತ ಭಗವಂತನ ವ್ಯಾಪ ಇದನ್ನು ಚಿಂತನೆ ಮಾಡ್ತಾನೇ ಇರಬೇಕು. ಅಂದ್ರೆ ಲೆಟರ್ ಬಂದಾಗ ಓ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಯೋಚನೆ ಮಾಡುತ್ತೆ, ತಕ್ಷಣ ಅರ್ಥ ಆಗುತ್ತೆ. ಇದು ಕೆ ಇ ಬಿ ಬಿಲ್ಲು, ಲೈಟ್ ಮೆಹ ಗೊತ್ತಾಗುತ್ತಲ್ಲ ನಮಗೆ, ವಾಟರ್ ಬಿಲ್ಲು ಅಂತ ಅರ್ಥ ಆಗ ಹಾಗೆ ನೋಡಿದ ತಕ್ಷಣ ಯಾರದ್ದಿದು? ಎಲ್ಲರ ಹಿಂದೆ ಭಗವಂತನ ಕಟ್ಟಿ ಭಗವಂತನ ಒಂದು ವ್ಯಾಪಾರ ಇದೆ, ಅದು ಸದಾ ನೋಡ್ತಾ ಇರಬೇಕು. ಅನುಪಶ್ಯತಿ, ಪುನಃ ಪುನಃ ಪಶ್ಯತಿ. ಈ ಪಶ್ಯತಿ ಎಂಬುದು ಬೇರೆ, ಪುನಃ ಪುನಃ ಪಶ್ಯತಿ ಅಂತ ಬೇರೆ. ದೇವರು ಒಂದ್ಸರ್ತಿ ನೋಡೋದು ಯಾಕೆ? ನಾವಾಗ ತಿರುಪತಿ ಹೋಗಿರ್ತಾರೆ, ಒಂದೇನು ಒಂದು ಸೆಕೆಂಡ್ ಒಂದು 2 ನಿಮಿಷ ನೋಡೋಕೆ ಚಾನ್ಸ್ ಸಿಕ್ಕರೆ ಪುಣ್ಯ. ಅಷ್ಟು ಏನು ಸಾಧಿಸಿದಾಗಾಯ್ತು ಅಂದರೆ ಅದನ್ನು ಮನಸ್ಸಿನಲ್ಲಿ ಮತ್ತೆ ಯೋಚನೆ ಮಾಡಬೇಕು. ಏನು ನೋಡಿರ್ತಾನೆ ಅದು ರಿಕಲೆಕ್ಟ್ ಮಾಡ್ತಾ ಹೋದರೆ ಅನುಪಶ್ಯತಿ ಅಂತಾಗುತ್ತೆ. ನೋಡೋದು ಅನುಪಶ್ಯತಿ, ಈ ದೃಷ್ಟಿ ಊಟ ಮಾಡಿರ್ತ ಅವ್ ಎಷ್ಟು ಚೆನ್ನಾಗಿತ್ತು ಜ್ಞಾಪಕ ಮಾಡ್ಕೋತಾನಲ್ಲ, ಆ ತರಹ ನಾವು ಊಟ ಜ್ಞಾಪಕ ಮಾಡ್ಕೊಂಡ್ಬಿಡ್ತಾನೆ. ಊಟ ಹಾಕ್ತವ್ರು ಜ್ಞಾಪಕ ಮಾಡ್ಕೋಬೇಕಲ್ಲ, ಅದು ಪದಿತೆ ಆಗ ಊಟ ಮಾಡಿ ನೆನ್ಬಿಡ ಊಟ ಅವನ ಹೋಲಿ ಬಿಡಿ ಅಂತೇಳು. ಊಟ ಹೊಟ್ಟೆಯೊಳಗೆ ಹೋಗಿದ್ದು ಎಷ್ಟು ಕಷ್ಟ, ಅದು ಮಾಡಿದವನು ಹೇಗೆ ಮಾಡಿದ, ಅವನು ಎಷ್ಟು ಕೃತಜ್ಞರಾಗಿರ್ಬೇಕು. ನಾವಾಗ ಪರಮಾತ್ಮ ಇವತ್ತು ಎಷ್ಟನೇ ಕೂಡ ಅಂದ್ರೆ 1,000 ಜನಕ್ಕೆ ಹಾಕಿದ್ವಿ, 2,000 ಜನಕ್ಕೆ ಹಾಕಿದೀವಿ ಅಲ್ಲ ಭಗವಂತ ಅಷ್ಟನೇ ಕೂಟಕ್ಕೆ ಹಾಕೋದಲ್ಲ. ಕಲ್ಪ ಕಲ್ಪಗಳಲ್ಲಿ ವಿಶ್ವ ಜೀವರಿಗೆ ಅನ್ನ ಕಲ್ಪತನು ನೀನಿರಲು ಭ್ರಾಂತಿಯಿಂದ. ವಿಶ್ವದ ಪ್ರತಿಯೊಬ್ಬರಿಗೂ ತನ್ನ ಸಿಗೋದು ಯಾರಿಂದ? ದೇವರಿಂದ. ಯಾವ ಸರ್ಕಾರದ ಅನ್ನ ಸಿಗೋದಿಲ್ಲ, ದೇವರು ಕೊಡ್ತಿರೋದನ್ನ ಸರ್ಕಾರದ ಮೂಲಕ ಸಿಗಬಹುದೇ ಹೊರತು ಆಲ್ ಇನ್ ಆಲ್ ಅಂದ್ರೆ ಭಗವಂತನೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಇತ್ಯದ್ಭುತವಾದ ಸಾಮರ್ಥ್ಯ ಭಗವಂತನದು, ಎಷ್ಟು ಋಣಿಗಳಾಗಿರ್ಬೇಕು ನಾವು ಅದಕ್ಕೆ. ಎಷ್ಟು ಬೇರೆ ದೇಶಗಳಲ್ಲಿ ಅವ್ರಿಗೆ ಎಷ್ಟು ಸಂಸ್ಕಾರ ಇರಬಿಟ್ಟಿಲ್ಲ ಗೊತ್ತಿಲ್ಲ, ಆದರೆ ಊಟಕ್ಕೆ ಕೊಡೋದಕ್ಕಿಂತ ಮುಂಚೆ ದೇವರಿಗೆ ಥ್ಯಾಂಕ್ಸ್ ಹೇಳಿ ಕೊಡ್ತಾರಂತೆ. ಇವತ್ತು ಅನ್ನ ಕೊಟ್ಟಿದ್ದಕ್ಕೆ ದೇವರಿಗೆ ಕೃತಜ್ಞರಾಗಿದ್ದೇವೆ ಅಂತ. ಇಷ್ಟು ಬೆಟ್ಟಿಗಿದ್ರೆ ಎಷ್ಟೋ ಸಾಕಲ್ಲ. ಅಮೆರಿಕದ ಸಾಮಾನ್ಯ ಪ್ರತಿಯೊಂದು ನೋಟ್ ಮೇಲೆ, ಪ್ರತಿ ನಾಣ್ಯದ ಮೇಲೆ ಇನ್ ಗಾಡ್ ವಿ ಟ್ರಸ್ಟ್ ಅಂತ ಬರೆದಿರ್ತಾರೆ. ಇನ್ ಗಾಡ್ ವಿ ಟ್ರಸ್ಟ್, ಪುಣ್ಯಕ್ಕೆ ನಾವು ಬರ್ಕೊಂಡಿಲ್ಲ, ಇನ್ ಗಾಡ್ ವಿ ಹ್ಯಾವ್ ನೋ ಟ್ರಸ್ಟ್ ಅಂತ ಬರ್ಕೊಂಡಿಲ್ಲ ಅಷ್ಟೇ. ಅಷ್ಟರ ಬಟ್ಟಿಗೆ ನಾವು ಉಳ್ಕೊಂಡಿದ್ದೇ ಹೊರತು ಅವ್ರು ನೋಡಿದ್ರೆ ಯಾಂತ್ರಿಕವಾದ ದೇಶ, ನಮ್ಮ ದೇವರನ್ನ ಅರ್ಥನೆ ಮಾಡಿಕೊಂಡಿಲ್ಲ ಅವರು. ಆದರೆ ನಾಣ್ಯಗಳ ಮೇಲೆ ಬರೀತಾರೆ, ಇದು ಅಷ್ಟೇ, ತಮ್ಮ ಕರೆನ್ಸಿ ಮೇಲೆ ಬರೆದಿರ್ತಾರೆ ಅಂತ ಹೇಳಿದ್ರೆ ಯಾವ್ದಾರ ತೆಗೆದು ನೋಡಿಬೇಕಾದ್ರೆ ಅನುಭವಿದ್ದಾರೆ ಗೊತ್ತಿರುತ್ತೆ, ಏನು ಆಶ್ಚರ್ಯ ಇದು. ಇದೆಲ್ಲ ಯೋಚನೆ ಮಾಡಿದಾಗ ಮನುಷ್ಯ ಮುಂದುವರೆದಂತೆ ದೇವರ ಬಗ್ಗೆ ಎಚ್ಚರ ಬರ್ತದೆ ಅಂತ ಅರ್ಥ. ಹೆಚ್ಚೆಚ್ಚು ಮುಂದೆ ಹೋದಾಗ ದೇವರ ಬಗ್ಗೆ ಒಳ್ಳೆ ಎಚ್ಚರ ಬರ್ತದೆ, ಹಿಂದಿದ್ದವನಿಗೆ ಅದೆಲ್ಲ ಆಗೋದಿಲ್ಲ, ಅದಕ್ಕೆ ತಿಳುವಳಿಕೆ ಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ ದೃಶ್ಯತೆ ತ್ವಗ್ರಯಾ ಬುದ್ಧ ಸೂಕ್ಷ್ಮಯಾ ಸೂಕ್ಷ್ಮದರ್ಶಿಭಿಹಿ. ಇದು ವಿಶೇಷ ಇದು. ಆದ್ರೆ ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತೇವೆ, ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲ ಗೊತ್ತಿರೋ ದೇವ್ರ ಬಗ್ಗೆ ಏನೇನೋ ಗೊತ್ತಿರೋದು ಹೇಗೆ ಬೆಳೆಸಿರ್ತಾರೆ, ಎಷ್ಟು ತಪ್ಪದು ಒಂದು. ಅಜ್ಜ ದೇವ್ರ ಬಗ್ಗೆ ಹೇಳ್ತಿದ್ರೆ ದಿವಸಕ್ಕೆ ಒಂದು 5-5 ನಿಮಿಷ 10-10 ನಿಮಿಷ ಹೇಳಬಾರದೆ, ಫುಲ್ ಟೈಮ್ 7 ತಾಸ್ ಕ್ಲಾಸ್ನಲ್ಲಿ ಓದಿ ಬರ್ತಾನೆ. ಅದ್ರ ಜೊತೆಗೆ ದೇವ್ರ ವಿಷಯದ 5-10 ನಿಮಿಷ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೆ, ಎಷ್ಟು ದೊಡ್ಡ ಎಷ್ಟು ಜ್ಞಾಪಕ ಮಾಡ್ಕೋತ, ಎಲ್ಲ ಉಳಿದಾರೆ ಹೋಗ್ಬಿಡ್ತಾರೆ, ರಿಟೈರ್ ಆದ ತಕ್ಷಣ ಉಳಿದ ಎಲ್ಲ ಕೆಲಸಕ್ಕೆ ಬರೋದೇ ಇಲ್ಲ. ಇದು ಶುರುವಾಗುತ್ತೆ ಬರಲಕ್ಕ. ನಿಜವಾಗಲು ಬರತಕ್ಕಂಥದ್ದು ನಿಜವಾದ ಆಸ್ತಿ ಅಂದ್ರೆ ಇದೇನೆ, ಸತ್ವಗುಣದ ಪ್ರಭಾವನ ಎತ್ತಿ ಕಾಣಲಿಕ್ಕೆ ಇದನ್ನು ಅನುಪಶ್ಯತಿ, ಪುನಃ ಪುನಃ ನೋಡಿ, ಪುನಃ ಪುನಃ ನೋಡಿ ಅಂತ ಹೇಳಿದ. ಅದರ ಮೇಲೆ ಅರ್ಜುನ ಈಗ ರೀತಿ ನೋಡ್ತಾ ಹೋದರೆ ಜನ್ಮ ಮೃತ್ಯು ಜರ ಭಯ ಇದೆಯಲ್ಲ, ಜನ್ಮ ಮೃತ್ಯು ಜರ ವ್ಯಾಧಿಭ್ಯ ಅಮೃತ ಮುಕ್ತ ಅಮೃತ ಮಶ್ನುತೆ. ಜನ್ಮ ಭಯ, ಮೃತ್ಯು ಹುಟ್ಟು ಭಯ, ಸಾವು ಭಯ, ರೋಗದ ಭಯ, ಮುಪ್ಪಿನ ಭಯ ಎಷ್ಟಿದೆ. ಗುಣಗಳನ್ನು ಅರ್ಥ ಮಾಡಿಕೊಂಡವರಿಗೆ ಮುಪ್ಪಿನ ಭಯ ಇಲ್ಲ ಅಂತ ಹೇಳುತ್ತ. ಬ್ರಹ್ಮದೇವರಂತ ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ, ಆದ್ರಿಂದ ಅವರಿಗೆ ಮುಪ್ಪೇ ಇಲ್ಲ, ಅವರ ದೇಹಕ್ಕೆ ಮುಪ್ಪೇ ಇಲ್ಲ. ಹನುಮಂತ ಚಿರಂಜೀವಿ ಇವತ್ತಿಗೂ ಹಾಗೆ ಇದ್ದಾರೆ. ಯಾಕೆ? ಗುಣಗಳನ್ನ ಮೇಲೆ ಮೆಟ್ಟಿ ನಿಂತ ಮಹಾನುಭಾವನಾದ್ದರಿಂದ ಇವತ್ತಿಗೂ ಹಾಗೆ ಇದ್ದಾರೆ. ಪುಣ್ಯಕ್ಕೆ ಹನುಮಂತ ಚಿತ್ರ ಬರೆಯವರು ಪುಣ್ಯ ಬಿಡಿಗಡ್ಡ ಇಟ್ಟೆಲ್ಲ ಯಾರು ಕೂಡ ಯಾವ್ದು ಕಾಲ ಮನುಷ್ಯ ಪಾಪ ಅಂತ ಇಟ್ಲಿಕ್ಕೆ ಹೋಗಿಲ್ಲ. ಹನುಮಂತ ಅಷ್ಟೇ ಯಂಗ್ ಅದನ ವಿಮಸೇನ ಹನುಮಂತ ಕಂಡಾಗ ವೃದ್ಧ ರೂಪ ತೋರಿಸ್ತಾನೆ, ಮತ್ತೆ ಚಿಕ್ಕ ರೂಪ ತೋರಿಸಿ ಹಾರಿ ಬಿಡ್ತಾನೆ. ಮತ್ತೆ ಸುಮ್ಮನೆ ನಾಟಕಕ್ಕೆ ತೋರಿಸಿದ್ದ ಹೊರತು ಆ ಶಕ್ತಿ ಕೊಂದಿ ಆಗಿಲ್ಲ. ಹನುಮಂತ ತ್ರೇತಾಯುಗದ ಹನುಮಂತ ನಮಗೆ ಗೊತ್ತು, ನಮಗೆ ಎರಡು ಖಚಿತವಾಗಿ ಗೊತ್ತು. ತ್ರೇತಾಯುಗದ ಹನುಮಂತ ಒಂದು, ದ್ವಾಪರಯುಗದ ಹನುಮಂತ ಒಂದು. ಅಲ್ಲಿ ರಾಮದೇವರಿಗೆ ತಾನೇ ರಥವಾಗಿ ನಿಂತಿದ್ದು ಹನುಮಂತನ ವೈಶಿಷ್ಟ್ಯ. ರಾಮದೇವ್ ರಥ ಒಯ್ದಿಲ್ಲ ರಾಮದೇವ್, ಹನುಮಂತನೇ ರಥ ವಿಷ್ಣು ಸಹಸ್ರನಾಮದಲ್ಲಿ. ಅದಕ್ಕೇನೆ ವಾಯುವಾಹನ ಅಂತ ಕರೆದಿದ್ದ. ಎರಡು ಸಲ ಬರುತ್ತೆ ವಾಯುವಾಹನ, ಸುಪರ್ಣೋ ವಾಯುವಾಹನ, ವರದೋ ವಾಯುವಾಹನ. ನಿಮಗೆ ರಾಮರಾವಣರ ಯುದ್ಧ ಗೊತ್ತು, ರಾವಣ ರಥದಲ್ಲಿ ಕೂತಿದ್ದ, ಆದ್ರೆ ರಾಮದೇವ್ ಹನುಮಂತನ ಮೇಲೆ ಕೂತಿದ್ರು. ಇದನ್ನ ಅರ್ಥ ಮಾಡಿಕೊಂಡ್ರೆ ರಾಮನಿಗೆ ಸ್ವತಃ ತಾನು ರಥವಾಗಿ ಹನುಮಂತ ಇದ್ದ. ದ್ವಾಪರಯುಗದೊಳಗೆ ಆ ರಾಮನ ರಥದ ಮೇಲೆ ತಾನು ಕೂತಿದ್ದ. ರಾಮರಥ ಅರ್ಜುನ ರಥ, ಅರ್ಜುನ ತಗೊಂಡಂತ ಅರ್ಜುನಂದಲ್ಲದು, ರಾಮದೇವರು ಕೂತ ರಥ, ಅದರ ಮೇಲೆ ಹನುಮಂತ ಕೂತಿದ್ದಾನೆ. ಎಷ್ಟು ಜ್ವರ ಹನುಮಂತ ಕೂತಿದ್ದ ಅಂದ್ರೆ, ಅಲ್ಲಿ ಯುದ್ಧ ಮಾಡಿ ಏನೋ ಭಾರಿ ಜೋರು ತೋರಿಸಿಬಿಟ್ಟ, ಸ್ವಲ್ಪ ವೀಕ್ನೆಸ್ ಬಂದಿದೆ ಅಂತ ತಿಳ್ಕೋಬೇಡಿ. ಹನುಮಂತ ಒಮ್ಮೆ ಗರ್ಜನೆ ಮಾಡಿಬಿಟ್ರೆ ದುರ್ಯೋಧನ ಸೈನಿಕರು ಸಾವಿರಾರು ಸತ್ ಬೀಳ್ತಿದ್ರಂತೆ. ಗರ್ಜನೆ ಮಾಡಿದ್ರೆ ಒಂದ್ಸಲ ಕೂಗಿಬಿಟ್ರೆ ಸಾಕು, ಅರ್ಜುನ ಸ್ವಲ್ಪ ಏನಾದರೂ ಆತ ಡಲ್ಲಾಗ ಪ್ರಸಂಗ ಬಂತು ಅಂದ್ರೆ ಆ ಚಾರ್ಜ್ ಹನುಮಂತಂದಾಗ ಒಂದ್ಸರ್ತಿ ಜೋರ ಕೂಗಿಬಿಟ್ರೆ ಸಾಕು. ದೇವದತ್ತ ಏನೂ ಅಲ್ಲ, ಅದ್ರ ಮುಂದೆ ಶಂಕಧ್ವನಿ ಏನೂ ಅಲ್ಲ. ಅಂಥ ಒಂದು ನಾದವನ್ನು ಕೊಟ್ಟು ಅರ್ಜುನಿಗೆ ಸುಧಾರಿಸುವ ಟೈಮ್ ಕೊಡ್ತಿದ್ದ. ಅಷ್ಟೊತ್ತಿಗೆ ಅರ್ಜುನ ಮತ್ತೆ ರಿಕವರ್ ಆಗ್ತಿದ್ದ. ಅರ್ಜುನ ಆತನ ಸುಸ್ತೇ ಇಲ್ಲ. ಅರ್ಜುನ ಹತ್ತಿರ ಎಷ್ಟು ಜನ ಬಾಣ ಹೊಡಿತಾರೆ ಗೊತ್ತಾ? ಇಬ್ಬರಿಗೆ ಪೆಟ್ಟು ಬೀಳೋದಿಲ್ಲ. ಮುಂದೆ ಕೂತ ಕೃಷ್ಣನಿಗೆ, ಮೇಲೆ ಕೂತ ಹನುಮಂತನಿಗೆ ಪೆಟ್ಟೇ ಇಲ್ಲ. ಬೇಕಾಗ್ತಾನೆ ಬಿಡುತ್ತೆ, ಮತ್ತೆ ಅರ್ಜುನ ಪಾಪ ಎಟ್ಟು ಬಿಡ್ತಾ ಇರುತ್ತೆ. ಇವರಿಬ್ಬರಿಗೂ ಪೆಟ್ಟಿಲ್ಲ. ಈತ ಸರ್ವೋತ್ತಮ, ಆತ ಜೀವೋತ್ತಮ, ಅವರಿಬ್ಬರಿಗೆ ಪೆಟ್ಟಿಲ್ಲ. ಇದೆಲ್ಲ ಯಾತಕ್ಕೆ ಹೇಳಿದೆ? ಮುಪ್ಪಿಲ್ಲದಂತ ವ್ಯಕ್ತಿ ಆತ, ಮುಪ್ಪಿಲ್ಲದ ಹನುಮಂತನ ಕಥೆ ಕೇಳುತ್ತೆ. ಅದೇ ರೀತಿ ಜಾಂಬವಂತನ ಮುಪ್ಪು ಬಂದಿತ್ತು ರಾಮರಾಗಲೇ, ಜಾಂಬವಂತನ ಮುಪ್ಪು ಬಂದಿತ್ತು. ಕೃಷ್ಣ ಚಕ್ರದಿಂದ ರಿಪೇರಿ ಮಾಡ್ತಾನೆ ಪೂರ್ತಿಯಾಗಿ. ಜಾಂಬವಂತ ಹಣ್ಣನ್ನು ಮುದುಕನಾಗಿ ಬಿಟ್ಟಿರ್ತಾರೆ, ಕೃಷ್ಣನಿಗೆ ಯುದ್ಧ ಆಗುತ್ತೆ ಜಾಂಬವತಿ ಪ್ರಸಂಗದೊಳಗೆ. ಆ ಶವಂತಕಮಣಿ ಕಥೆ ಕೇಳಿರ್ತೀರಿ. ಕೊನೆಗೆ ಜಾಂಬವಂತ ಸೋತು ಬಿಡ್ತಾನೆ. ಒಂದು ಯೋಚನೆ ಮಾಡ್ತಾನೆ, ಯೋ ಕೃಷ್ಣ ಹೊಡಿತಿದ್ದ ನನ್ನೀಗ, ನಾನು ರಾಮನೇ ನನ್ನ ಕಾಪಾಡಬೇಕು ಅಂತ ರಾಮ ಧ್ಯಾನ ಮಾಡ್ತಾನೆ. ನೋಡ್ತಾನೆ ರಾಮನೇ ಕೃಷ್ಣ, ಏನು ಆಶ್ಚರ್ಯ ಆಗೋಯ್ತು. ಆಶ್ಚರ್ಯ, ಅಹಂ ಕೃಷ್ಣ ಅನ್ಕೊಳ್ಳಿಲ್ಲ, ನಾನು ಕೃಷ್ಣ ಅನ್ಕೊಳ್ಳಿಲ್ಲ, ಕೃಷ್ಣನನ್ನ ಕೃಷ್ಣ ಅಂತ ತಿಳ್ಕೊಂಡ, ರಾಮನನ್ನ ಕೃಷ್ಣ ಅಂತ ತಿಳ್ಕೊಂಡ. ಎಷ್ಟು ತಪ್ಪು ಮಾಡದೆ ಅಂತ ಗೋಳಾಡಿಬಿಟ್ಟ. ಕೃಷ್ಣ ಕ್ಷಮಿಸಿದ. ಆಗ ಜಾಂಬವಂತ ಕೇಳ್ಕೊಂಡ, ಕೃಷ್ಣ ಭಾರಿ ಮುಪ್ಪಾಗಿ ಬಿಟ್ಟಿದೆ ದೇಹ, ಸ್ವಲ್ಪ ಇದನ್ನು ಸರಿ ಮಾಡು, ಮತ್ತೆ ನನಗೆ ಮತ್ತೆ ತಾರುಣ್ಯ ತಂದುಕೊಡು ಅಂತ ಕೇಳ್ತಾನೆ. ಈ ಕಥೆಗಾದರೂ ಮಹಾಭಾರತ ಭಾಗವತ ಕೇಳಬೇಕು ಕೊನೆ ಪಕ್ಷ. ಮುಪ್ಪಿನ ದೇಹವನ್ನು ತರುಣ ದೇಹ ಮಾಡಿಕೊಡು ಕೃಷ್ಣ ಅಂತ ಹೇಳಿದರೆ ಕೃಷ್ಣ ಮಾಡಿಬಿಟ್ಟ. ಇಮಿಡಿಯೇಟ್ ಆಗಿ ಅಪಾಯಿಂಟ್ಮೆಂಟ್ ಕೊಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು, ಕ್ಲಿನಿಕ್ ಕರ್ಕೊಂಡು, ಏನಿಲ್ಲೇ ಇಲ್ಲ, ಚಕ್ರ ಬಿಟ್ಟಿದ್ದು ಎಲ್ಲ ಕೊರದ ಹಾಕಿಬಿಟ್ಟನಂತೆ, ಚರ್ಮ ಜೋತು ಬಿದ್ದಿತ್ತಲ್ಲ. ಇವತ್ತು ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತಾರೆ, ಅಲ್ಲಿ ಬೋರ್ಡ್ ನೋಡಿ ಒಂದೊಂದಿಗೆ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹಾಕಿರ್ತಾರೆ. ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ, ಇಷ್ಟೆಲ್ಲ ಮಾಡಿದ್ರು ಕೂಡ ಮೇಲೆ ಚೇಂಜ್ ಆಗುತ್ತೆ, ಒಳ್ಳೆ ಚೇಂಜ್ ಆಗೋದಿಲ್ಲ. ಕೃಷ್ಣ ಆಗಲ್ಲ, ಎಂಟೈರ್ ಬಾಡಿ ರೀಸೆಟ್ ಮಾಡಿಬಿಡ್ತಾರೆ ಪೂರ್ತಿಯಾಗಿ. ಈ ಕಂಪ್ಯೂಟರ್ ಪಾರ್ಟ್ಸ್ ಎಲ್ಲ ಸೇರಿಸಿ ಮಾಡಿಬಿಡ್ತಾರಲ್ಲ, ಆ ಥರ ಮಾಡಿಟ್ಬಿಡ್ತಾನೆ ಕೃಷ್ಣ. ಜಾಂಬವಂತ ಮತ್ತೆ ಯಂಗ್ ಆಗಿಬಿಡ್ತಾರೆ. ಹನುಮಂತನ ಮಾಡೋ ಪ್ರಸಂಗ ಬರಲಿಲ್ಲ. ಯಾಕೆ? ಹನುಮಂತನ ಮುಪ್ಪೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಹನುಮಂತನ ಶಕ್ತಿ ಜಾಂಬವಂತಾದಿಗಳ ಮೇಲೆ ಎಷ್ಟು ಮೇಲಿತ್ತು ಅಂತ ಹೇಳೋದಕ್ಕೆ ಸಾಕ್ಷಿ. ಮುಪ್ಪು ಗೆಲ್ಲಬೇಕಾ ನೀವೀಗ? ಹಾಗೆ ಮಾಡಿ. ದ್ರೌಪದಿ ದೇವಿ ಬಗ್ಗೆ ವರ್ಣನೆ ಮಾಡ್ತಾರೆ ಮಹಾಭಾರತದಲ್ಲಿ. ದ್ರೌಪದಿ ದೇವಿ ವನವಾಸಕ್ಕೆ ಅಂತ ಹೊರಟು ಕಥೆ ಹೇಳಿದ್ರು, ಅದೆಲ್ಲ ಗೊತ್ತಿದೆ. ಈಗ ಅನಂತರ ಮಹಾಭಾರತದಲ್ಲಿ ಸಾಕಷ್ಟು ಕಥೆ ಕೇಳ್ತಾರೆ, ಅದೆಲ್ಲ ಬೇಡ. ಈಗ ಅವರು ಸ್ವರ್ಗಾರೋಹಣ ಮಹಾಪ್ರಸ್ಥಾನ ಕೈಗೊಂಡಿದ್ದಾರೆ, ಅಂದರೆ ಬಿಟ್ಟು ಭೂಲೋಕ ಬಿಟ್ಟು ಹೋಗ್ತಾ ಇದ್ದಾರೆ. ಧರ್ಮರಾಜನಿಗಾಗ 108 ವರ್ಷಗಳು, ದ್ರೌಪದಿ ದೇವಿಗೆ 100 ವರ್ಷ ಹೆಚ್ಚು ಕಡಿಮೆ ಆಗ 100 ವರ್ಷ. ದೇವತೆಗಳು ನೋಡ್ತಾ ಇದ್ದಾರಂತೆ, ಚಿಕ್ಕ ಹುಡುಗಿ ಕಂಡ ಕಾಣ್ತಿರ್ಲಂತೆ, ಚಿಕ್ಕ ಯೌವನವತಿಯಾದ ತರುಣಿ ಕಂಡ ಕಾಣ್ತಿರ್ಲ, ಹುಟ್ಟಿದಾಗ ಹಾಗೂ ಹಾಗೇನೆ. ಯಾಕೆ? ರುಜುಗಳ ದೇಹದಲ್ಲಿ ಈ ಯಾವುದು ಉಂಟು ಮಾಡ ಸಾಧ್ಯವೇ ಇಲ್ಲ. ಅದನ್ನೇ ವಾಯುಸ್ತುತಿಯೊಳಗೆ ಮಾತರಮೇ ಮಾತರಿಶ್ವನ್ ಪಿತರತರಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ, ಅಜರ ಉಪ್ಪಿಲ್ಲದವರೇ ಅಂತ ಸ್ತೋತ್ರ ಮಾಡುತ್ತೆ. ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಇದರವರ ಹಿರಿಮೆ ಈ ರೀತಿ ಉಪ್ಪನ ಗೆಲ್ಲಬೇಕು. ಮಧ್ವಾಚಾರ್ಯರನ್ನ ಎಲ್ಲ ಕಥೆ ಜನಗೆಲ್ಲ ಕೇಳಿರ್ತಾರೆ, ಸಿನಿಮಾಡಿ ಕೇಳಿದವರು ಕೇಳಿಬಿಟ್ಟಿರ್ತಾರೆ, ವಾಯುದೇವರ 3ನೇ ಅವತಾರ ಅಂತ ಹೇಳಿಬಿಟ್ಟು. ಅಂಥ ಮಧ್ವಾಚಾರ್ಯರು ಅವರು ಕಲಶದ ಹತ್ರ ಯಾರು ನೋಡಿರಬೇಕು, ಭದ್ರಾ ನದಿ ಇದೆ ಕಲಶದ ಹತ್ರ, ಇವತ್ತು ಕಲಶ ಕ್ಷೇತ್ರ ಇದೆ, ಹೊರನಾಡು ಅದೆಲ್ಲ ಇದೆಯಲ್ಲ ಕಲಶ ಅಂತ ಇದೆ, ಅದರ ಹೊರತ್ರ ಭದ್ರಾ ನದಿ ಹರಿತಾ ಇದೆ. ಅಲ್ಲಿಗೆ ಹೋದಾಗ ಅಲ್ಲಿ ಜನಗಳೆಲ್ಲ ಆ ಕಡೆ ಈ ಕಡೆಗೆ, ಆ ಕಡೆ ಒಂದು ಗ್ರಾಮ ಈ ಕಡೆ ಒಂದು ಗ್ರಾಮ, ಮಧ್ಯದಲ್ಲಿ ನದಿ, ಆ ನದಿಯ ಪಾತ್ರ ಅಷ್ಟು ಅಗಲ ಕಡಿಮೆ, ದೊಡ್ಡ ಬಂಡೆ ಇಟ್ಟುಬಿಟ್ರೆ ಸೇತುವೆ ಪರ್ಕ್ ಮಾಡ್ತಿತ್ತು, ಅದು ಪ್ರವಾಹ ಬಿಟ್ಟು ಕಾಲಕ್ಕೆ ಓಡಾಡಬಹುದಾಗಿತ್ತು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ದೊಡ್ಡ ಬಂಡೆ ಇರುತ್ತೆ, ಎಲ್ಲ ಭಾರಿ ಕಷ್ಟಪಡ್ತಿರ್ತಾರೆ, ಆಗೋದಿಲ್ಲ. ಆಚಾರ್ಯಲ್ಲಿ ಹೋದರಂತೆ, ಆ ಕೇಳ್ತಾರೆ ಆಚಾರ್ಯ ಕೇಳ್ತಾರೆ, ಏನು ಎಷ್ಟು ಒಳ್ಳೆ ಬಂಡೆ ಇಟ್ಕೊಂಡಿದ್ದೀರಿ, ಇಷ್ಟು ಜಾಗದಲ್ಲಿ ಇಟ್ಟುಬಿಟ್ರೆ, ಜಾಗದಲ್ಲಿ ಇಟ್ಟುಬಿಟ್ರೆ ನಿಮ್ಗೆ ಸೇತುವೆ ಆಗುತ್ತಲ್ಲ, ಯಾಕೆ ಉಪಯೋಗಿಸ್ಲಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಸ್ವಾಮಿ ಆ ಯೋಚನೆ ನಮ್ಮ ತಲೆಯಲ್ಲಿದೆ, ಯೋಚನೆ ನಮ್ಮ ತಲೆಯಲ್ಲಿದೆ, ಆದರೆ ಸಾವಿರಾರು ಜನ ಎತ್ತಲಕ್ಕೆ ಹೋದ್ರೂ ಅದು ಅಲ್ಲಗಾಳಕ್ಕೆ ಆಗ್ತಾ ಇಲ್ಲ, ಅಂಥ ದೊಡ್ಡ ಬಂಡೆ ಅದು ನಮ್ಗೆ ಆಗ್ತಾ ಇಲ್ಲ, ಅಪೇಕ್ಷೆ ಇದೆ ಶಕ್ತಿ ಇಲ್ಲ. ಆ ಭೀಮಾ ಭೀಮಾ ಅಂತ ಹೇಳ್ತಾರೆ ದ್ವಾಪರಯುಗದಲ್ಲಿ, ಆ ಭೀಮ ಏನಾದ್ರು ಇದ್ರೆ, ಹನುಮಂತ ಹನುಮಂತ ಅಂತ ಹೇಳ್ತಾರೆ, ಸಂಜೀವನ ಎತ್ತಿದ ಆತಿದ್ರೆ ಬಹುಶಃ ಎತ್ತಿಡ್ತಿದ್ನೋ ಏನೋ ಅಂದ್ರಂತೆ. ಇವರೇ ಅವರು ಕೇಳಬೇಕಾ, 75 ವರ್ಷ ಆಚಾರ್ಯ ಈಗಾಗ 75 ವರ್ಷ, ಹುಡುಗರು ಕೋಲ್ ಹಿಡ್ಕೊಂಡ್ರೆ ಪುಣ್ಯ ಅವರು, ಪಾಪ ಇದು ಬಂಡೆ ಎತ್ತಿಡೋದಕ್ಕಾಗಿಲ್ಲ, ಕೋಲ್ ಹಿಡ್ಕೊಂಡ್ರೆ ಸಾಕು ಅಂತ ಹೊತ್ತಿನೊಳಗೆ, ಹೌದೇನು ಹೌದಾ ಭೀಮ ನೆನಪಾಯ್ತಾ ನಿಮಗೆ ಅಂತ ಹೇಳಿದ್ದು, ಅದು ನೆತ್ತಿದ್ರಂತೆ, ಎರಡು ಕೈಯಲ್ಲ ನೆನಪಿಸಬೇಕು, ಎರಡು ಕೈಯಲ್ಲ ಒಂದೇ ಕೈಯಲ್ಲಿ ಮೇಲಕ್ಕೆ ಎತ್ತಿದ್ರೆ, ಒಂದೇ ಕೈಯೊಳಗೆ ಎತ್ತಿ ಆ ಜಾಗದಲ್ಲಿ ಹಾಗೆ ಇಟ್ಟುಬಿಟ್ರೆ. ಇವತ್ತಿಗೂ ಅದರ ಮೇಲೆ ಶಾಸನ ಇದೆ, ಅನೇಕರು ನೋಡಿರ್ಬೇಕಾ ನೋಡಿ, ಇವತ್ತಿಗೂ ಶಾಸನ ಇದೆ, ಆಚಾರ ಚಿತ್ರ ಇದೆ ಅದರ ಮೇಲೆ. ಬಹುಶಃ ಈ ಜಗಳಿಗಳು ಇಂತಹ ಸಾಹಸ ಕಥೆಗಳು ಸುಮ್ಸನ್ನು ಬೇಕಾಷ್ಟು ಕೇಳಿರ್ತೇವೆ. ಶಾಸನಬದ್ಧವಾದ ಒಂದೇ ಒಂದು ದೃಷ್ಟಾಂತ ಅಂದ್ರೆ ಮಧ್ವಾಚಾರ್ಯ ತಿಟ್ಟ ದೃಷ್ಟಾಂತ, ಶ್ರೀಮನ್ ಮಧ್ವಾಚಾರ್ಯೈ ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ, ಅದರ ಮೇಲೆ ಶಾಸನ ಉಂಟು, ಆಚಾರ ಚಿತ್ರ ದಂಡ ಕಮಂಡು. ಅದನ್ನು ನೋಡಿದರೆ ಯಾತಕ್ಕೆ ಹೇಳದೆ ಇದ್ರೆ ಮುಪ್ಪಿನ ಪರಿಣಾಮ ಅವರ ಮೇಲೆ ಆಗಿಲ್ಲ, ಅವರು ರುಜುಗಳಾದ್ದರಿಂದ ವಾಯುದೇವರು ಹನುಮಂತನೇ ಮುಪ್ಪಿಲ್ಲ, ಭೀಮನೇ ಮುಪ್ಪಿಲ್ಲ, ಇವರಿಗೂ ಮುಪ್ಪಿಲ್ಲ. ಅದೆಲ್ಲಿಂದ ಬಂತು ಅಂದರೆ ಭಗವಂತ ಹೇಳ್ತಾನೆ ಗೀತೆಯೊಳಗೆ, ಯಾರು ಗುಣಾತೀತನಾಗ್ತಾರೆ ಗುಣದ ಬಂಧವನ್ನು ಮೀರಿ ನಿಲ್ತಾರೆ ಅವರಿಗೆ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಜನ್ಮ ಮೃತ್ಯು ಜರ ಜರ ಇವರಿಗಿಂದ ಮುಕ್ತನಾಗಿಬಿಟ್ಟು ಪರಮಾತ್ಮನ ಹತ್ತಿರ ಹೋಗಿ ಸುಖವಾಗಿರ್ತಾರೆ ಎಂಬುದರ ವರ್ಣನೆ ಮಾಡಿದಾಗ ಅರ್ಜುನ ಕೇಳಿದ, ಕೃಷ್ಣ ಕೈರ್ಲಿಂಗೈಹಿ ಗುಣಾನೇತಾಂತ್ರೀನ್ ಅತೀತಃ ಭವತಿ ಪ್ರಭೋ, ಯಾವ ಒಂದು ಲಕ್ಷಣಗಳಿಂದ ಈ ಗುಣಗಳನ್ನು ಮೀರಿದವನನ್ನು ಅರ್ಥ ಮಾಡ್ಕೋಬೇಕು ನಾವೀಗ. ಇಲ್ಲಿ ತಮಾಷೆ ನೋಡಿದರೆ ಒಂದು ಸುಲಭವಾದ ಮಾತು, ಗುಣಾತೀತನಾಗ್ತಾನೆ ಅವನು, ಹೇಗೆ ನಾವು ತಿಳ್ಕೊಳ್ಬೇಕು ಅವನ ಲಕ್ಷಣಗಳೇನ ಒಂದು ಅಂತ ಕೇಳಿದರೆ ಪರವಂತ ಮತ್ತಿನ್ನೊಂದು ಕಿಮಾಚಾರ, ಆ ಲಕ್ಷಣ ಹೇಗೆ, ಅವನ ನಡವಳಿಕೆ ಹೇಗೆ ಅಂತ ಕೇಳ್ತಾನೆ, ನಡವಳಿಕೆ ಹೇಗೆ. ಇನ್ನು ಮೂರನೆಯದಾಗಿ ಕಥಂಚೈತಾಂತ್ರೀನ್ ಗುಣಾನ್ ಅತಿ ವರ್ತತೆ, ಮೂರು ಗುಣಗಳನ್ನು ಯಾವ ರೀತಿಯಲ್ಲಿ ಗೆಲ್ಲೋದನ್ನು ಅಭ್ಯಾಸ ಮಾಡಬೇಕು ನಾವೀಗ ಅಂತ ಪ್ರಶ್ನೆ ಬಂತು. ಮೂರು ಗುಣಗಳ ಪ್ರಭಾವವನ್ನು ಹೇಗೆ ನಾವು ಗೆಲ್ಲಬೇಕು ಅಂತ ಕೇಳಿದಾಗ ಭಗವಂತ ಹೇಳುತ್ತಾನೆ, ಅರ್ಜುನ ಪ್ರವೃತ್ತಿಂಚ ನಿವೃತ್ತಿಂಚ ಪ್ರಕಾಶಂಚ ಪ್ರವೃತ್ತಿಂಚ, ಪ್ರಕಾಶ ಪ್ರವೃತ್ತಿ ಇವೆಲ್ಲ ಕೂಡ ಏನು ಮಾಡ್ತಾನೆ ಅವನು, ನಾ ನಿವೃತ್ತಾನಿ ಕಾಂಕ್ಷತಿ ನ ದ್ವೇಷ್ಟಿ ಸಂಪ್ರವೃತ್ತಾನೆ ನಾ ನಿವೃತ್ತಾನಿ ಕಾಂಕ್ಷತಿ, ಪ್ರಕಾಶ ಪ್ರವೃತ್ತಿ ಮೋಹ, ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ. ಪ್ರಕಾಶ ಬರಲಿ ಪ್ರವೃತ್ತಿ ಬರಲಿ ಮೋಹ ಬರಲಿ, ಅದು ಹೋದರೆ ಯೋಚನೆ ಮಾಡೋದಿಲ್ಲ, ಬಂದರೆ ಸುಖ ಪಡ್ಲಕ್ಕೆ ಹೋಗೋದಿಲ್ಲ, ಬಂದರೂ ಅಷ್ಟೇ ಹೋದರೆ ಅಷ್ಟೇ, ಅದರ ಬಗ್ಗೆ ಅವನು ಇಂಡಿಫರೆಂಟ್ ಆಗಿರ್ತಾನೆ ಅಂತ, ಹೋದರೆ ದ್ವೇಷ ಮಾಡಿಕೊಳ್ಳೋದಿಲ್ಲ, ಬಂದರೆ ಅವನಿಗೆ ಪ್ರೀತಿ ಇಲ್ಲ, ಆ ತರಹ ಬದುಕನ್ನು ಬದುಕ್ತಾನೆ. ಅಂದರೆ ಈ ಗುಣಗಳ ಫಲದ ಬಗ್ಗೆ ಅವನು ನಿರ್ಲಿಪ್ತನಾಗಿರ್ತಾನೆ, ಅದು ಮುಖ್ಯ. ಪ್ರಕಾಶ ಇರಬಹುದು, ಏನೋ ಭಾರಿಷ್ಟು ಲೌಕಿಕದಲ್ಲಿ ಬೇಕಾದಷ್ಟು ಸನ್ಮಾನ ಆಗೋಯ್ತು, ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ ಅವನು, ಅವನಿಗೆ ಗೊತ್ತು ಇದೇನಿದು, ಇದೆಲ್ಲ ತಾತ್ಕಾಲಿಕ, ಇದು ಲಿಮಿಟೆಡ್ ಅಂತ ಗೊತ್ತು, ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ತಾನು ಸರಿಯಾಗಿದ್ದಾನೆ, ಯಾರೋ ಸಾಕಷ್ಟು ಬೈದುಬಿಟ್ರು, ಬಾಯಿ ಬಂದ ಬೈದುಬಿಟ್ರು ಅಂತ ತಿಳ್ಕೊಂಬೋಣ, ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಅಷ್ಟೇ, ತಿಳುವಳಿಕೆ ಇಲ್ಲದೆ ಅವ್ರು ಬೈತಾ ಇದ್ದಾನೆ, ನಾನು ತಪ್ಪು ಮಾಡಿಲ್ಲ, ನಾನು ಯಾಕೆ ತಲೆ ಹಚ್ಕೋಬೇಕು, ಎಷ್ಟೋ ಜನ ತಪ್ಪು ಮಾಡಿರೋದಿಲ್ಲ, ಯಾರು ಬೈತಾರಲ್ಲ ಹೆಂಗೆ ಮಾಡ್ಕೊಂಡ್ಬಿಡ್ತಾರೆ, ಸಾಲಕ್ಕೆ ಅದೊಂದು ಕಾರಣ. ತಪ್ಪು ಮಾಡಿ ಹೆಂಗ್ ಮಾಡ್ಕೊಂಡವ್ರು, ಹೆಂಗ್ ಮಾಡ್ಕೊಂಡವ್ರು ಒಂದು ಗುಂಪು. ತಪ್ಪು ಮಾಡದೇ ಇದ್ದು ಯಾರು ತಪ್ಪು ಅಂತ ಬೈದಾಗ ಆ ತಡ್ಕೊಳ್ಳಾರ್ದೆ ಹೆಂಗ್ ಮಾಡ್ಕೊಳ್ಳೋ ಗುಂಪು ಇನ್ನೊಂದು. ಇಂಥ ಜನ ಇರ್ತಾರೆ, ಇವ್ರು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಪುರಂದರದಾಸರು ಹೇಳ್ತಾರೆ, ನಿಂದಕರಿರಬೇಕು ಅಂತ ಬೈಯೋರಿದ್ರೆ ಭಾರಿ ಒಳ್ಳೆ ನನಗೆ ಅಂತ ಹೇಳ್ಬಿಡ್ತಾರೆ. ಹಂದಿ ಇದ್ದರೆ ಕೇರಿ ಹೆಂಗೆ ಶುದ್ಧವೋ ಹಂಗೆ ನಿಂದಕರಿರಬೇಕು, ಕತೆ ಮುಗಿತವ್ರು. ಹಂದಿ ಸಿದ್ದೆ ಎಲ್ಲ ಕೇರಿ ಹಂದಿ ಇದ್ದೆ ಎಲ್ಲ ಹೋಗಿಬಿಟ್ರೆ ಕ್ಲೀನ್ ಮಾಡೋದ ಯಾರು? ನ್ಯಾಚುರಲ್ ಸ್ವೀಪರ್ಸ್ ಸ್ಕ್ಯಾವೆಂಜರ್ಸ್ ಯಾರು ಅಂದ್ರೆ ಹಂದಿಗಳು ಅಂತ ಹೇಳ್ಬಿಡ್ತಾರೆ. ನ್ಯಾಚುರಲಿ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ ಪಾಪ. ನಮ್ಮ ಪಾಪಗಳನ್ನು ತಡಕೊಂಡು ವ್ಯವಸ್ಥೆ ಮಾಡ್ಬೇಕಲ್ಲ. ಈ ಬೈಯೋರೆಲ್ಲ ಬೈತಾರಂತೆ ಪಾಪ, ನಾಲಿಗೆಲ್ಲ ತೊಡ ಹಂದಿ ನಾಲಿಗೆ ನೆಕ್ಕುತ್ತೆ ನೋಡಿ, ನಾಲಿಗೆಯಿಂದ ಆಚಾರವಿಲ್ಲದ ನಾಲಿಗೆ. ತಪ್ಪಿಲ್ಲದವ್ರನ್ನ ಬೈದು ಬಿಟ್ಟು ಒಳ್ಳೆಯವರನ್ನ ಬೈದು ಅವ್ರು ಏನಾದರೂ ಯಾವುದೇ ಪಾಪ ಅವರಲ್ಲಿ ಉಳ್ಕೊಂಡಿದ್ರೆ ಇವ್ರು ನೆಕ್ಕಾಗಿ ಮುಗಿಸಿಬಿಡ್ತಾರೆ ಅಂತ ಕಥೆ. ಬರೀ ಪುಣ್ಯ ಮಾತ್ರ ಉಳಿಯೋಗ ಮಾಡ್ತಾರೆ ಅಂತ ಹೊಗಳಿದ್ರೆ ಯಾಕೆ ನಮಗೇನು ಹೊಗಳ ಕಾರಣ? ಎಲ್ಲ ದೇವರದು. ಪರಮ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ, ಎಲ್ಲ ದೇವರ ದಯ ಅಷ್ಟೇ, ಇದೆಲ್ಲ ದೇವರ ದಯ ಅಂತ ಹೇಳ್ಕೊಂಡು ನಿರೂಪಿತರಾಗಿರ್ತಾರೆ. ಈ ಬಗ್ಗೆ ನಿರೂಪಿತರಾಗಿರ್ತಾರೆ. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ. ಪ್ರಕಾಶ ಜ್ಞಾನ, ಪ್ರವೃತ್ತಿ ಚಟುವಟಿಕೆ, ಮೋಹ ಅಜ್ಞಾನಾದಿಗಳು. ಇದರ ಬಗ್ಗೆ ಕೆಟ್ಟದ್ದು ಬಂದ್ರೆ ನೋಡೋದಕ್ಕೆ ಅಪಾರ್ಥ ಕಾಣುತ್ತೆ ಶ್ಲೋಕ. ಅಂತಾರೆ ಇಂಡಿಫರೆಂಟ್ ಆಗಿರ್ತಾರೆ, ಅಂದ್ರೆ ಒಂಥರ ಕೇರ್ಲೆಸ್ ಆಗಿ ಬದುಕ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ ಜನ. ಹಾಗೆಲ್ಲ ಬದುಕೋದಿಲ್ಲ ಅವರು. ತಮ್ಮ ಗುರಿಯ ಬಗ್ಗೆ ಖಚಿತವಾಗಿ ಚೆನ್ನಾಗೇ ಬದುಕ್ತಾರೆ. ಆ ಬೇಡದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಯಾವ್ದು ಬೇಕೋ ಅದ್ರ ಬಗ್ಗೆ ಮಾತ್ರ ಇನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದು. ವಿದ್ಯಾರ್ಥಿ ಪರೀಕ್ಷಾಲಿಗೆ ಹೋಗ್ತಾನೆ, ಯಾವುದೋ ಟಮರಿ ಭಾಷೆಯವರು ಹೋಗ್ತಿರ್ತಾರೆ, ಯಾವ್ದು ಸಿನಿಮಾ ಬಂದಿದೆ ನೋಡಿ ನೋಡಿ ಅಂತೇಳಿ, ಅವ್ನು ತಲೆಯಲ್ಲಿ ಹೋಗೋದಿಲ್ಲ. ಅದು ದಾರಿ ಯಾರೇ ಕೇಳ್ತಾರೆ, ಯಾವ್ದು ಅಂತ ಕೇಳಿ, ನಂಗೆ ಗೊತ್ತಿಲ್ಲ ಮಾರೇ, ದಾರಿ ಬಿಡು ಅರ್ಜೆಂಟ್ ಹೋಗ್ಬೇಕು ನಾನು. ಅದಕ್ಕೆ ಜ್ಞಾನ ಇಲ್ಲ ಅಲ್ಲ, ತನಗೆ ಯಾವ ಜ್ಞಾನ ಬೇಕೋ ಜ್ಞಾನ ಇದೆ. ಅನ್ವಾಂಟೆಡ್ ಜ್ಞಾನ ಅವನಿಗೆ ಬೇಕಾಗಿಲ್ಲ. ಎಷ್ಟೋ ಜನಕ್ಕೆ ಅದು ಅನ್ವಾಂಟೆಡ್ ಜ್ಞಾನ ತೋರ್ಸಕ್ಕೆ ಭಾರಿ ಟ್ರೈ ಮಾಡ್ತಿರ್ತಾರೆ ಪಾಪ. ಅದು ಬೇಕಿಲ್ಲ, ನನಗೆ ಬಿಲ್ಲ, ನನಗೆ ಬೇಕಾಗಿಲ್ಲ ಅಷ್ಟೇ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಬೇಕಾದ್ದನ್ನು ಬಿಡಬಾರದು, ಬೇಡವಾದ್ದನ್ನು ಇಲ್ಲ ಅಂತ ದುಃಖ ಪಡ್ಲಕ್ಕೂ ಹೋಗಬಾರ್ದು. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ. ಎಷ್ಟೋ ಜನ ಟೆಂಪ್ಟ್ ಆಗಿಬಿಡ್ತಾರೆ, ಅಯ್ಯೋ ಅವ್ರಿಗೆ ಜೀಪ್ ಕೊಟ್ಟರು, ಆಫೀಸಿಂದ ನಮಗೆ ಕೊಟ್ಟೇ ಇಲ್ಲ, ಅವ್ರಿಗೆ ಕಾರ್ ಕೊಟ್ಟರು ನಮಗೆ ಕೊಟ್ಟೇ ಇಲ್ಲ, ಅಲ್ಲೇ ನೀನ್ ಮಾಡೋ ಒಂದು ಕೆಲಸಕ್ಕೆ ಕಾರ್ ಯಾಕಬೇಕು ನಿನಗೆ? ಅದಕ್ಕೆ ಕಾಲು ಸಾಕು, ಕಾರ್ ಬೇಡ ಬಣ್ಣಿಲ್ಲ, ಅದಕ್ಕೆ ಯಾಕಬೇಕು ನಿನಗೆ? ಯಾಕೆಲ್ಲ ಯೋಚನೆ ಮಾಡ್ತೀಯ? ಅವ್ರಿಗೆ ಕೆಲಸ ಇದೆ ಕೊಡ್ತಾರೆ ಅಷ್ಟೇ. ಎಷ್ಟೋ ಜನ ಇರ್ತಾರೆ, ನಮ್ಮ ಹುಡುಗಿನ ಫೋನ್ ಕೊಟ್ಬಿಟ್ಟಿದ್ದಾರೆ, ಕಾರ್ ಕೊಟ್ಬಿಟ್ಟಿದ್ದಾರೆ, ಪೇಜರ್ ಗೀಜರಿಗೆ ಸ್ವಲ್ಪ ಔಟ್ ಆಫ್ ಡೇಟ್ ಆಗ್ತಾ ಬಂದೆ, ಹೆಚ್ಚು ಕಡಿಮೆ ಕೊಟ್ಬಿಟ್ಟಿದ್ದಾರೆ, ಮೊಬೈಲ್ ಕೊಟ್ಬಿಟ್ಟಿದ್ದಾರೆ. ಯಾರಿಗೆ ಕೊಟ್ಟು ಯಾತಕ್ಕೆ ಕೊಟ್ಟಿದ್ದಾರೆ? ತಾವು ಕೆಲಸ ಮಾಡಿದ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದಾರೆ, ಇವನಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿಲ್ಲ. ಅವರು ತಮ್ಗೆ ಅನುಕೂಲ ಕೊಟ್ಟಿರೋರು, ಅವ್ನು ಎಲ್ಲಿದ್ರು ತಷ್ಟ ಮಾಡಬೇಕು, ಲೊಕೇಟ್ ಮಾಡಿ ಸಲ್ಸಕ್ಕೆ ಅನುಕೂಲ ಮಾಡ್ಕೊಳ್ಳೋಕೆ ಕೊಟ್ಟಿರ್ತಾರೆ. ನಾಷ್ಟಿಸ್ ಖುಷಿಯಾಗುತ್ತೆ. ಆಮೇಲೆ ಒಳ್ಳೆ ಪೊಜಿತಿ ನೋಡಿದ್ರೆ ಮನೆಗೆ ಹೋಗಿ ಆರಾಮ ಕೂಡ ಆಗಿಲ್ಲ, ಊಟ ಕೂತಾಗ ಟಕರ ಕೊಡಿತ್ತೆ, ದೇವರ ತಾಟ ಬಿಡಿಯಲಿ ಅಂದ್ರೆ ಜಪ್ಪ ಹೋಗ್ಬೇಕಾಗುತ್ತೆ. ಮೊದಲು ವೈಭವ, ಆಮೇಲೆ ನೋಡಿದ್ರೆ ಪೊಜಿತಿ. ಅದು ಒಂದು ಅದಕ್ಕೋಸ್ಕರ ಕೊರಗಬೇಕಾಗಿದ್ದಕ್ಕೆ ಇನ್ನೊಬ್ಬರು ನೋಡಿ ಸಂತೋಷ ಪಟ್ಟರೆ ಸಾಕಷ್ಟೆ. ನಮಗೆ ಅದು ಅವರಿಗಿದೆ ನಮಗಿದೆ ಅಂತ ಬೇಡ, ನಮಗೆ ಬೇಕಾದ ಯೋಚನೆ ಮಾಡಬೇಕು. ನಕಾಂಕ್ಷತಿ ನದ್ವೇಷ್ಟಿ ಸಂಪ್ರವೃತ್ತಾನಿ ನಾ ನಿವೃತ್ತಾನಿ ಕಾಂಕ್ಷತಿ. ಇಲ್ಲದರ ಬಗ್ಗೆ ಕೊರಗಿಲ್ಲ, ಇದ್ದದ್ರ ಬಗ್ಗೆ ಒಂದು ಹುಮ್ಮಸ್ಸಿಲ್ಲ. ಯಾರೋ ಒಂದು ಹೇಳ್ತಾರೆ, ಏನ್ರಿ ಕಾರ್ ಇದೆ ನಿಮ್ಗೆ ಅದಿದೆ ಅಂತ ಕೇಳಿದ್ರೆ ಅವನಿಗೆ ಗೊತ್ತು, ಅರ್ಥ ಆಗಿರುತ್ತೆ. ನೋಡಯ್ಯ ಕಾರ್ ಇದೆ ಎಲ್ಲ ಕರೆಕ್ಟು, ನನಗೋಸ್ಕರ ಕೊಟ್ಟಿಲ್ಲ ಅವರು, ಆಫೀಸ್ ಹತ್ರ ಕೊಟ್ಟಿದ್ದಾರೆ, ಅದರಿಂದ ನಾನು ಆನ್ಸರಬಲ್ ಅಂತ ಹೇಳ್ಬಿಡ್ತು. ಮುದ್ರೆ ಎಚ್ಚರ ಭಾರಿ ಖುಷಿ, ರಿಲೀವ್ ಆದಕ್ಕೆ ಎಲ್ಲ ಒಪ್ಸ್ಕೊಂಡು ಬಿಡ್ತಾನೆ, ಸದ್ಯ ಮಾರಾಯ ಫ್ರೀ ಆಗಿಬಿಟ್ಟೆ ನಾನು ಅಂತ ಹೇಳ್ಬಿಟ್ಟು ಆ ಮನೋಭಾವನೆ ಇರಬೇಕು. ಎಚ್ಚರ ಪೂರ್ಣ ಎಚ್ಚರದಿಂದ ಬದುಕಬೇಕು. ತದಲಂಬಹು ಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಇದು ಜೀವನದ ಗುರಿಯಾಗಬೇಕು ಅಂತ ಹೇಳುತ್ತಾರೆ. ಇನ್ನೂ ಮುಂದುವರಿಸಿಬಿಟ್ಟು ಭಗವಂತ ಹೇಳ್ತಾನೆ, ಉದಾಸೀರ ವದಾಸೀನ ಗುಣೈಹಿ ಯೋ ನ ವಿಚಾಲ್ಯತೆ ಗುಣ ವರ್ತೆಂತ ಇತ್ತೇವ ಯೋವತಿಷ್ಠತಿ ಡೇಂಗತೆ. ಇದು ಮುಂದಿನ ಪಾ ಅವನು ಹೇಗಿರ್ತಾನಂತೆ, ಉದಾಸೀನ ವದಾಸೀನ ಉದಾಸೀನಂತೆ ಇರ್ತಾನೆ. ಉದಾಸೀನಾಗಿರೋದಿಲ್ಲ, ನೋಡೋರಿಗೆ ಏನೋ ಕಂಡ ಕಾಣಿಸ್ತಿರ್ತಾನೆ ಪಾಪ, ಯಾವುದೋ ಕಾಲದ ಮನುಷ್ಯ ಕಂಡ ಕಾಣಿಸ್ತಾನೆ. ಒಳಗೆ ಮಾತ್ರ ಫುಲ್ ಅಲರ್ಟ್ ಆಗಿರ್ತಾನೆ, ಇವನಿಂದ ಜಾಸ್ತಿ ಗೊತ್ತಿರುತ್ತೆ ಅವರಿಗೆ. ಆದ್ರೆ ಗೊತ್ತಿದೆ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಜಡ ಬರ್ತಾ ಹೇಗಿದ್ದ, ತನ್ನ ಬಾಯಿ ಬಿಟ್ಟಿಲ್ಲ ಪುಣ್ಯಾತ್ಮ, ಏನೇನೋ ಕಮೆಂಟ್ ಮಾಡ್ತಿದ್ರು ಪಾಪ. ಅಣ್ಣಂದ್ರೆ ಹೊರಗಾಕ್ಬಿಟ್ರೆ ಮನೆಯಿಂದ, ನನಗೆ ಗೊತ್ತಿದೆ ಅಂತ ಒಂದು ಮಾತು ಬಾಯಿ ಬಿಟ್ಟು ಹೇಳಬಾರದೆ? ಹೇಳೋದಿಲ್ಲ. ಇವರು ಅಂದ್ರೆಷ್ಟು ಬಿಟ್ಟರು ಅಷ್ಟೇ. ನಾನು ಗುರಿ ಖಚಿತವಾಗಿ ಹಿಂದೆ ಮಾಡಿ ತಪ್ಪು ಮತ್ತೆ ನಾನು ಮಾಡಬಾರದು. ಖಚಿತವಾದ ಗುರಿ, ಯಾರು ಏನೇ ಮಾಡಲಿ ನೋ ರೆಸ್ಪಾನ್ಸ್. ಆದ್ರೆ ತನ್ನ ಕೆಲಸ ಮಾತ್ರ ಹೇಳಿದ ಕೆಲಸ ಮಾಡ್ತಿದ್ದ ಅಷ್ಟೇ, ಬಾಯಿಂದ ಮಾತೇ ಇಲ್ಲ. ಗೊತ್ತಿಲ್ದವನಿದ್ದ, ಎಲ್ಲ ಗೊತ್ತಿತ್ತು. ಅದನ್ನ ವಿಜಯದಾಸರು ಬೂದಿ ಮುಚ್ಚಿದ ಕೆಂಡದಂತಿಪ್ಪರು ಸಜ್ಜನರು. ಅದು ಬೂದಿ ಮುಚ್ಚಿದ ಕೆಂಡ ಇದ್ದಾಗಿರ್ತಾರೆ, ಬರೀ ಬೂದಿನ ಮುಟ್ಟಕ್ಕೆ ಅವ ನಿಮಗೆ ಗೊತ್ತಾಗತ್ತೆ, ಕೆಂಡ ಸುಟ್ಟ ನಿಮಗೆ ಗೊತ್ತಾಗತ್ತೆ. ಹಾಗಿರ್ತಾರೆ ಮೇಲ್ನೋಟಕ್ಕೆ, ಏನು ಗೊತ್ತಿಲ್ದವ್ರು ಇದ್ದ ಇರ್ತಾರೆ. ಅವ್ರು ಬಾಯಿ ಬಿಟ್ಟು ಅಂದ್ರೆ ಇವನು ಏನು ಗಾಬರಿ ಆಗಿಬಿಡ್ತಾನೆ. ಆಮೇಲೆ ಹುಷಾರಾಗಿರಬೇಕು. ಉದಾಸೀನವದಾಸೀನ ಗುಣೈಹಿ ಯೋ ನ ವಿಚಾಲ್ಯತೆ, ಆ ಗುಣಗಳ ಬಂಧನದಿಂದಾಗಿ ಇವನು ಶೇಕ್ ಆಗೋದಿಲ್ಲ. ಗುಣಗಳ ಬಂಧನದಿಂದ ಯಾವುದೇ ವಿಧವಾದ ವಿಕಾರಕ್ಕೆ ಒಳಗಾಗೋದಿಲ್ಲ. ಇದು ಗುಣೇ ಗುಣ ಗುಣ ವರ್ತಂತೆ ಇತ್ತೇವ, ಗುಣಗಳು ತಮ್ಮ ಫಂಕ್ಷನ್ ಮಾಡ್ತಾ ಇದೆ ಅಷ್ಟೇನೆ. ಗುಣಗಳ ಮೇಲೆ ಭಗವಂತ ಇರೋದ್ರಿಂದ ನಾನು ಯೋಚನೆ ಮಾಡೋ ಕಾರಣ ಇಲ್ಲ. ಇತಿ ಯೋವತಿಷ್ಠತಿ ಲೇಂಗತಿ, ಅವನು ಯೋ ಅವತಿಷ್ಠತಿ, ಬರೀ ತಿಳ್ಕೊಂಡ್ರೆ ಸಾಲದು, ಸುದೃಢವಾಗಿ ಅದನ್ನ ಯಾವನ ಅರ್ಥ ಮಾಡ್ಕೊಂಡ್ಬಿಡ್ತಾನಲ್ಲ. ನೇಂಗತೆ ನಾ ಇಂಗತೆ ನೇಂಗತೆ, ಆ ಪದ ತುಂಬಾ ಜನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವು ಬರೆದ್ರೆ ಯಾವ ಪುಸ್ತಕದಲ್ಲಿ ಅರ್ಥ ಸಿಗೋದಿಲ್ಲ ಅದಕ್ಕೆ. ಏನೋ ಅರ್ಥ ಬರೆದು ಬಿಡ್ತಾರೆ ಅಷ್ಟೇ. ಆಚಾರ್ಯ ಬರೀತಾರೆ, ಎಷ್ಟು ಅಪೂರ್ವ ಅರ್ಥ ಬರೀತಾರೆ. ಇಂಗನಂ ಕ್ಷಣಿಕಂ ಕರ್ಮ ದೀರ್ಘಂ ಆರಂಭ ಉಚ್ಯತೆ. ಡೆಫಿನೇಷನ್ ಅದು, ಇಂಗನಂ ಕ್ಷಣಿಕಂ ಕರ್ಮ ದೀರ್ಘಂ ಆರಂಭ ಉಚ್ಯತೆ. ನಾ ಇಂಗತೆ, ಯಾವ ಸಣ್ಣ ಕೆಲಸ ಕೂಡ ನಿರರ್ಥಕವಾಗಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇಂಗನ ಅಂದ್ರೆ ಚಿಕ್ಕ ಕೆಲಸ, ದೀರ್ಘಂ ಆರಂಭ ಉಚ್ಯತೆ. ದೊಡ್ಡ ಕೆಲಸವನ್ನ ಮುಂದೆ ಹೇಳ್ತಾರೆ, ಸರ್ವಾರಂಭ ಪರಿತ್ಯಾಗಿ ಅಂತ ಮುಂದೆ ಹೇಳ್ತಾರೆ. ದೊಡ್ಡ ಕೆಲಸವಾದ್ರೆ ಆರಂಭ, ಚಿಕ್ಕ ಕೆಲಸವಾದ್ರೆ ಅದನ್ನ ಇಂಗನ ಅಂತ ಕರೀತಾರೆ. ಇದು ಅವನು ಸಣ್ಣ ಕೆಲಸನೂ ವೇಸ್ಟ್ ಆಗಿ ಮಾಡೋದಿಲ್ಲ, ದೊಡ್ಡ ಕೆಲಸನೂ ವೇಸ್ಟ್ ಆಗಿ ಮಾಡೋದಿಲ್ಲ. ಈ ಕೃಷಿ ಮಾಡೋರಿಗೆ ಆರಂಭ ಮಾಡ್ತಾರೆ ಅಂತ ಕರೆಯೋದುಂಟು, ಕೃಷಿಕರ ಆರಂಭ ಕಾರ್ಯ ಅಂತ ಕರೀತಾರೆ. ಲಾಂಗ್ ಪ್ರೊಸೆಸ್ ಅದು, ಅದು ಶುರು ಮಾಡಿ ಬಿತ್ತಿದ ದಿವಸ ಏನು ಬರೋದಿಲ್ಲ, ಏನು ಫಲ ಬರೋದಿಲ್ಲ. ಸ್ವಚ್ಛ ಮಾಡಿ ಬಿತ್ತಿ ಮಳೆ ಬಂದು ಇದಾಗಿ ಮತ್ತೆ ಯಾವುದೇ ಒಂದು ಪ್ರಾಣಿಗಳ ಕಾಟ ರೋಗಗಳ ಕಾಟ ಇಲ್ಲದೆ ಬರೋ ಹೊತ್ತಿಗೆ ಅವನು ಫುಲ್ ರಿಸ್ಕ್ ಇರುತ್ತವನು. ಮನೆ ಬಂದು ಧಾನ್ಯ ಬೀಳೋವರೆಗೂ ಏನು ಗ್ಯಾರಂಟಿ ಇಲ್ಲ. ಅದನ್ನು ದೀರ್ಘವಾದ ಫಲ ಕೊಡೋ ಕೆಲಸ ಅದು ಆರಂಭ ಅಂತ ಹೇಳೋದ. ಕ್ಷಣಿಕ ಇಂಗನ ಚಿಕ್ಕ ಕೆಲಸ. ಜ್ಞಾನಿಗಳು ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಎಚ್ಚರದಿಂದ ಮಾಡ್ತಾರೆ, ಬಾರಿ ದೊಡ್ಡ ಕೆಲಸವನ್ನು ಕೂಡ ಎಚ್ಚರದಿಂದ ಮಾಡ್ತಾರೆ. ನೋಡೋರಿಗೆ ಮಾತ್ರ ಏ ಬರೀ ಸುಲಭ ಮೋಸ ಮಾಡಬೇಕು ಕಾಣುತ್ತೇವ್ರನ್ನ ಅಂತ ಕಾಣಿಸ್ತಾ ಇರ್ತದೆ. ಒಳಗೆ ಏನಿಲ್ಲ, ಆ ಥರ ಧರ್ಮರಾಜ ಎಷ್ಟು ಶಾರ್ಪ್ ಇದ್ದ ಗೊತ್ತಾ? ನೋಡೋರಿಗೆ ಮಾತ್ರ ದೊಡ್ಡಪ್ಪ ಧೃತರಾಷ್ಟ್ರ ಹೇಳ್ತಿರ್ತಾನೆ, ನೀವು ವರ್ಣವತ್ತಕ್ಕೆ ಹೋಗಿ ಅರಿಗೆ ಮನೆ ಹೋಗಿದ್ರೆ ತಯಾರು ಪಾಪ ಅದಕ್ಕೆ, ಇಲ್ಲ ಇಲ್ಲಿ ಬಂದ್ಬಿಡಿ ಬರೋಕ್ಕೆ ತಯಾರು. ಏನು ಗೊತ್ತಾಗಲ್ಲ ಧರ್ಮರಾಜ ಅಂತ ಹೇಳಿ, ಒಳಗೆ ಫುಲ್ ಗೊತ್ತಾಗ್ತಾನೆ, ಸಂಪೂರ್ಣ ಜ್ಞಾನ ಇದೆ, ಮುದುಕನ ಹೊರಗಾಗ್ತಾನೆ ಅಂತ ಗ್ಯಾರಂಟಿ ಗೊತ್ತಾಗ್ತಾನೆ. ಅಲ್ಲಿ ಹೇಳ್ತಾರೆ ಓ ಆ ದೊಡ್ಡಪ್ಪ ಹೇಳಿದ್ರೆ ಹೋಗ್ಬಿಡ್ತಾನೆ ಬಿಡು ಅಂತ ಹೇಳ್ತಾನೆ. ಮನೆಗೆ ಹೋಗಿ ಹೇಳ್ತಾನೆ ಭೀಮಸೇನ ಎಲ್ಲ ತಮ್ಮಂದ್ಕೊಂಡು ಹೇಳ್ತಾನೆ, ದೊಡ್ಡಪ್ಪನ ಹೊರಗಾಗ್ತಿದ್ದಾನೆ ಈಗಾಗ್ಲೇನೆ, ಹೊರಗೆ ಕಳಿಸ್ತಾ ಇದ್ದಾನೆ ನಮ್ಮನ್ನೆಲ್ಲ ಕೂಡ, ಹೋಗ್ಬಿಡೋಣ. ಅಲ್ಲಿ ಏನ್ ಮಾಡಿದೆ ನೀನು, ನಮಸ್ಕಾರ ಮಾಡಿ ಆಗ್ಲಿ ಅಂತ ಒಪ್ಪು ಬಂದ್ಬಿಟ್ಟೆ. ಯಾತಕ್ಕೆ? ನಾನು ಮನೆಯ ಹಿರಿಯರಾಗಿ ಮಾತು ಕೇಳದೆ ಹೋದ್ರೆ ಜನ ಅದನ್ನೇ ಫಾಲೋ ಮಾಡ್ತಾರ. ಆಮೇಲೆ ಎದ್ದೆದ ಆಚಾರ್ಯತೆ ಶ್ರೇಷ್ಠ ಇದೆಯಲ್ಲ, ನಾನು ನಮ್ಮ ದೊಡ್ಡಪ್ಪ ಆತ ಪಾಪ, ಆತನ ಕಪಟ ಇದೆ ನನ್ನ ಗೊತ್ತು, ಅದ್ ನಡೆಸಬೇಕಾದ ನನ್ನ ಧರ್ಮ. ಒಳಗೆ ತಿಳಿದು ಏನು ತಿಳಿದೆ ಅಂತ ಇರ್ತಾನಲ್ಲ, ಕೆಲವರು ಇರ್ತಾರೆ ತಿಳಿಯೋದಲ್ಲಿ ತಿಳಿದಂತೆ ಮಾಡ್ತಾರೆ, ಇದು ವಿಶೇಷ. ಏನು ಗೊತ್ತಿರೋದು ಎಲ್ಲ ಗೊತ್ತಿದ್ದ ಮಾಡ್ತಾರೆ, ಆದ್ರೆ ಎಲ್ಲ ಗೊತ್ತಿದೆ ಏನು ಗೊತ್ತಿಲ್ಲದ ಮಾಡ್ತಾರೆ, ಇದು ಭಾರಿ ಜಾಣತನ ಇದು. ಅದು ಪ್ರಿಟೆನ್ಷನ್, ಇದು ಮಾಡೆಸ್ಟಿ. ಇದು ಅದು ಅತ್ಯಂತ ವಿನಯವನ್ನ ತೋರಿಸೋದಕ್ಕೆ ಕರೀತಾರೆ. ಇಂಗನಂ ಕ್ಷಣಿಕಂ ಕರ್ಮ ದೀರ್ಘಂ ಆರಂಭ ಉಚ್ಯತೆ. ಮಧ್ವಾಚಾರ್ಯರು ಕಾಣಿಕೆ ಇಟ್ಕೊಂಡು ನೀವು ನೋಡ್ಬೇಕು, ಒಂದೊಂದು ಪದಕ್ಕೆ ಹೇಗೆ ಅರ್ಥ ಡೆಫಿನೇಷನ್ ಕೊಡ್ತಾರೆ, ಸ್ಪಿರಿಚುವಲ್ ಡೆಫಿನೇಷನ್. ಅದು ಒಂದು ಆ ಕ್ವಶನ್ ಯಾರೂ ಉಪಯೋಗ ಮಾಡ್ಕೊಂಡಿಲ್ಲ. ಭಗವದ್ಗೀತೆ ನಿಜವಾದ ಅರ್ಥ ಹೊರಗೆ ಬರಬೇಕು ಅಂದ್ರೆ ಅವರ ಕೋಟ್ ಮಾಡತಕ್ಕಂಥ ಡಿಕ್ಷನರಿ ನೋಡ್ತೇವಲ್ಲ, ಆಗ ಅರ್ಥ ಆಗೋದು. ಅದು ನಿಜವಾದ ಗೀತಾ ಭಾಷ್ಯ, ನಿಜವಾದ ಗೀತಾ ತಾತ್ಪರ್ಯ ಗೊತ್ತಾಗಬೇಕಾದ್ರೆ ಈಗಾಗಲೇ ನೋಡ್ತಾ ಬಂದಿರ್ತೀರಿ. ಮೊಟ್ಟ ಮೊದಲ ಬಾರಿಗೆ ಹೊಸ ಅರ್ಥಗಳ ಒಂದು ಪ್ರವಾಹವನ್ನು ಕೊಟ್ಟಂತ ಹಿರಿಮೆ ಅವರು. ಅದಕ್ಕೆ ಅವರನ್ನು ಆಚಾರ್ಯಾಹ ಶ್ರೀಮದ್ ಆಚಾರ್ಯಾಹ ಸಂತುಮೇ ಜನ್ಮ ಜನ್ಮನಿ ಅಂತ ಪ್ರಾರ್ಥನೆ ಮಾಡಕ್ಕೆ ಅದೊಂದು ಕಾರಣ. ಮುಂದುವರಿಸಿ ಇನ್ಯಾಗಿರ್ತಾನೆ ಗೊತ್ತಾ? ಅವನು ಸಮದುಃಖ ಸುಖ ಸ್ವಸ್ಥ ಸಮಲುಷ್ಟಾಶ್ಮ ಕಾಂಚನ ತುಲ್ಯ ಪ್ರಿಯಾ ಪ್ರಿಯ ವಿಶೇಷವಾದ ಧೀರ ಮತ್ತು ತುಲ್ಯ ನಿಂದಾತ್ತ ಸಂಸ್ತುತಿ. ಎಷ್ಟರ ಮಟ್ಟಿಗೆ ಅವನ ಜೀವನ ಇರ್ತದೆ ಅಂತ ಹೇಳುತ್ತಾರೆ. ಸಮ ದುಃಖ ಸುಖ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡವರಂಗ. ತುಂಬಾ ಸುಖ ಬಂತೋ ಎಚ್ಚರ ತಪ್ಪೋದಿಲ್ಲ, ದುಃಖ ಬಂತೋ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ನಿಶ್ಚಿಂತ ದೇವರಿದ್ದ ನಮ್ಗೆ ಯಾಕೆ ಯೋಚನೆ ಮಾಡಬೇಕು? ಪೂರ್ಣ ಭರವಸೆ ದೇವರ ಮೇಲೆ, ಪೂರ್ಣ ಭರವಸೆ. ಈ ನಂಬಿಕೆ ಬರೋದಕ್ಕೆ ಎಷ್ಟೋ ಜನ್ಮಗಳ ಸಾಧನೆ ಮಾಡಿರಬೇಕು. ಶ್ರದ್ಧಾ ಹಿ ಪರಮಾಗತಿ. ನಂಬಿಕೆ ಹುಟ್ಟೋದು ಸುಲಭದ ಕೆಲಸ ಅಲ್ಲ, ಅದು ಬರಬೇಕಾದ್ರೆ ಸ್ವರೂಪ ಯೋಗ್ಯ ತುಂಬಾ ದೊಡ್ಡದಿರಬೇಕು. ದೇವರನ್ನು ನಂಬಿದ್ದಕ್ಕೆ ಅವನು ಸಮದುಃಖ ಸುಖ ಅಷ್ಟೇನೆ, ಇಲ್ಲ ಹೋದ್ರೆ ಅಲ್ಲ. ಸಮದುಃಖ ಸುಖ ಅವನು ಸ್ವಸ್ಥ, ಸ್ವಸ್ಥ ಅವನು ಮಾನಸಿಕವಾದ ಸ್ವಾಸ್ಥ್ಯ ಇದೆಯಲ್ಲ, ಭಾರಿ ದೊಡ್ಡ ಆಸ್ತಿ ಅದು. ದೇವರಲ್ಲಿ ನಂಬಿಕೆ ಇಟ್ಟಾಗ, ಸುಖ ದುಃಖಗಳ ಒತ್ತಡವನ್ನು ಗೆದ್ದಾಗ ಈ ನೆಮ್ಮದಿ ಅನುಭವಿಸ್ತಾನೆ. ಅದರಿಂದ ಬರೋ ಸುಖ ಇನ್ಯಾವುದರಿಂದನೂ ಬರೋದಿಲ್ಲ. ಇವತ್ತು ನೋಡಿ 30-40 ವರ್ಷಕ್ಕೇನೆ ಬಿ ಪಿ ಎಲ್ಲ ಶುರುವಾಗಿಬಿಟ್ಟಿರುತ್ತೆ. ಯಾತಕ್ಕೆ? ಬರೀ ಟೆನ್ಷನ್, ಸಿಕ್ಕಾಬಟ್ಟೆ ಟೆನ್ಷನ್. ಅದು ಏನಾಗುತ್ತೋ ಬರೀ ಹೊಯ್ದಾಟದ ಜೀವನ, ಸ್ವಾಸ್ಥ್ಯ ಇಲ್ಲೇ ಇಲ್ಲ ಮನಸ್ಸಿಗೆ. ಅದರಿಂದ ಏನಾಗುತ್ತೆ? ಬಲುಬೇಗದಲ್ಲೇ ಶುರುವಾಗಿಬಿಡುತ್ತೆ. ಅದು ನೋಡೋದಕ್ಕೆ ಸಣ್ಣ ವ್ಯಾಧಿ ಕಂಡ ಕಾಣುತ್ತೆ, ಅದು ಯಾವ ರೀತಿ ಬೇಕಾದ್ರೂ ವರ್ಷನ್ನು ಕೊಲ್ಬಹುದು. ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ ಅದು. ಸೈಲೆಂಟ್ ಇತ್ತು ಅಂದ್ರೆ ಯಾವ ಗಡಿಗೆಯಲ್ಲಿ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಹೊಡಿತಕ್ಕಂಥ ಶಕ್ತಿ ಅದಕ್ಕಿದೆ. ಇಷ್ಟು ಬೇಗ ಯಾತಕ್ಕೆ ಬಂತು ಅಂತ ಕೇಳಿದರೆ ಟೆನ್ಷನ್ ಶುರುವಾಯಿತು. ಟೆನ್ಷನ್ ಯಾತಕ್ಕೆ ಶುರುವಾಯಿತು? ನಾವೇ ಮಾಡ್ತೇವೆ ಟೆನ್ಷನ್ ಶುರುವಾಗುತ್ತೆ. ಒಬ್ರು ಮಾಡ್ತಾರೆ ನಿಶ್ಚಿಂತೆ, ಅದು ಒಬ್ರು ಮಾಡ್ತಾರೆ 12 ಗಂಟೆ ಹೋಗ್ತಾರೆ, ಎಲ್ಲ ಅಡಿಗೆ ಹೇಳಿ 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 ತಿಳ್ತಾರೆ. ಯಾಕೆ? ಅವ್ರಿಗೆ ಗಾಬರಿ ಮೊದಲೇನೆ. ಏನ್ ಮಾಡ್ಬೇಕು? ನೀರು ತರಬೇಕು, ಅಡಿಗೆ ಮಾಡ್ಬೇಕಂತ ಕೇಳಿದರೆ ಮೊದಲೇ ಹಸಿವಾಗಿದೆ, ಹಬ್ಬಬ್ಬ ಬಂದ್ಬಿಡ್ತಾರೆ. ಇಲ್ಲ ಊಟಕ್ಕೆ ಕೇಳಿ ಓ ಏ ಕುಡಿದಾಡ್ಬಿಡ್ತಾರೆ ಆ ಕ್ಷಣಕ್ಕೆ. ಯಾಕೆ? ಅದೆಲ್ಲ ಮಾಡಿಟ್ಬಿಟ್ಟು ನಮಗೇನು ಯೋಚನೆ ಇಲ್ಲ. ಈಗ ತಕ್ಷಣ ಟೆನ್ಷನ್ ಹಿಡಿದೋಗ್ಬಿಡುತ್ತೆ, ಆ ಕ್ಷಣಕ್ಕೆ ಹಿಡಿದೋಗ್ಬಿಡುತ್ತೆ. ಯಾತಕ್ಕೆ? ನಾವು ಮಾಡ್ತೇವೆ, ಅಹಂಕಾರ ತುಂಬ ನಮಗೆ ಆತಂಕ ಜಾಸ್ತಿ. ಆದ್ರೆ ಅವನು ಮಾಡ್ತಾನೆ ನಿಶ್ಚಿಂತೆಯಲ್ಲಿ. ಇನ್ನೊಬ್ರು ಮಾಡೋರು ಇದ್ದಾರೆ, ನಮ್ಗೆ ಅರ್ಧ ಭಾರ ಕಡಿಮೆ ಆಯ್ತು. ಆದ್ರೆ ಸರಿ ಮಾಡೋರು ಇದ್ದಾರೆ, ಅದು ಬೇರೆ. ಜೊತೆಗೆ ಸರಿ ಮಾಡೋರು ಇದ್ದಾರೆ, ಭಾರಿ ಖುಷಿ ಆಯ್ತು. ದುಡ್ಡು ಜಾಸ್ತಿ ಕೇಳ್ತಾರೆ, ಸ್ವಲ್ಪ ಎಡವಟ್ಟಾಯ್ತು, ಏನೋ ಅಡ್ಜಸ್ಟ್ ಮಾಡ್ಕೊಂಬೋಣ. ದುಡ್ಡು ಏನೂ ಕೇಳೋದಿಲ್ಲ, ಫ್ರೀ ಆಗಿ ಮಾಡ್ತಾರೆ. ಏ ಬಿಡ್ರಿ ಇನ್ನೇನಂತ ಆಗಿದ್ರೆ ದೇವರ ಅಂಥವನು ಯೋಗಕ್ಷೇಮ ಮಹಾಮ್ಯಮ್ ಏನು ಏನು ಕೇಳೋದಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯ, ಎಷ್ಟು ಸುಖ ಆಗಿರ್ಬೋದು ಮನುಷ್ಯ. ಬಹುಶಃ ಜಗತ್ತಿನ ಯಾರೂ ಅಷ್ಟು ಚೀಪ್ ಇರಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಚೀಫು ಹೌದು ಚೀಪು ಹೌದು ಎರಡೆರಡು ವಿಶ್ವಕ್ಕೆ ಚೀಫ್ ಅವನು, ಅವನಿಗೆ ಬೆಲೆ ಮಾತ್ರ ಭಾರಿ ಚೀಪ್. ಏನೇನು ಕೇಳೋರು, ಬರೀ ಹೋಪ್ಲೆಸ್ ಆಗಿ ಚೀಪ್ ಯಾರಬೇಕಾದ್ರೆ ಇರ್ತಾರೆ. ಆದ್ರೆ ಎಂಥ ದೊಡ್ಡ ವ್ಯಕ್ತಿ, ಅನಂತ ಕಲ್ಯಾಣ ಕೋಟಿ ಬ್ರಹ್ಮಾಂಡ ನಾಯಕ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಆದ್ರೆ ಅವನ ರೀತಿ ನೀತಿಗಳು ಅವನ ಸರಳ ಜಗತ್ತಲ್ಲಿ ಯಾರ್ಯಾರಿಗೂ ಬರೋದಿಲ್ಲ. ಅಂಥ ಸರಳತೆ ಭಗವಂತನು ರಾಶಿಯಾಗದಲ್ಲಿ ಬರುತ್ತೆ. ಕೃಷ್ಣ ಎಲ್ಲರಿಗೂ ಕೆಲಸ ಹಂಚಿಬಿಟ್ಟನಂತೆ, ಎಲ್ಲರಿಗೂ ಕೆಲಸ ಹಂಚಿಬಿಡ್ತಾರೆ, ಬಂದವರಿಗೆಲ್ಲ ಕೂಡ ಕೆಲಸ ಹಂಚೆ ಕೆಲಸ ಧರ್ಮರಾಜ ಕೃಷ್ಣನೇ ಕೊಟ್ಬಿಡ್ತಾನೆ, ಎಲ್ಲ ಹಂಚ್ತಾ ಹೋಗ್ತಾನೆ. ಹಾಗೆ ಮಾಡಿ ಹೀಗೆ ಮಾಡಿ ತಿರುಗಿ ಕೆಲಸ ಅವೆಲ್ಲ ಈಗ ಬೇಡ. ಕೊನೆಗೆ ಧರ್ಮರಾಜ ಎಲ್ಲರಿಗೆ ಕೆಲಸ ಕೊಟ್ಬಿಟ್ಟೆ, ನನಗೊಂದು ಕೆಲಸ ಕೊಡು ಮಹಾರಾಜ ಅಂತ ಕೇಳ್ತಾನೆ. ನನಗೊಂದು ಕೆಲಸ ಕೊಡು, ಕೃಷ್ಣ ಸುಮ್ಮನೆ ಕೂಡಕ್ಕೆ ಬಂದಿಲ್ಲ ಇಲ್ಲಿಗೆ ಅಂತ ಹೇಳಿ ಸುಮ್ಮನೆ ಕೂಡಕ್ಕೆ ಬಂದಿಲ್ಲ, ಉಳಿದವರಾಗಿದ್ರೆ ಏನ್ರಿ ನಾನು ನನ್ನ ಕೆಲಸ ಹೇಳ್ತೀರಾ ಅಂತ ಕೇಳಿಬಿಡ್ತಾ, ನನಗೆ ಕೆಲಸ ಹೇಳ್ತೀರಾ, ನನಗೆ ಕೆಲಸ ಕೊಡೋದು ಏನು ಮಾಡೋದಿಲ್ಲ, ನನ್ನ ಕೆಲಸ ಕೊಡಬೇಕು ನೀವು. ಆ ಕೃಷ್ಣ ಅರ್ಜುನ ಧರ್ಮ ಹೇಳ್ತೀನಿ, ಇಲ್ಲ ಕೃಷ್ಣ ನಿನ್ ಏನು ಕೆಲಸ ಕೊಡೋದು, ನಾನೀಗ ನಿನ್ನಿಂದನೇ ಎಲ್ಲ ಕೆಲಸ ಆಗ್ತೇನೆ, ಏನು ಕೆಲಸ ಕೊಡಬೇಕು ಅಂದ್ರೆ ನಾನೇ ಅರ್ಶ್ಕೊಂಡ್ಬಿಡ್ತೇನೆ ಕೆಲಸ ಅಂತ, ನಾನೇ ಅರ್ಶ್ಕೊಂಡ್ಬಿಡ್ತೇನೆ. ಏನು ಅರ್ಶ್ಕೋತನೋ ಕೆಲಸ ಅಂತ ಕೇಳಿದರೆ ಬಹುಶಃ ಜಗತ್ತಿನ ಇತಿಹಾಸದಲ್ಲೇ ಕೃಷ್ಣರಂತೆ ಯಾರು ಅರ್ಶ್ಕೊಳ್ಳಿಲ್ಲ. ಏನು ಮಾಡಿದ್ರೆ ಗೊತ್ತೇನು ಕೃಷ್ಣ, ಅತಿಥಿಗಳು ಯಾರ್ಯಾರು ಬರ್ತಾರಲ್ಲ, ಬ್ರಹ್ಮಜ್ಞಾನಿಗಳು ಬರ್ತಾರಲ್ಲ, ಅವ್ರು ಕಾಲು ತೊಳೆಯ ಕೆಲಸ ನಾನು ಮಾಡ್ತೇನೆ ಅಂತ ಇಟ್ಕೊಂಡು. ಈ ದೇವರು ತೊಳೆಯೋಕೆ ನಮಗೆ ಬರೋದಿಲ್ಲ, ಸಾಲಿಗ್ರಾಮಕ್ಕೆ ಹಾಕ್ಬೇಕು ನೀರು ಮಾಡೋ ನೀರು ಮಾಡೋ ಅಂತ ಹೇಳ್ತೇವೆ. ಭಕ್ತರ ಪಾದ ಪ್ರಕ್ಷಾಳನೆ ಮಾಡೋ ಕೆಲಸ ನನಗಿರಲಿ. ಕೃಷ್ಣ ಪಾದಾವನೇ ಜನೆ, ಕೃಷ್ಣ ಯಾತಕ್ಕೆ ಅತಿ ದೊಡ್ಡವನು ಅಂತ ಹೇಳಿದರೆ ಅತಿ ಸರಳತೆಯಲ್ಲಿರುತ್ತ ದೊಡ್ಡತನ ಇರುತ್ತೆ ಅಂತ ಹೇಳಿದ್ದ. ಸರಳತೆ ಇದ್ದಲ್ಲಿರೋ ದೊಡ್ಡತನ ನಿಜವಾದ ದೊಡ್ಡತನ, ಆದರೆ ಅದು ಅಹಂಕಾರ ದೊಡ್ಡತನ, ದೊಡ್ಡತನ ಅಲ್ಲ, ಅದು ದಡ್ಡತನ ಅಷ್ಟೇ ಹೊರತು ಬೇರೆ ಅಲ್ಲ. ಕೃಷ್ಣನ ಕಥೆ ಕೇಳಿದವರಿಗೆ ಕೃಷ್ಣ ತನ್ನ ಅಧಿಕಾರವನ್ನು ಎಲ್ಲಾರು ಮಿಸ್ಯೂಸ್ ಮಾಡ್ಕೊಂಡ ನೋಡಿ, ಒಂದ್ ಕಡೆ ನೋಡಿದ್ರೆ ಕಾಲು ತೊಳೆದ, ಇಲ್ಲಿ ಡ್ರೈವರ್ ಆಗಿಬಿಟ್ಟ, ರಥ ಓಡಿಸ್ತೇನೆ ಬರಾಯ ಅಂತ ಹೇಳ್ಬಿಟ್ಟು. ಯಾರು ಹೇಳಿದ್ರೆ ಹೋಗಯ್ಯ ಅಂತ ಹೇಳ್ತಾರೆ, ರಥ ಓಡಿಸ್ಬೇಕಾ ನಾನೀಗ ಏನಂತ ತಿಳ್ಕೊಂಡಿದ್ದೆ, ನನ್ನ ಸ್ಟೇಟಸ್ ಏನು ಗೊತ್ತಾ ಅಂತ ಹೇಳ್ತಾರೆ. ನಿಮ್ ಸ್ಟೇಟಸ್ ಅಷ್ಟರಲ್ಲೇ ಇರುತ್ತೆ, ಪಾಪ ಅಷ್ಟರಲ್ಲೂ ಕೂಡ ಸ್ಟೇಟಸ್ ಗೊತ್ತಾ, ಅದು ಯಾರ ರಥ, ಒಬ್ಬ ಅರ್ಜುನ ಅಂತ ಹೊಡೆದ ರಥ, ಅರ್ಜುನ ನರ, ತಾನು ನಾರಾಯಣ, ಎಲ್ಲಿಯ ನಾರಾಯಣ ಎಲ್ಲಿಯ ನರ, ರಥ ಓಡಿಸ್ತೇನೆ. ಅರ್ಜುನ ಎಲ್ಲಿ ಓಡಿಸ್ಬೇಕು ಹೇಳಿ, ಈಗ ಹೇಗೆ ಓಡಿಸ್ಬೇಕು ಹೇಳು. ಅರ್ಜುನಿಗೆ ಗಾಬರಿಯೋ ಗಾಬರಿ, ಪಾಪ ಎಂಥವ್ರು ಮುಂದೆ ಕೂತ್ಬಿಟ್ಟಿದ್ದಾರೆ ಹೇಳಿ ನೋಡಂತೆ, ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಅರ್ಥದಲ್ಲಿ ಕೃಷ್ಣನ ಸರಳತೆ ಅವನ ದೇವರು ಅಂತ ಹೇಳೋದಕ್ಕೆ ಅದೇ ಅತ್ಯಂತ ಸುಲಭವಾಗಿರ್ತಕ್ಕಂಥ ಮಾರ್ಗ. ಅಂಥ ದೇವರನ್ನು ಬಿಟ್ಟು ಎಲ್ಲೆಲ್ಲ ಹೋಗ್ತಿರಲ್ಲ, ನಮ್ಮದವನು ಹೇಗಿರ್ತಾನೆ, ಸ್ವಸ್ಥ ಆರಾಮಾಗಿರ್ತಾನೆ ಅರ್ಜುನ. ಎಷ್ಟು ಸುಖವಾಗಿ ಅಂಥ ಯುದ್ಧದ ಮಧ್ಯೆ ಎಷ್ಟು ಸುಖವಾಗಿರಲಿ ಸಾಹಿತ್ಯವಾದ ಅರ್ಜುನ ನೋಡಬೇಕು, ಮಹಾಭಾರತ ಕೇಳಿದಾಗ ಗೊತ್ತಾಗತ್ತೆ. ಅಂಥ ಭಯಂಕರವಾದ ಯುದ್ಧದ ಮಧ್ಯೆ ಅತ್ಯಂತ ನೆಮ್ಮದಿ ಕಾಣತಕ್ಕಂಥ ಒಂದು ವಾತಾವರಣ ತನ್ನ ಮನಸ್ಸಿನಲ್ಲಿ ಇತ್ತು. ಗೀತೆಯನ್ನು ಕೇಳಿದ್ದರ ಫಲ, ಕೃಷ್ಣ ಕೀತಿದ್ದು ಕೂತಿದ್ದರ ಫಲ. ಆದ್ದರಿಂದ ಸ್ವಸ್ಥ ಸಮಲೋಷ್ಠಾಶ್ಮ ಕಾಂಚನಃ, ಸಮಲೋಷ್ಠ ಅಶ್ಮ ಕಾಂಚನಃ. ಮಣ್ಣು ಹೆಂಟೆ ಬರಲಿ ಅಷ್ಟೇ, ಬಂಗಾರದ ಗಟ್ಟಿ ಬರಲಿ ಅಷ್ಟೇ, ಹೆಂಟೆನೂ ಅಷ್ಟೇ ಗಟ್ಟಿನೇ ಅಷ್ಟೇ, ಬರೀ ಬ್ರಿಕ್ ಬಂದರೂ ಅಷ್ಟೇ, ಗೋಲ್ಡ್ ಬ್ರಿಕ್ ಬಂದರೂ ಅಷ್ಟೇ, ಏ ಯೋಚನೆ ಇಲ್ಲ. ಅದು ನಂದಲ್ಲ, ಇದು ನಂದಲ್ಲ, ನಮ್ಮದು ಬಂಗಾರ ಸರ ರಾಶಿ ರಾಶಿ ಬಿದ್ದಿರಲಿ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರ್ತಾನೆ, ತಗೊಳೋದಿಲ್ಲ. ಯಾಕೆ ನಂದಲ್ಲ, ಅದು ರಾಯಮಳ್ಳಿ ತಗೊಂಡದನ, ನಂದಲ್ಲ ಮೂರವೇ ತಲೆ ಅಷ್ಟೇ. ಅಂಗಡಿಯಲ್ಲಿ ಎಷ್ಟೋ ಬಟ್ಟೆ ಹಾಕಿರ್ತಾರೆ, ಒಂದು ಕೈ ಹಾಕೋದಿಲ್ಲ, ಅವು ಯಾರು ನೋಡ್ತಿರ್ತಾರೆ ಭಯ ಅಷ್ಟೇ, ಅದು ಬೇರೆ. ಆದರೆ ನಮ್ಮದಲ್ಲ ಬಿಟ್ಟೋದ್ರೆ ಎಷ್ಟು ಸುಲಭ ಅದು ಒಂದು, ಅದು ಮತ್ತೆ ಮಣ್ಣು ಅದು ಕೆಲಸ, ಅದು ನಂದಲ್ಲ, ಯೋಚನೆ ಇಲ್ಲ. ಈ ಒಂದು ಯೋಚನೆ ಇದ್ದು ಮತ್ತೆ ಯಾರದ್ದು, ಅದೆಲ್ಲ ದೇವರದ್ದು, ಅದನ್ನು ಎಚ್ಚರ ಇದೆ. ಉಳಿದವರು ಯಾರದ್ದು ಅಲ್ಲ, ಎಲ್ಲ ದೇವರದ್ದು. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಪುಂಜೀತಾಹ ಮಾಗೃಧ ಕಶ್ಯ ಸ್ವಿದ್ಧನಂ. ಮನಸ್ಸಿನ ಸ್ವಾಸ್ಥ್ಯಕ್ಕೆ ಇದಕ್ಕಿಂತ ದೊಡ್ಡ ಭಾವನೆ ಏನೋ ಇರಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಯೋಚನೆ ಮಾಡಿದರೆ ನಮ್ಮ ಜೀವನದಲ್ಲಿ ಟೆನ್ಷನ್ ಫ್ರೀ ಲೈಫ್ ಇರಬೇಕು ಅಂತಿದ್ರೆ ದೇವರಲ್ಲಿ ನಂಬಿಕೆಯನ್ನು ಇಟ್ಕೊಳ್ಳಿ, ಸಾಧನೆ ಮಾಡಲಿಕ್ಕೆ ಸಾಧ್ಯ. ಸವಾಲು ಅಷ್ಟಾಶ್ಮ ಕಾಂಚನಃ, ನಾವು ಯಾಕೆ ಇದನ್ನು ತಗೊಳ್ಳೋ ಕಾರಣ ಇಲ್ಲ, ದೇವರು ನಮ್ಗೆ ಕೊಡ್ತಾನೆ ಅಂದ ಮೇಲೆ ಇದಕ್ಕೆ ಯಾಕೆ ಕೈ ಹಾಕ್ಬೇಕು ನಾವೀಗ, ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಸರೇ ಅಂತ ತಿಳ್ಕೊಂಡ್ಬಿಡ್ತಾರೆ. ಇನ್ನು ಮುಂದೆ ತುಲ್ಯ ಪ್ರಿಯಾ ಪ್ರಿಯ ಪ್ರಿಯ ಅಪ್ರಿಯ, ಬೇಕಾದ್ದು ಬಂದರೂ ಸರಿನೇ, ಬೇಡವಾದ್ದು ಅಂದ್ರೂ ಸತ್ತೇನೆ, ನಮಗದಿಲ್ಲ. ರಥದಡಿಗೆ ಬಂತು ಅಂದ್ರೆ ಮಟನ್ ಬೈದು ಬಿಡ್ತಾರೆ, ಏನು ಮೊದಲೇ ಹೇಳಿದ್ರೆ ಬರ್ತಾನೆ ಇದ್ದಿಲ್ಲ ಅವ್ರು, ಅದು ಬೇರೆ ಜೊತೆಗೆ. ಮತ್ತೆ ಅಪ್ರಿಯ ನೋಡಿದ್ರೆ ಅದೀಗ ಅಪ್ರಿಯ, ಪ್ರಿಯವಾದಾಗ ಜಾಸ್ತಿ ಹೋಗ್ಬಿಡು, ಅಪ್ರಿಯವಾದ ಬಿಟ್ಟುಬಿಡು, ನಮ್ಗಾಗಲ್ಲ. ದೇವ್ರು ಹೇಳಿದ್ದಾನೆ ಅಷ್ಟೇ, ನಮ್ಮ ಪ್ರಿಯ ಪ್ರಶ್ನೆ ಅಲ್ಲೇ ಇಲ್ಲ. ಡಾಕ್ಟರ್ ಅದು ಕೇಳ್ತಾರೆ, ಏನೋ ಇಂಜೆಕ್ಷನ್ ಕೊಡಲಯ್ಯ, ಯಾವ್ದು ಲೈಕ್ ಮಾಡ್ತೀಯ ಅಂತ ಕೇಳಿದ್ರೆ, ಡಾಕ್ಟರ್ ಯಾವ್ದು ಲೈಕ್ ಮಾಡಲ್ಲ, ನಾನು ಕೊಟ್ಟರೆ ನಿರ್ವ ಎಲ್ಲ ತಗೋತೀರ ಅಷ್ಟೇ. ಲೈಕಿಂಗ್ ಕ್ವಶನ್ ಅಲ್ಲ ಇದು, ಔಷಧಿ ಲೈಕಿಂಗ್ ಕ್ವಶನ್ ಅಲ್ಲ, ಅದು ನೆಸ್ಸಿಟಿ ಕ್ವಶನ್. ಅದು ನಿಮಗೆ ಆಹಾರ ವ್ರತ ಉಪವಾಸಗಳು ನೆಸ್ಸಿಟಿ ಪ್ರಶ್ನೆ ಹೊರತು ನಾವು ಎದುರಿಗೆ ಲೈಕ್ ಇಟ್ಟಾರ ಡಾಕ್ಟರ್ದು ಪ್ರಶ್ನೆ ಇಲ್ಲ. ಅದು ಕ್ವಶನ್ ಪೇಪರ್ ಕೊಡೋದು ನಮ್ಮ ಲೈಕಿಂಗ್ ಪ್ರಕಾರ ಅಲ್ಲ, ಅವ್ರು ಕೊಟ್ಟಿದ್ದನ್ನು ಬರಿಬೇಕಷ್ಟೇ. ಇವ್ರು ಲೈಕ್ ಮಾಡೋ ಕೊಡಲೇಬೇಡಿದ್ರೆ ಲೈಕ್ ಮಾಡ್ತಾನೆ, ಇಲ್ಲ ಎಲ್ಲ ಸಣ್ಣ ಸಣ್ಣದು ಕೊಡಿ. ಎಲ್ಲ ಎಮ್ ಎಸ್ ಇಲೆವೆನ್ನಲ್ಲಿ 2+2 ಎಷ್ಟು, 2² ಎಷ್ಟು ಕೇಳಿಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಅವನು ಎಲ್ಲಿ ಹೋದರೆ ಫ್ಯಾಕ್ಟ್ರಿ ಹಾಳು ಮಾಡಿಬಿಡ್ತಾನೆ ಅಷ್ಟೇ, ಉಪಯೋಗ ಇಲ್ಲ ಅದರಿಂದ. ಅದು ಸುಖನೋ ದುಃಖನೋ ಅದು ಸರಿ, ಕೊಟ್ಟಿದ್ದಾರೆ ಬರೀಬೇಕಷ್ಟೆ, ಬೇರೆ ದಾರಿ ಇಲ್ಲ. ಆ ಭಾವನೆ ಬಂದರೆ ನಮಗಾಗ ಯಾವುದನ್ನು ಬಯಲಕ್ಕೆ ಸಾಧ್ಯವೇ ಇಲ್ಲ. ದೇವರು ಹೇಳಿ ಯಾಕೆ ಚೆನ್ನಾಗಿದೆಯಾ, ಚೆನ್ನಾಗಿದೆ ಅಂತ ಯಾಕೆ ಹೇಳ್ತೀರಾ ನೀವೀಗ, ದೇವರು ಹೇಳಿದ್ದಾರೆ ತಗೋತೇವೆ ಅಷ್ಟೇ. ತುಲ್ಯ ಪ್ರಿಯಾ ಪ್ರಿಯ ಅಷ್ಟೇ ಅಲ್ಲ, ಧೀರ ಧಿಯಾ ರಮತೈತಿ ಧೀರ, ಅಂಥ ಧೀರನಾಗಿರಬೇಕು. ತುಲ್ಯ ನಿಂದಾತ್ಮ ಸಂಸ್ತುತಿ, ಆತ್ಮ ಸಂಸ್ಥೆ ಆತ್ಮ ನಿಂದೆ ಎರಡರ ಬಗ್ಗೆ ಅವನು ನಿಶ್ಚಿಂತನಾಗಿರ್ತಾನೆ. ನಾನು ಸರಿ ಇರಬೇಕು ಫಸ್ಟು, ಉಳಿದ್ರೆ ಅರ್ಥ ಮಾಡ್ಕೊಂಡ್ರೆ ಸಂತೋಷ, ಅರ್ಥ ಮಾಡ್ಕೊಂಡ್ರೆ ನಾನು ವರಿ ಮಾಡೋ ಕಾರಣ ಇಲ್ಲ. ಸರಿಯಾಗಿದ್ದೇನೆ ದೇವರ ದಯ, ಸರಿಯಾಗಿದ್ದೇನೆ ಬೈದರೆ ಅವ್ರು ಹಡೆಬಾರ, ನನಗೆ ಯೋಚನೆ ಇಲ್ಲ. ತಮ್ಮ ಆತ್ಮವಿಶ್ವಾಸ ಇಲ್ಲದೆ ಹೋದ್ರೆ ಎಂಥ ಬದುಕದು ಬಂದು. ತಪ್ಪು ಮಾಡಿದವನು ನಾಚಿಕೆ ಪಡ್ಕೋಬೇಕು, ತಪ್ಪು ಮಾಡದೇ ಇದ್ದವನು ತಪ್ಪು ಮಾಡಿಲ್ಲ ಅಂತ ಹೇಳೋ ವಿಶ್ವಾಸ ಅವನಿಗಿರಬೇಕು. ಆಗ ಅವನು ಯೋಚನೆ ಇರೋದಿಲ್ಲ, ಎಲ್ಲ ಪರಮಾತ್ಮ ಬಿಡಿಸ್ತಾ ಹೋಗ್ತಾನೆ. ಮಾನಾಪಮಾನಯೋಸ್ತುಲ್ಯ, ಮಾನವಾಗಲಿ ಅಪಮಾನವಾಗಲಿ ತಲೆ ಕೆಡಿಸಿಕೊಳ್ಳೋಕೆ ಹೋಗೋದಿಲ್ಲ. ಹಿಂದ ಸುಖ ದುಃಖ ಸಮಯ ಕೃತ್ವ ಲಾಭ ಲಾಭವು ಜಯಾಜಯೋ. ಅವನು ಜ್ಞಾನಿಯ ಬದುಕಿನ ರೀತಿ, ಅವನು ದ್ವಂದ್ವಾತೀತನಾಗಬೇಕು, ಗುಣಾತೀತನಾದಾಗ ಮಾತ್ರ ದ್ವಂದ್ವಾತೀತನಾಗಲಿಕ್ಕೆ ಬರುತ್ತೆ ಅಂತ ಹೇಳ್ತಾ. ಈ ರೀತಿ ಬದುಕಕ್ಕೆ ವಿಶ್ವ ಪ್ರಯತ್ನ ಮಾಡಬೇಕು. ಮಾನಾಪಮಾನಯೋಸ್ತುಲ್ಯ, ತುಲ್ಯ ಇನ್ನಾಗಿರಬೇಕು. ಮಿತ್ರಾರಿ ಪಕ್ಷಯೋಹೋ, ಅವನು ಮಿತ್ರ ಪಕ್ಷದವನಾಗಿರಲಿ ಶತ್ರು ಪಕ್ಷದವನಾಗಿರಲಿ ತನ್ನ ಕೆಲಸ ಏನೋ ಹಾಗೆ ಮಾಡಬೇಕಷ್ಟೆ. ಡಾಕ್ಟರ್ ಯಾವ ಪೇಷಂಟ್ ಬಂದುಬಿಡ್ತಾನೆ, ನೋಡ್ತಾನೆ ಡಾಕ್ಟ್ರು ಕಲ್ಲು ಹೊಡೆದವನು, ಹಾ ಸಿಕ್ಕ ಮಾಡ್ತೇನೆ ಬಾಯಿಗ, ಅವನೇನು ಮಾತಾಡೋಗಿಲ್ಲ, ಅವ್ರು ಇಂಜೆಕ್ಷನ್ ಕೊಟ್ಟ ಓಡ್ಬಿಡ್ತಾರೆ ಆ ಕಡೆ, ಪಾತೇ ಇಲ್ಲ. ಆ ರೀತಿ ನೋಡಿದ್ರೆ ಡಾಕ್ಟರ್ ಪ್ರೊಫೆಷನ್ ಗತಿ ಏನಾಗಬೇಕು ಈ ಮಧ್ಯೆ, ಅವ್ನು ಜನಗತಿ ಏನಾಗಬೇಕು. ಅವನ ಏನು ಲೆಕ್ಕ ಅಲ್ಲ, ಹೊಡೆದ್ ಬಿಡೋ ಲೆಕ್ಕ ಅಲ್ಲ. ಈಗ ಯಾರೋ ಹೇಳ್ತಾರೆ ನೋಡಿ ಜೇಷ್ಠಿ ಬಂದಿದ್ದಾನೆ, ನೋಡು ಅವನು ರೋಗಿ ನಾನು ವೈದ್ಯ ಅಷ್ಟೇ, ನಾನು ಅವನು ರೋಗಿ ನಾನು ವೈದ್ಯ ವಯಸ್ಸು ಕೊಡೋದು ಅಷ್ಟೇ ನನ್ನ ಕೆಲಸ ಹೊರತು ಏನು ಅಂಡ್ಯೂ ಅಡ್ವಾಂಟೇಜ್ ಗಳು ಸಾಧ್ಯವೇ ಇಲ್ಲ. ಅವ್ನು ಎಚ್ಚರ ಬೇರೆ ಇಲ್ಲ, ಮಧ್ಯೆ ಅನ್ಕಾನ್ಶಿಯಸ್ ಕರ್ಕೊಂಡ್ಬಿಟ್ಟೆ, ಕೋಮಾಸ್ಥೆಯಲ್ಲಿ ಇದ್ದಾನೆ ಪಾಪ. ಅವ್ನು ಏನು ಅವನಿಗೆ ಗೊತ್ತಾಗೋದಿಲ್ಲ ನಾನು ಇವನ ಮನೆ ಕಲ್ಲೊಡೆದಿದ್ದೆ ನಾನು ಅಂತೇಳಿ, ಇವನಿಗೆ ಗೊತ್ತಿದೆ. ಅದು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೋಗೋದೇ ಇಲ್ಲ. ಇವಾಗ ಎಲ್ಲ ಮುಗಿದ ಮೇಲೆ ನೋಡಯ್ಯ ಈ ಮಾಡಿದ ತಪ್ಪಲ್ವಾ, ಅದನ್ನ ಕೇಳು. ಅದು ಕೇಳೋ ಹಾಕುವ ಸಮಯ ಅಲ್ಲ ಅದು. ಒಂದು ಇನ್ನು ಅವನು ಭಾರಿ ಪ್ರಿಯ, ಭಾರಿ ಪ್ರಿಯ, ಅವಾಗ ಏನ್ ಮಾಡೋಕ್ಕಾಗತ್ತೆ? ಭಾರಿ ಪ್ರಿಯ ಅಂತ ಇದು ಮಾಡಕ್ ಸಾಧ್ಯ ಇಲ್ಲ. ಪ್ರಿಯನಾದ್ರೂ ಅಷ್ಟೇ, ಅವಿನಾದ್ರೂ ಅಷ್ಟೇ, ರೋಗಿ ರೋಗಿ, ಔಷಧಿ ಗೊತ್ತಿದೆ ಕೊಡಬೇಕು, ಗೊತ್ತಿಲ್ಲ ಇಲ್ಲ ಅನ್ಬೇಕಷ್ಟೇ ಹೊರತು ಅದೊಂದು ಕಾರಣ ಆಗಬಾರದು. ಈ ಮಾತು ಅರ್ಥ ಮಾಡ್ಕೊಂಡಾಗ ವಿದ್ಯಾರ್ಥಿಗಳ ಪೇಪರ್ ಆನ್ಸರ್ ಪ್ರಿಸೆಪ್ಟ್ ಬಂದಿದೆ ಅಷ್ಟೇ. ಈಗ ಅದಕ್ಕೆ ಬರದೇ ಸರಿಯಾಗಿ ಬರೆದ್ರೆ ಅಷ್ಟೇ ನಮ್ಮ ಕೆಲಸ, ಬೇರೆ ಕೆಲಸ ಇಲ್ಲ. ಸರಿಯಾಗಿ ಬರೆದ್ರೆ ಮಾರ್ಕ್ಸ್ಕೊಡಿ ಇಲ್ಲ ಹೋದ್ರೆ ಇಲ್ಲ ಅಷ್ಟೇ. ಎಷ್ಟು ಪ್ರಿಯನಾಗಿರಲಿ ತಪ್ಪರೆದಿದ್ದಾನೆ ಪಡೆದಾಕಿ ಬಿಡೋದೇನೆ, ಎಷ್ಟು ಅಪ್ರಿಯ ಸರಿಯಾಗಿ ಬರೆದಿದ್ದಾನೆ ಗುಡ್ ಅಂತ ಹಾಕ್ಲೇ ಬೇರೆ ದಾರಿನೇ ಇಲ್ಲ. ವೇಸ್ಟ್ ಆಗಿ ಮಾಡೋದಿಲ್ಲ ಅಂತ ಗೊತ್ತು, ಅದಕ್ಕೆ ರಿಜಿಸ್ಟರ್ ನಂಬರ್ ಹೆಸರು ಕೊಡೋದಿಲ್ಲ, ರಿಜಿಸ್ಟರ್ ನಂಬರ್ ಕೊಟ್ಬಿಡ್ತಾರಪ್ಪ. ಅದಕ್ಕೆ ಡಿಕೋ ಮತ್ತೆ ಕೋಡ್ ನಂಬರ್ ಬೇರೆ ಕೊಡ್ತಾರೆ, ಮತ್ತೆ ಅಲ್ಲಿಗೂ ಮೋಸ ಮಾಡ್ತಾರೆ. ಅಂತ ಜನ ಇರ್ತಾರೆ, ಇಷ್ಟೆಲ್ಲ ಮಾಡಿದ್ರೆ ಬಿಡೋದಿಲ್ಲ. ಅದು ಯಾತಕ್ಕೆ ಹೇಳ್ತಾರೆ ಇದನ್ನ? ನಾವು ಗೆಲ್ಲಕ್ಕಾಗಲಿಲ್ಲ ಅಂದ್ರೆ ನೀವು ಗೆಲ್ಲ ಉಪಾಯ ತೋರಿಸ್ಬೇಕಷ್ಟೇ ಆಗಿದೆ. ಸಹಜವಾಗಿ ಗೆಲ್ಲಬೇಕು ಅವ್ರು. ನೋಡಿ ಏನಾಗಿದೆ, ಅದು ಏನಾಗಿದೆ ಅಂತ ಲೆಕ್ಕ ಇಲ್ಲ. ಹುಡುಗ ಸರಿಯಾಗಿ ಬರೆದ ನಾನು ಕೊಡ್ಬೇಕು, ನನ್ನ ಕರ್ತವ್ಯ. ಇದು ಜ್ಞಾನಕ್ಕೆ ಮಾಡೋ ಪೂಜೆ ಇದು. ಒಂದು ವ್ಯಕ್ತಿಗೆ ಮಾಡೋ ಅನ್ಯಾಯ ಆಗಬಾರದು. ನಾವು ಏನೇನೋ ಮಾಡ್ತೇವಲ್ಲ, ಯಾವುದೋ ಅಲ್ಲ. ಯಾರು ಒಳ್ಳೆಯವ್ರ ಕಂಡು ಗೌರವಿಸಿಬಿಟ್ರೆ ಅವನಿಗೆ ಗೌರವ ಅಲ್ಲ, ಒಳ್ಳೆತನ ಕೊಟ್ಟ ಗೌರವ ಅದು. ಒಂದು ಒಳಗಿರ್ತಕ್ಕಂಥ ಭಗವಂತನ ಸಲ್ಲಿಸಿದ ಮರ್ಯಾದೆ ಆದ್ದರಿಂದ ಅದಕ್ಕಿಂತ ದೊಡ್ಡ ಪೂಜೆ ಇಲ್ಲ. ಆದ್ದರಿಂದ ಆ ಟೈಪ್ ಥಿಂಕ್ ಮಾಡಬೇಕು. ಆದ್ದರಿಂದನೇ ತುಲ್ಯ ಮಿತ್ರಾರಿ ಪಕ್ಷ ಯೋಹೋ, ಕೃಷ್ಣನೇ ಸಾಕ್ಷಿ. ಅದಕ್ಕೆ ಅರ್ಜುನನು ಬರ್ತಾನೆ, ದುರ್ಯೋಧನನು ಬರ್ತಾನೆ, ಸಹಾಯ ಕೇಳಕ್ಕೆ ಅಂತ ಬರ್ತಾರೆ. ಕೃಷ್ಣ ಏನ್ ಮಾಡ್ತಾನೆ ಗೊತ್ತೇನೆ? ಏ ದುರ್ಯೋಧನ ಗೆಟ ಔಟ್ ಅಂತ ಹೇಳದಿಲ್ಲ ಕೃಷ್ಣ. ಏ ದುರ್ಯೋಧನ ನೀನು ಬಂದ್ಬಿಟ್ಟಿದ್ಯಾ ಬಾ ನಗ್ನಗ್ತ ಮಾತಾಡ್ತಾನೆ ಕೃಷ್ಣ. ಅದು ಆಶ್ಚರ್ಯ. ಅರ್ಜುನನು ಮಾತಾಡ, ಇಬ್ಬರು ಮಾತಾ, ಏನ್ ಬೇಕ್ರಿ ನಿಮಗೆ? ನೀನು ಇಬ್ಬರಿಗೂ ಬಂದಿದ್ದೀರಾ? ಇಬ್ಬರಿಗೂ ಕೊಡ್ಲ ದುರ್ಯೋಧನ, ಭಾರಿ ತೊಂದರೆ ಕೊಟ್ಟಿದ್ದೆ ನೀನೀಗ, ನಿನಗೇನು ಕೊಡೋದಿಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಗೆಟ ಔಟ್ ಅನ್ನೋದಿಲ್ಲ, ಆಡಿದನೇ ಕೊಡ್ತೀನಿ ಎಂಬುದಿಲ್ಲ. ಏನ್ ಬೇಕಯ್ಯ ನೀ ಕೇಳಿದ್ರೆ ಕೊಡ್ತೀನಿ, ಆಯ್ತೋ ಇಲ್ಲೋ ನೋಡಿ. ತುಲ್ಯ ಎಷ್ಟು ಪರಮಾತ್ಮ ತುಲ್ಯ ಮಿತ್ರಾರಿ ಪಕ್ಷ ಯೋಹು. ಈ ಮಾತನ್ನು ಯೋಚನೆ ಮಾಡಿದರೆ ದೇವರು ಹೇಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಓ ಮೈಷಮ್ಯ ನಿರ್ಘೃಣ್ಣೇನ ಸಾಪೇಕ್ಷತ್ವ ತಥಾ ಚದರ್ಶಯತಿ ಓಂ. ಇದು ನಿಜವಾಗಲೂ ಭಗವಂತನಲ್ಲಿ ಬ್ರಹ್ಮಸೂತ್ರ ಹೇಳಿದಂತ ವೈಭವ ಇದು. ಒಂದು ಪರಮಾತ್ಮನ ಎಂದೂ ಕೂಡ ಪಕ್ಷಪಾತದ ಬುದ್ಧಿ ಇಲ್ಲ. ಒಳ್ಳೇದು ಮಾಡಿದ ಅನುಗ್ರಹ ಮಾಡೇ ಮಾಡ್ತಾನೆ, ಕೆಟ್ಟದ್ದು ಮಾಡಿದ ನಿಗ್ರಹ ಮಾಡೇ ಮಾಡ್ತಾನೆ. ಆದ್ದರಿಂದ ಒಳ್ಳೆಯದನ್ನು ಮಾಡಲೇಬೇಕು, ಕೆಟ್ಟದ್ದನ್ನು ಬಿಡಲೇಬೇಕು ಅಂತ ಅದಕ್ಕೆ ಅರ್ಥ. ಇನ್ನು ಮುಂದೆ ಮೆಕ್ಯಾನಿಕಲ್ ಅರ್ಥ ಎಲ್ಲರೂ ಬಂದುಬಿಟ್ಟಿದ್ದಾರೆ ಅದಕ್ಕೆ. ಆದರೆ ಆಚಾರ್ಯ ಬರ್ತಾರೆ ಆಕ್ಟಿವ್ ಅರ್ಥ ಇದೆ, ಇನ್ನೊಂದು ಅರ್ಥ ಇದೆ ಅದಕ್ಕೆ. ಶತ್ರು ಪಕ್ಷ ಮಿತ್ರ ಪಕ್ಷ ಮುಗಿದೋಯ್ತು, ಇನ್ನು ಭಗವಂತನ ದ್ರೋಹಿ ಇದ್ದಾನೆ ಆಗ ಬೇರೆ ಮಾತು. ಭಗವಂತನ ದ್ರೋಹಿ ಇದ್ದಾನಲ್ಲ ಅವನ್ ನೋಡಬೇಕಾದ್ರೆ ಮಾತ್ರ ಶಿಕ್ಷಿಸಲೇಬೇಕು. ಅವನ ದೇಶದ್ರೋಹಿ ಸಿಕ್ಕಾಗ ಏನ್ ಮಾಡ್ಬೇಕಾ? ಇಮಿಡಿಯೇಟ್ ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ಕೊಡ್ಬೇಕು. ಅದು ನಮ್ಮ ಜವಾಬ್ದಾರಿ. ಅದು ಒಬ್ಬ ರೋಗಿ ಯಾವನು ವೀರಪ್ಪನ ಅಂತ ಪೇಷಂಟ್ ಆಗಿ ಬಂದ ಅಂತ ತಿಳ್ಕೊಳ್ಳಿ, ಡಾಕ್ಟರ್ ಏನ್ ಮಾಡ್ಬೇಕಾಗ? ಅವನು ಪೇಷಂಟ್ ಔಷಧಿ ಕೊಟ್ಬಿಡ್ಬೇಕು, ಪೊಲೀಸ್ಗೆ ಫೋನ್ ಮಾಡ್ಬೇಕು ಈ ಮಧ್ಯೆ ಹಿಡ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು. ಅವನು ವೈದ್ಯ ರೋಗಿ ಆದ್ರಿಂದ ಔಷಧಿ ಕೊಡೋ ಕೆಲಸ ಬಿಡಾಗಿಲ್ಲ, ಅಟ್ ದಿ ಸೇಮ್ ಟೈಮ್ ಫೋನ್ ಮಾಡೋದನ್ನು ಬಿಡಾಗಿಲ್ಲ. ಅವ್ನು ಹಿಡ್ಕೊಡ್ಬೇಕು ಅವನನ್ನು, ಹೋಗಯ್ಯ ತಪ್ಪಿಸ್ಕೊಳ್ಳೋಕೆ ಹೆಲ್ಪ್ ಮಾಡ್ತೇನೆ ಅಂತ ಬಿಡಬಾರ್ದು ಈ ಮಧ್ಯೆ. ಅದು ಮಾಡಿ ಇವನು ಕಳ್ಳನ ಆಗ್ತದೆ, ಅವ್ನಿಗೆ ದೊಡ್ಡ ಕಳ್ಳನ ಆಗಿಬಿಡ್ತಾನೆ. ಇಲ್ಲಿ ತುಲ್ಯತ್ವ ಬರೋದಿಲ್ಲ, ಈಗ ಅದು ಚೇಂಜ್ ಆಗುತ್ತೆ. ಇದನ್ನ ಯಾರು ಬಿಡ್ಲಿಕ್ಕೆ ಹೋಗೋದಿಲ್ಲ. ಇದು ಭಾರತದ ಸಂದೇಶ, ಭಗವಂತನ ಸಂದೇಶ. ಅದನ್ನು ಬಿಡಿಸಿಬಿಟ್ಟು ಹೇಳಿದ ಶ್ರೇಯಸ್ಸು ಶ್ರೀಮದ್ ಆಚಾರ್ಯರು. ಆ ದೃಷ್ಟಿಯಿಂದ ಹೀಗೆ ಬದುಕ್ತಾನೆ ಅವನು. ಮತ್ತೆ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸವುಚ್ಯತೆ. ಸರ್ವಾರಂಭ ಪರಿತ್ಯಾಗಿ ಯಾವುದೇ ಒಂದು ಹೇಳ್ತಾರೆ ನೋಡ, ಹೀಗೆಲ್ಲ ಮಾಡಿಬಿಟ್ರೆ 10 ವರ್ಷಕ್ಕೆ 2 ಲಕ್ಷ ಆಗುತ್ತೆ, 10 ವರ್ಷಕ್ಕೆ 8 ಲಕ್ಷ ಆಗುತ್ತೆ, 10 ವರ್ಷಕ್ಕೆ ಇನ್ನು 16 ಲಕ್ಷ ಆಗುತ್ತೆ. ತಲೆ ಕೆಡಿಸಿಕೊಳ್ಳ ಮಾರಾಯ, ಆಮೇಲೆ ನಾವೇ ಇರೋದಿಲ್ಲ, ಯಾಕೆ ತಲೆ ಕೆಡಿಸ್ಕೋತೀವಿ ಬಿಡು ಅಂತ ಹೇಳ್ಬೇಕಾರೆ ಆ ತಲೆ ಕೆಡಿಸಿಕೊಳ್ಳಕ್ ಹೋಗೋದಿಲ್ಲ. ಸರ್ವಾರಂಭ ಪರಿತ್ಯಾಗಿ ಎಷ್ಟೇ ಅಟೆಂಪ್ಟ್ ಮಾಡಿ, ಅವನು ದೇವರಿಗೆ ವಿರುದ್ಧವಾದ ಕೆಲಸ, ಭಗವಂತ ಮೆಚ್ಚದ ಕೆಲಸ, ಅವನು ಕಣ್ಣೆತ್ತಿ ನೋಡೋದಿಲ್ಲ. ಆ ಕಡೆ ಮುಗಿದೋಯ್ತು. ಎಷ್ಟು ಬೇಕಾದ್ರೆ ಬ್ರೀಫ್ ಕೇಸ್ ಬಂದು ಬ್ರೀಫ್ ಕೇಸ್ ಇಡಿ, ದೇಶದ್ರೋಹದ ಕೆಲಸ ಅದು ಮುಟ್ಟೋದಿಲ್ಲ, ಮುಗಿದೋಯ್ತು. ಇನ್ನು ಒಂದು ಪೈಸೆ ಕೊಡೋದಿಲ್ಲ, ಅವೆಲ್ಲ ಬೇಕಿಲ್ಲ, ಆ ಒಳ್ಳೆ ಕೆಲಸ ನಾನು ಮಾಡೇ ಮಾಡ್ತೇನೆ. ಆ ಥರ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸವುಚ್ಯತೆ. ಈ ಆ ಸರ್ವಾರಂಭ ಪರಿತ್ಯಾಗಿ ಉಳಿದನೇ ಅರ್ಥ ಬಂದುಬಿಟ್ಟು, ಅದಕ್ಕೆ ಎಲ್ಲ ಕೆಲಸ ಬಿಟ್ಕೊಡೋರು ಅಂತ ಬರೆದ್ಬಿಟ್ಟು, ಎಲ್ಲ ಕೆಲಸ ಬಿಟ್ಟು ಕೋಮ ಆಶ್ಚರ್ಯದಲ್ಲಿ ಇದ್ದವರೆಲ್ಲ ಓ ಅಪ್ರ ಗುಣಾತೀತರು ಅಂತ ಅರ್ಥ ರೀ. ಅಲ್ಲಿ ಮಂಗಳಾರತಿ ಎತ್ತಿ ಬಿಡೋದು, ಏನು ಪುಣ್ಯಾತ್ಮ, ಏನಿಲ್ಲ ಎಚ್ಚರ ಕೂಡ ಇಲ್ಲ ಮೈ ಮೇಲೆ, ಹೇಗಿದ್ದಾನೆ ಅಂತೇಳಿ. ಹಾಗಲ್ಲ, ಗುಣಾತೀತ ಅಂತ ಹೇಳಿದ್ರೆ ಹೀಗೆ ಎಚ್ಚರ ಇರಬೇಕು, ಅವನ ಬಗ್ಗೆ ಸಂಪೂರ್ಣವಾದಂತಹ ಭಗವಂತನ ನಿಷ್ಠೆಯಿಂದಾಗಿ ಮಾಡಬಾರದ ಕೆಲಸದ ಬಗ್ಗೆ ಕಣ್ಣೆತ್ತಿ ನೋಡೋದಿಲ್ಲ, ಮಾಡಬೇಕಾದ ಕೆಲಸ ಬಿಡಲಿಕ್ಕೆ ತಯಾರಿಲ್ಲ. ಇದು ನಿಜವಾದ ಅರ್ಥದಲ್ಲಿ ಸರ್ವಾರಂಭ ಪರಿತ್ಯಾಗಿ ಅಂತ ಕರೀತಾರೆ. ಅದು ಹಿರಿಮೆ. ಗುಣಾತೀತ ಸವುಚ್ಯತೆ, ಇಂಥ ಗುಣಾತೀತನಾಗಬೇಕಾದ್ರೆ ಇಷ್ಟೆಲ್ಲ ಗುಣವಂತರ ಜೊತೆ ನಾವು ಸೇರಬೇಕು. ಮುಂದೆ ಭಗವಂತ ಇನ್ನೊಂದು ಪ್ರಶ್ನೆ ಇದೆಯಲ್ಲ, ಇಂಥ ಗುಣವಂತನಾಗಲಿಕ್ಕೆ ಏನು ಮಾಡಬೇಕು? ಕಥಂಚೈತಾನ್ ತ್ರೀನ್ ಗುಣಾನ್ ಅತಿವರ್ತತೆ, ಈ ಮೂರು ಗುಣಗಳನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಏನು ಮಾಡಬೇಕು? ಇಷ್ಟೊತ್ತೇನು ಬಂದಿತ್ತು ನಮಗೀಗ ಸತ್ವಗುಣವನ್ನು ಜಾಸ್ತಿ ಮಾಡಿಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಬಂತು. ಅದಕ್ಕೆಲ್ಲ ವ್ರತ ಉಪವಾಸ ಸತ್ಯ ಧರ್ಮ ಎಲ್ಲ ಕೂಡ ಮೇಕಪ್ ಮಾಡ್ತಾ ಬಂತದೆ. ಆಮೇಲೆ ಇನ್ನೂ ಪ್ರಶ್ನೆ ಇದೆ, ಅದನ್ನು ದಾಟಬೇಕಲ್ಲ, ಈಗ ಅದನ್ನು ದಾಟಬೇಕಲ್ಲ, ಏನು ಮಾಡಬೇಕು ಅಂತ ಕೇಳಿದರೆ ಆಗ ಭಗವಂತ ಹೇಳ್ತಾನೆ, ಯಾರು ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ, ಇದು ಬೇಕು. ಮಾಂತು ಮಾಂಚಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ, ಯಾರು ನನ್ನಲ್ಲಿ ಸಂಪೂರ್ಣವಾದ ಭಕ್ತಿಯನ್ನು ಮಾಡ್ತಾರೆ, ಭಕ್ತಿ ಯೋಗದಿಂದ ನನ್ನ ಸೇವೆ ಮಾಡ್ತಾರೆ, ಅವನು ಗುಣಾತೀತನಾಗ್ತಾನೆ. ಬೇರೆ ಸಗುಣಾನ್ ಅತಿವರ್ತ್ಯ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ, ಅವನು ಎಲ್ಲಾ ಗುಣಗಳನ್ನು ಮೀರಿ ಆಗ ಅವನು ಬ್ರಹ್ಮಜ್ಞಾನಿ ಆಗ್ತಾನೆ, ನನ್ನ ಹತ್ರ ಬರಲಿಕ್ಕೆ ಅರ್ಹತೆ ಪಡೀತಾರೆ ಅಂತ ಭಗವಂತ ಹೇಳುತ್ತಾನೆ. ಇದು ದೇವರ ಹತ್ರವರೆಗೆ ಬೇರೆ ದಾರಿ ಏನೂ ಇಲ್ಲ, ಭಕ್ತಿ ಒಂದೇ ದಾರಿ. ಈ ಭಕ್ತಿ ಮಾರ್ಗ ಎಲ್ಲೋ ಬಂದಿದ್ದಲ್ಲ, ಭಗವಂತನೇ ಹೇಳಿಕೊಟ್ಟ ದಾರಿ ಅದು. ಒಂದು ಅದು ಹಿಂದೆನೆ ಹೇಳಿದ್ದಾನೆ ಅರ್ಜುನ, ನಾಹಂ ವೇದೈರ್ನ ತಪಸ ನ ಜ್ಞಾನೇ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದುಷ್ಟವಾನಸಿ ಯನ್ಮಮ ಭಕ್ತ್ಯಾತು ಅನನ್ಯಯ ಶಕ್ಯ ಅಹಮ ಏವಂ ವಿಧೋ ಅರ್ಜುನ. ಭಗವತಿ 11ನೇ ಅಧ್ಯಾಯದ ಕೊನೆಗೆ ಈ ಮಾತು ಬಂದ್ಬಿಟ್ಟಿದೆ ಆಗಲೇ. 12ಕ್ಕದ್ದು ಭಕ್ತಿಯೋಗ ಅಂತಾನೆ ಹೆಸರದೆ, ಯೋ ಮದ್ಭಕ್ತ ಸಮೇ ಪ್ರಿಯ, ಯೋ ಮದ್ಭಕ್ತ ಸಮೇ ಪ್ರಿಯ. ಈ ಭಕ್ತಿ ಯೋಗಿ ಆಗ್ತಾನಲ್ಲ ಅವನು ಸತ್ವಗುಣವನ್ನು ಮೀರಿ ಇನ್ನೂ ಮೇಲೆ ಹೋಗ್ತಾನೆ ಅಂತ ಹೇಳಿದ. ಸತ್ವಗುಣವನ್ನು ಮೀರಿ ಹೋಗ್ತಾನೆ ಅಂದ್ರೆ ಒಂದೇ, ಪ್ರಕೃತಿ ಬಂಧವನ್ನೇ ಕಳ್ಕೊಂಡ್ಬಿಡ್ತಾನೆ ಅಂದ್ರೆ ಒಂದೇ. ನಿನ್ನೆ ಹೇಳಲಿಲ್ಲ ಬೆಸ್ಟ್ ಕಾಲೇಜನ್ನು ಬಿಡಬೇಕು ಅವನು, ಬೆಸ್ಟ್ ಕಾಲೇಜನ್ನು ಬಿಟ್ಟು ಹೋಗಬೇಕಲ್ಲ, ಸತ್ವಗುಣವನ್ನು ಕೂಡ ಮೀರಿ ಮುಂದೆ ಹೋಗಬೇಕು. ಆಗ ಒಳಗಿನ ಗುಣ ಅವನಿಗೆ ಬರಲಿಕ್ಕೆ ಶುರುವಾಗುತ್ತೆ, ಒಳಗಿನ ಗುಣ ಶುರುವಾಗುತ್ತೆ. ಈ ಸತ್ವಗುಣ ಹೇಗಂತ ಕೇಳಿದರೆ ಕಣ್ಣಿಗೆ ಹಾಕಿದ ಒಳ್ಳೆ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿರ್ತಾರೆ, ಒಳ್ಳೇದೇ ಪಾಪ, ಎಲ್ಲಕ್ಕಿಂತ ಭಾರಿ ಒಳ್ಳೇದು. ಆದರೆ ಒಳ್ಳೆ ಎಕ್ಸ್ಪರ್ಟ್ ಡಾಕ್ಟರ್ ಸಿಕ್ಕಿಬಿಟ್ಟ, ಆ ಡಿಫೆಕ್ಟ್ ಸೆಟ್ರೇಟ್ ಮಾಡಿಬಿಟ್ಟ, ಸೆಟ್ರೇಟ್ ಮಾಡಿದ ಆಮೇಲೆ ಹೇಳಿ ಇಂದು ಕಾಂಟ್ಯಾಕ್ಟ್ ಲೆನ್ಸ್ ನಿಮ್ಗೆ ಬೇಕಾಗಿಲ್ಲ ಅಂತ ಹೇಳಿ ಮುಗಿದೋಯ್ತು, ಕಣ್ಣು ಸರಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಲೆನ್ಸ್ ಬೇಕಿಲ್ಲ. ಉಳಿದೋಳು ಅಯ್ಯೋ ನನ್ನ ಲೆನ್ಸೇ ಕಳೆದು ಬಿಟ್ಟರೆ ಡಾಕ್ಟರ್ ಅಂತ ಹೇಳೋದಿಲ್ಲ, ಕಂಡು ಒಳ್ಳೇದದು ಅದಕ್ಕೆ ಹೋಗಬೇಕಂತ. ಇನ್ನೇನು ನೀವು ಯೋಚನೆ ಇಲ್ಲ, ಡಿಫೆಕ್ಟ್ ಎಲ್ಲ ಸೆಟ್ರೇಟ್ ಆಗಿದೆ, ಏನು ಹಾಕೋಬೇಕಾಗಿಲ್ಲ. ಇದು ನಿಜವಾದ ಅರ್ಥದಲ್ಲಿ ಅದು ಅದು ಸತ್ವಗುಣವನ್ನು ಮೀರಿಬಿಡ್ತಾನೆ. ಯಾಕೆ ಗೊತ್ತಾ? ತನ್ನೊಳಗೆ ಸತ್ವಗುಣ, ಒಳ್ಳೆ ಸತ್ವ, ದೇಹದ ಸತ್ವಗುಣ ನಮಗೆ ಬೇಕಿಲ್ಲ, ಈಗ ಒಳಗಿನ ಸತ್ವಗುಣ ಅವನಿಗಿದೆ. ಇದು 17ನೇ ಅಧ್ಯಾಯದಲ್ಲಿ ಪೂರ್ತಿ ಅದೇ ಬರೋದು, ಅದಕ್ಕೆ ಲಿಂಕ್ ಅಷ್ಟೇ ಇದೆ. 15 ಮಧ್ಯೆ ಗ್ಯಾಪ್ ಇದೆ, 15-16 ಗ್ಯಾಪ್ ಇದೆ ನಮಗೆ. 16ರಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾನೆ ಭಗವಂತ. ಒಳಗೊಂದು ಬೇರೆ ಗುಣ ಇದೆ ಅಂತ ಆಮೇಲೆ ಹೇಳಿದ್ದಾನೆ. ನಿನ್ನೆ ಹೇಳಿದೆ ನಿರ್ಗುಣ ಸಗುಣದ ಬಗ್ಗೆ ಹೇಳಿದೆ. ಪರಮಾತ್ಮನಲ್ಲಿ ಅನಂತ ಗುಣಗಳುಂಟು, ಆದರೆ ಗುಣಗಳಿಲ್ಲ. ಅನಂತ ಗುಣಗಳುಂಟು ಅಂದ್ರೆ ಏನು? ಜ್ಞಾನ ಭಕ್ತಿಯಾದ ಗುಣಗಳಿವೆ, ತುಂಬಿವೆ, ಅನಂತ ಇದೆ. ಆದರೆ ನಿರ್ಗುಣ ಸತ್ವಗುಣ ರಜೋಗುಣ ತಮೋಗುಣ ಅವನಲ್ಲಿಲ್ಲ. ಅನಂತ ಗುಣ ಇದೆ, ಬಾಹ್ಯ ಗುಣಗಳಿಲ್ಲ. ಅದು ದೃಷ್ಟಾಂತ ಬೇಕು ಅಂದ್ರೆ ಒಳ್ಳೆ ಮಾವಿನಣ್ಣು ತಿನ್ಬೇಕಾದ್ರೆ ನೋಡ್ತಾರೆ ಏನು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಅಬ್ಬ ಏನ್ ರಸಾಯನ ಮಾಡಿದ್ದೀರಿ, ಎಷ್ಟು ಸಕ್ಕರೆ ಹಾಕಿದಿರಿ ಅಂತ ಕೇಳಿದ್ರೆ, ಎಷ್ಟು ಸಕ್ಕರೆ, ನನ್ನ ಸಕ್ಕರೆ ಉಳಿಸಿದಾರೆ ಎಲ್ಲ ಹಾಕಿಬಿಟ್ಟಿದ್ರು ಅಂತ ಕೇಳ್ತಾರೆ. ಮಾರಾಯ ಒಂದು ಅರಿ ಸಕ್ಕರೆ ಹಾಕಿಲ್ಲ ಅಂತ ಹೇಳಿದ್ರೆ, ಒಂದು ಸಕ್ಕರೆ ಹಾಕಿಲ್ಲ. ಸಿಹಿ ಇದೆ ನೋಡಿ, ಸಕ್ಕರೆ ಹಾಕಿಲ್ಲ, ಸಿಹಿ ಇದೆ, ಗುಣಗಳಿಲ್ಲ, ಗುಣ ಇದೆ. ಇದು ವಿಶೇಷ ಇದೆ. ಪರಮಾತ್ಮರ ಪ್ರಕೃತಿಯ ಗುಣಗಳಿಲ್ಲ, ಬೈ ನೇಚರ್ ಆಗಿದ್ದಾನೆ ಪರಮಾತ್ಮ. ಉಳಿದೆಲ್ಲ ಎಕ್ಸ್ಟರ್ನಲ್. ದೇವರಲ್ಲಿ ಗುಣಗಳಲ್ಲಿ ಒಂದು ಉದಾಹರಣೆಗೆ, ಅನೇಕರಲ್ಲಿ ಗುಣ ಇದೆ. 25 ವರ್ಷ ಹುಡುಗ, ಒಳ್ಳೆ ಗುಣ ಇದೆ, ಮಹಾವೀರ, ತಕ್ಷಣ ಹರ್ತಾನೆ ಮೇಲಕ್ಕೆ, ಆ ಕಡೆ ಹೋಗ್ತಾನೆ, ಈ ಕಡೆ ಏನೇನೋ ಮಾಡ್ತಿರ್ತಾನೆ. ಅದೇ ಮುದುಕ, ಏನು ಮಾಡಿ, ಯಾರು ಇಲ್ಲೇ ಇರೋದು ಯಾರು ಹೇಳಬೇಕಾಗಿಲ್ಲ, ಓಲಕ್ಕೆ ಬರೋದಿಲ್ಲ ಫಸ್ಟ್. ಅವರಿಗೆ 90 ವರ್ಷ ಪ್ಯಾರಾಲಿಸಿಸ್ ಆದ ಒಂದು ಕಡೆ ಕುಡಿಸಿಬಿಟ್ಟು ಇಲ್ಲೇ ಕುಡಿದ್ರು, ಇಲ್ಲೇ ಇದ್ರು ಬರೋರು, ಎಲ್ಲಿ ಹೋಗಬೇಡ ಅಂತ ಕೇಳಿದ್ರೆ ಎಲ್ಲಿ ಹೋಗ್ತಾರೆ? ಎತ್ಕೊಂಡೋದ್ರೆ ಹೋಗೋದು ಕಷ್ಟ ಆಗೋದು, ಅವನೇನು ಹೋಗ್ತಾನೆ ಈ ಮಧ್ಯೆ. 25 ಕೂಡ ಪಡಬಡ ಹಾರಾಡ್ತಿರ್ತಾರೆ. ಅದಕ್ಕೆ ಬಿಕಾಸ್ ಆಫ್ ಏಜ್ ಫ್ಯಾಕ್ಟರ್ ಅಲ್ಲಿ ಇದೆ. ಈಗ ಏಜ್ನಿಂದಾಗಿ ಅವ್ರು ಒಳ್ಳೆ ಶಕ್ತಿ ಇದೆ. ಅದೇ ವ್ಯಕ್ತಿ ನಿನ್ನೆ ಹೇಳಲಿಲ್ಲ ಅವನು, ಆ ಹಿಲರಿ ಗತಿ ಏನಾಯ್ತು, ಅಷ್ಟು ಮೇಲೆ ಎತ್ತಿವ್ರಿ, 6 ಮೆಟ್ಲಕ್ಕಾಗೋದಿಲ್ಲ ಅಂತ ಕೇಳಿದರೆ ಆ ಶಕ್ತಿ ನ್ಯಾಚುರಲ್ ಅಲ್ಲ. ಅದು ನ್ಯಾಚುರಲ್ ಆಗಿದ್ದು ಆಗಲೂ ಇರಬೇಕಾಗಿತ್ತು, ನ್ಯಾಚುರಲ್ ಅಲ್ಲ, ಅದು ಇರಬೇಕಾಗಿತ್ತು, ಹೋಯ್ತು. ಅದು ನ್ಯಾಚುರಲ್ ಆಗಿದ್ರೆ ಅದೇ ಆಚಾರ್ಯ 75 ಬಂಡೆ ಹಾಕಿತ್ತಿಟ್ರು. ಅದು ದೇಹದ ಶಕ್ತಿ ಅಲ್ಲ, ಅದು ಅವರ ಮಾನಸಿಕವಾದ ಶಕ್ತಿ, ಅದು ಅವರ ಸ್ವರೂಪದ ಶಕ್ತಿ ಆಗಿತ್ತು. ಇದು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಹೊಸ ವಿಚಾರವನ್ನು ಭಗವಂತ ಹೇಳ್ತಾನೆ. ಒಳಗಿಂದ ಬೇರೆ, ಹೊರಗಿಂದ ಬೇರೆ. ಭಗವಂತನ ಹೊರಗಿನ ಗುಣಗಳು ಇಲ್ಲ, ಎಲ್ಲ ಒಣಗುಣಗಳೇ ತುಂಬಿವೆ ಅಂತ ಹೇಳ್ತಾನೆ. ಏನಯ್ಯ ಬರೆದಿದ್ದೆ ಪುಸ್ತಕ ನೋಡ್ಕೊಂಡ? ಇಲ್ಲ, ಬರೆದಿದ್ದೇನೆ. ಹೇಗಿದ್ದೇನೆ? ಒಗಟದು. ಒಂದು ಅಕ್ಷರ ಪುಸ್ತಕ ನೋಡಿಲ್ಲ, ಪಕ್ಷಾಸ ಬರೆದಿದ್ದಾನೆ. ಅದು ಪುಸ್ತಕ ನೋಡ್ತಾನೆ ಇದ್ದರೆ ಅರ್ಧ ಕೂಡ ಕವರ್ ಮಾಡಿಲ್ಲ ಅವನು. ನೋಡೋದಕ್ಕೆ ಟೈಮ್ ಹೋಗುತ್ತಪ್ಪ, ಬರೆಯೋದೇನು ಬಂತು ಅವನಿಗೀಗ? ಅದಕ್ಕೆ ಹೇಳ್ತಾರೆ ಜ್ಞಾನ ಎಲ್ಲಿದೆ ಅವನಿಗೆ ಹಾಗಿದ್ರೆ? ಈಗ ಜ್ಞಾನ ಎಲ್ಲಿದೆ? ಓದ್ದ ವಿದ್ಯಾರ್ಥಿಗೆ ಎಲ್ಲಿರುತ್ತೆ ಜ್ಞಾನ? ಜೇಬಲ್ಲಿರುತ್ತೆ, ಅಲ್ಲಿರುತ್ತೆ, ಪಾಕೆಟಲ್ಲಿರುತ್ತೆ, ಕೆಲಸ ಬೂಟ್ಸ್ ಒಳಗಿರುತ್ತೆ, ಪಾಪ ಶೂಸ್ ಒಳಗಿಟ್ಟು ಎಲ್ಲೆಲ್ಲ ಇರುತ್ತೆ ಅವರ ಜ್ಞಾನ. ಓದಿದವನಿಗೆ ಎಲ್ಲಿ ತಲೆಯಲ್ಲಿ ಮಾತ್ರ ಇರುತ್ತೆ, ಇದು ವಿಶೇಷ. ಹೊರಗಿನ ಜ್ಞಾನ ಇಲ್ಲ, ಒಳಗಿನ ಜ್ಞಾನ ಇದೆ. ಭಗವಂತನ ಜ್ಞಾನ ಅಂಥದ್ದು. ಪರಾಶ್ಯ ಶಕ್ತಿ ವಿವಿಧ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಅಂತ ಭಗವಂತ ಅರ್ಥ ಮಾಡ್ಕೊಂಡೆ ಅವನು ಬದುಕ್ತಾನಲ್ಲ ಅವನು ಗುಣಾತೀತನಾಗ್ತಾನೆ. ಅಷ್ಟೇ ಅಲ್ಲ, ಅವನೇನ್ ಮಾಡ್ತಾನೆ ಗೊತ್ತಾ, ಬ್ರಹ್ಮಭೂಯಾಯ ಕಲ್ಪತೆ ಅಂತ ಹೇಳಿದ. ಬ್ರಹ್ಮಭೂಯಾಯ ಕಲ್ಪತೆ, ಭೂಯ ಅಂದ್ರೆ ಭಾವ ಅಂತ ಅರ್ಥ. ಬ್ರಹ್ಮಭಾವಾಯ ಕಲ್ಪತೆ, ಇಲ್ಲಿ ಬ್ರಹ್ಮ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ, ಭಾವ ಅಂದ್ರೆ ಹತ್ರ ಇರುವಿಕೆ ಅಂತ ಅರ್ಥ. ಅಂತವನು ಮಹಾಲಕ್ಷ್ಮಿಯ ಹತ್ರ ಬರ್ತಾನೆ, ಇದು ವಿಶೇಷ. ಮಹಾಲಕ್ಷ್ಮಿ ಹತ್ರ ಭಗವಂತ ಆ ಜೀವ ಬರ್ತಾನೆ. ಅಲ್ಲಿ ಮಹಾಲಕ್ಷ್ಮಿ ಯಾಕೆ ಬರ್ತಾನೆ ಅಂತ ಕೇಳಿದ್ರೆ, ಗುಣಗಳನ್ನು ಗೆದ್ದವನು ಅದಕ್ಕೆ ಅಲ್ಲಿಗೆ ಬರ್ತಾನೆ. ಗುಣಗಳನ್ನು ಗೆಲ್ಲೋದಕ್ಕೂ ಲಕ್ಷ್ಮಿ ಹತ್ರ ಬರೋದಕ್ಕೇನು ಸಂಬಂಧ? ಅದಕ್ಕೆ ಹೇಳ್ತಾರೆ, ಗುಣಗಳಿರೋದು ಯಾರ ಕೈಯಲ್ಲಿ? ಪ್ರಕೃತಿಯಲ್ಲಿ. ಪ್ರಕೃತಿಯ ಒಡತೆ ಯಾರೋ? ಮಹಾಲಕ್ಷ್ಮಿ. ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ನಿಗಮ ಭಾರತ ತತ್ವ ತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಡಿ ಹಿಗ್ಗುವ ತ್ರಿಗುಣ ಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಹರಿಕಥಾಮೃತಾರ ಆ ಪದ ಅರ್ಥ ಆಗಬೇಕಾದ್ರೆ 14 ಅಧ್ಯಾಯ ಓದಿರಬೇಕು. ತ್ರಿಗುಣ ಮಾನಿ, ಸತ್ವಗುಣ ರಜೋಗುಣ ತಮೋಗುಣ ಅಂತಕ್ಕಂಥ 3 ಗುಣಗಳಿಗೆ ಅಭಿಮಾನಿ ದೇವತೆಯಾದ್ದರಿಂದ ಈ ಗುಣಗಳನ್ನ ಗೆದ್ದವನು ಎಲ್ಲಿಗೆ ಹೋಗ್ತಾನೆ ಅಂದರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ತಾನೆ ಅಂತ ಅರ್ಥ. ಅಲ್ಲಿ ಹೋಗಿಬಿಡ್ತಾನೆ. ಅಲ್ಲಿ ಹೋದರೆ ದೇವರ ಹತ್ರ ಹೋದಾಗ ಆಗಲಿಲ್ಲ ಅಂತ ಕೇಳಿದರೆ ಅದಕ್ಕೆ ಮುಂದೆ ಉತ್ತರ ಕೊಡ್ತಾನೆ. ಅದಕ್ಕೆ 2 ರೀತಿ ಅರ್ಥ. 1, ನನ್ನ ಹತ್ರ ಬರ್ತಾನೆ ಅಂತ ಒಂದರ್ಥ, ಮಹಾಲಕ್ಷ್ಮಿ ಹತ್ರ ಹೋಗ್ತಾನೆ. ಆ ಈ ಸ್ಟೇಜಲ್ಲಿ ಇಬ್ಬರ ಹತ್ರ ಹೋದ್ರೆ ದೇವರ ಹತ್ರ ಹೋದಾಗ ಲೆಕ್ಕ, ಮತ್ತೇನು ಯೋಚನೆ ಇಲ್ಲವೇ ಇಲ್ಲ. ಈಗ ಈ ರೀತಿಯಲ್ಲಿ ದೇವರ ಅನುಸಂಧಾನವನ್ನು ನಾವು ಮಾಡ್ತಾ ಸತ್ವಗುಣದ ಬಗ್ಗೆ ಹೆಚ್ಚೆಚ್ಚು ವೃದ್ಧಿ ಮಾಡಿಕೊಳ್ಳುತ್ತಾ ಬದುಕತಕ್ಕಂಥ ಅಭ್ಯಾಸ ಮಾಡಬೇಕು. ಅದಕ್ಕೆ ಸತ್ವಗುಣ ಅನ್ನೋದು ಹೇಗೆ ನಮ್ಮಲ್ಲಿ ಬರಬೇಕಾದ್ದು, ಒಂದು ಯಾರು ಹೆಚ್ಚಿರುತ್ತಲ್ಲ, ದುಡ್ಡರ ಹತ್ರ ನಮ್ಮಲ್ಲಿಲ್ಲ ದುಡ್ಡರ ಹತ್ರ ಹೋಗ್ತೇವೆ ನೋಡಿ, ಆ ತರಹ ಸತ್ವ ನಮ್ಮಲ್ಲಿ ಕಡಿಮೆ ಇದೆ. ಹೆಚ್ಚಿರುತ್ತಲ್ಲ ಅವರ ಹತ್ರ ಹೋದ್ರೆ ಸತ್ವಗುಣ ಬಂದ್ಬಿಡುತ್ತಾಗ. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಉಂಟು. ಯಾಚೆಯೇ ಶ್ರೋತ್ರಿಯಶ್ಚಾನ್ನಂ ಅಂತ ಹೇಳ್ತಾರೆ. ಕದಭಾವೇ ಜಲಂಪಿಬೇ, ಒಳ್ಳೆಯವ್ರ ಮನೆಗೆ ಹೋಗಿ ಅವರ ಕರೆದೆ ಹೋದ್ರೆ ಹೋಗಿಬಿಟ್ಟು ಊಟ ಹಾಕಿ ಅಂತ ಕೇಳಬೇಕಂತೆ. ಅಕಸ್ಮಾತ್ ಇಲ್ಲ ಊಟ ಆಗೋಗಿದೆ ಅಥವಾ ಮಾ ಕೊಡ್ಲಿಕ್ಕೆ ಅವರ ಹತ್ರ ಇಲ್ಲೇ ಇಲ್ಲ ಪಾಪ, ಅಷ್ಟು ಬಡವರಿದ್ದಾರೆ ಅಂತ ಏನ್ ಮಾಡಬೇಕಾಗ? ತದಭಾವೇ ಜಲಂಪಿಬೇ, ಸ್ವಲ್ಪ ನೀರಾದ್ರೂ ಕೊಡಿ ನಿಮ್ಮ ಮನೆ ನಿಂದಿಸ್ಕೋಬೇಕಂತ. ಯಾಕೆ ಸತ್ವಗುಣ ಇರೋದ್ರಿಂದ, ಸತ್ವಗುಣ ಇರೋದ್ರಿಂದ ಅವರು ಕೊಡೋ ನೀರಿನಲ್ಲಿ ಅವರ ಗುಣ ಪಾಲು ಮಾಡ್ಕೊಂಡು ಬರುತ್ತಂತಾಗೆ. ಅವರು ನೀರು ಕೊಟ್ಟರೆ ಆ ಕೈಯಿಂದ ನೀರು ಕೊಡ್ತಾರಲ್ಲ, ಆ ನೀರಿನಲ್ಲಿ ಸತ್ವಗುಣ ತುಂಬಿರುತ್ತಂತೆ, ಅದು ಭಾರಿ ವಿಶೇಷ. ಅವರು ಕೂಡ ಅನ್ನದೊಳಗೆ ಸತ್ವಗುಣ ತುಂಬಿರುತ್ತಂತೆ ಅಂತ ಒಂದು ಹಿರಿಮೆ ಉಂಟು. ಅದಕ್ಕೇನೆ ದುರ್ಯೋಧನ ಹಾಲು ಕೊಟ್ಟ ನೋಡಿ ಅಶ್ವತ್ಥಾಮರಿಗೆ, ಅವನು ಕೊಟ್ಟಿದ್ದ ಹಾಲು ಭಾರಿ ಒಳ್ಳೇದು ಕೊಟ್ಟಿದ್ದು. ಇವತ್ತು ಇಂಥ ಮಿಕ್ಸ್ಡ್ ಹಾಲು ಸಿಗ್ತಾನೆ, ದುರ್ಯೋಧನ ಕೊಡಬೇಕು ಅಂದ್ರೆ ಸಿಗ್ತಿದ್ದಿಲ್ಲ ಅನ್ ಕಾಲದಾಗ. ಪಾಪ ದುರ್ಯೋಧನಿಗೆ ಇಂಥ ಹಾಲು ಅವೈಲೇಬಲ್, ಒಳ್ಳೆ ಹಾಲು ಸಿಕ್ತಿರ್ತಾನೆ. ಕೊಟ್ಟುಬಿಟ್ಟ ಹಾಲು ಕುಡಿದ್ರು ಅಶ್ವತ್ಥಾಮಾಚಾರ್ಯರು, ಕುಡಿದಾಗ ಕೆಟ್ಟ ಬುದ್ಧಿ ಸುಮಾರು 100 ವರ್ಷ ಅವ್ರನ್ನ ಎಫೆಕ್ಟ್ ಮಾಡಿದ್ದವರು. 100 ವರ್ಷಗಳ ಕಾಲ ಪಾಂಡವರಿಗೆ ವಿರೋಧಿಗಳಾಗಿಬಿಟ್ರು. ಯಾತಕ್ಕೆ ಗೊತ್ತೇನು, ದುರ್ಯೋಧನ ಮುಟ್ಟಿಕೊಟ್ಟನಲ್ಲ ಅದು ತಾಮಸ, ಅವನು ತಾಮಸಿ, ಅವನ ಕೈಯಲ್ಲಿ ಮುಟ್ಟಿದ್ದಕ್ಕೆ ಹಾಲೆಲ್ಲ ಗುಣನೇ ಕೆಟ್ಟೋಯ್ತು ಅಂತ ಹೇಳಿದ್ರು. ಅದು ಯಾರ ಮನೆ ಹಾಲು ಕುಡ್ದ ಅಂದ್ರೆ ಅವನ ಮನೆ ಹಾಲು ಕುಡಿದಿದ್ದಕ್ಕೆ, ಇವನ ಆಹಾರ ಪೂರ್ತಿ ಕೆಟ್ಟೋಗಿದ್ದಕ್ಕೆ ಅಶ್ವತ್ಥಾಮರಂಥವರಿಗೆ ಅಫೆಕ್ಟ್ ಆಯಿತು ಅಂದ ಮೇಲೆ ಉಳಿದವರ ಗತಿ ಏನು? ಇನ್ನು ಎಲ್ಲೆಲ್ಲ ತಿಂದವ್ರ ಗತಿ ಏನಾಗಬೇಕು? ಎಲ್ಲೆಲ್ಲ ತಿನ್ನೋ ತಾಯಿ ಹಾಕ್ತಾಳೆ ಪಾಪ, ತಾಯಿ ಹಾಕ್ತಾಳೆ, ಏನೋ ಗಂಜಿನ ಹಾಕ್ತಾಳೆ, ಚಟ್ನಿ ಏನೋ ಹಾಕ್ತಾಳೆ ಪಾಪ. ಅಷ್ಟು ಹಾಕಿದ್ರು ಕೂಡ ಅವಳಲ್ಲಿ ಒಂದಿರುತ್ತೆ, ಪ್ರೀತಿ ಇರಲಿ, ತುಂಬ ಪ್ರೀತಿಯಿಂದ ಹಾಕ್ತಾಳೆ, ನಮ್ಮ ಹುಡುಗಿನ ಒಳ್ಳೇದಾಗಬೇಕು ಪಾಪ, ಒಳ್ಳೇದಾಗಲಿ, ನಾಳೆ ಪರೀಕ್ಷೆ ಏನು ಅತ್ತಕ್ಕದ ಏರ್ಪಾಟು ಮಾಡ್ತಾಳೆ, ಬೇಗ ಆದರೆ ಬೇಗ, ತಡವಾದರೆ ತಡ, ಎಲ್ಲ ಅಡ್ಜಸ್ಟ್ ಮಾಡ್ತಾ ಹೋಗ್ತಾಳೆ. ಒಟ್ಟು ಹುಡುಗನಿಗೆ ಒಳ್ಳೇದಾಗಬೇಕು. ಇಲ್ಲಿ ಹೋಟೆಲಲ್ಲೇ ತಿಂದು ಬಂದ್ಬಿಡ್ತಾರಲ್ಲ, ಅವ್ರು ಹಾಕಬೇಕಾದ್ರೆ ದೀರ್ಘಾಯುಷ್ಮಾನ್ ಭಾವ ಅಂತ ಹಾಕೋದಿಲ್ಲ, ಚೆನ್ನ ಸುಖವಾಗಿರೋ ನೀನು ಆರೋಗ್ಯವಾಗಿರೋ ಅಂತ ಹೇಳಿದ್ರೆ ದುಡ್ಡು ಬಿಸಾಕು ಹೋಗು ಅಂತ ಹೇಳ್ತಾರೆ ಹೊರತು, ನೀನು ಇಲ್ಲಿ ಸಾಯ್ದಿದ್ರೆ ನಮ್ಮ ಪುಣ್ಯ ಅಷ್ಟೇ, ಹೊರಗೆ ಸತ್ರ ಸಂಬಂಧಪಡಿ, ಇಲ್ಲಿ ಸತ್ರ ಪಜೀತಿ ಆಗುತ್ತೆ ಅಷ್ಟೇ ಹೊರತು. ಅವ್ರು ಕೇಳಿ ನಮ್ಮ ಹೇಳಿ ಕೇಳಿ ಬಿಸಿನೆಸ್ ಸ್ವಾಮಿ ಅಂತ ನೋಡಿ, ಬಿಸಿನೆಸ್ ಸ್ವಾಮಿ ಅಂತ ಏನು ತಪ್ಪಲ್ಲ ಅದರೊಳಗೆ, ಆ ಬಿಸಿನೆಸ್ ತಿನ್ನಕ್ಕೆ ಹೋದೇ ಕೊಡ್ತಾನಷ್ಟೇ, ಅವರವ್ರು ಹಣೆ ಬರೋದು. ತಾಯಿ ಹಾಗೆ ಮಾಡ್ತಾಳ, ಊಟ ಮಾಡಿದ್ರೆ ಯಾಕೋ ಸ್ವಲ್ಪ ಇದಾಯ್ತು, ಯಾಕೆ ಕೂಸು ಊಟ ಹೀಗಾಗಿಬಿಡ್ತಾಳಲ್ಲ, ಯೋಚನೆ ಮಾಡ್ತಾ ಇರ್ತಾ, 40 ವರ್ಷ ಕೂಸಾಗಿದ್ರು ಅಷ್ಟೇನೆ, ಯಾಕೋ ಹುಡುಗ ಪಾಪ ಇದಾಗ್ತಾ ಇದೆಯಲ್ಲ, ಯಾಕೆ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾನೆ, ಅದೇ ಸರಿ ಸರಿ ಮಾಡಿದ್ನೆಲ್ಲ ಆಗಿದ್ರೆ ಒಂದು ನಿಮಿಷಕ್ಕೊಮ್ಮೆ ಕೇಳ್ತಾರೆ ಚೆನ್ನಾಗಿದೆಯಾ ಚೆನ್ನಾಗಿ ಕಡಿಮೆ ಆಯ್ತಾ ಕಡಿಮೆ ಆಯ್ತಾ ಅಂತ ಕೇಳಿ. ಅದಕ್ಕೆ ಆತಂಕ ಇದೆ, ಅವನಿಗೇನು ಆತಂಕ ಇದೆ? ಏನು ಇಲ್ಲ, ಏನಾದ್ರು ಡಾಕ್ಟರ್ ಹತ್ರ ಹೋಗಿ ಬೇಗ ಖಾಲಿ ಮಾಡಿ ಇನ್ನೊಬ್ಬನಲ್ಲಿ ಕೊಡ್ತಾನಾಗಲಿ ಅಂತ ಹೇಳ್ತಾ ಅಷ್ಟೇ. ಅದು ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ದೇವರನ್ನು ನಂಬಿದರೆ ದೇವರು ನಮ್ಮನ್ನು ನೋಡೋ ಹಾಗೆ ಯಾರೋ ಜಗತ್ತನ್ನು ನೋಡೋದೇ ಇಲ್ಲ. ಒಬ್ಬ ತಾಯಿ ಒಬ್ಬ ತಂದೆ ಹಾಗೆ ನೋಡ್ತಾರಲ್ಲ, ದೇವರು ಬರೀ ತಂದೆ ತಾಯಿ ಅಲ್ಲ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ ಅಂತ ತಂದೆ ತಾಯಿ ಬಂಧು ಬಳಗ ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ದೇವರನ್ನು ನಂಬಿ ಬದುಕಿ ಅಂತ ಹೇಳುತ್ತೆ. ಅದಕ್ಕೆ ಇನ್ನೊಂದು ಮಾತನ್ನು ಹೇಳುತ್ತೆ, ದೊಡ್ಡ ಕಥೆ, ಒಂದು ಸ್ವಲ್ಪ ಚಿಕ್ಕದಾಗಿ ಹೇಳ್ತೀವಿ, ನಾವು ದೊಡ್ಡದಾಗಿ ಹೇಳಕ್ಕೆ ಬರುತ್ತೆ. ಒಮ್ಮೆ ನಾರದರು ಹೋದರಂತೆ ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಬ್ರಹ್ಮದೇವರನ್ನು ಕೇಳುತ್ತಾರೆ, ಸ್ವಾಮಿ ಸತ್ಸಂಗ ಸತ್ಸಂಗ ಅಂತ ತುಂಬ ಹೇಳುತ್ತಾರೆ, ಅದರ ಪ್ರಯೋಜನ ಏನು ಅಂತ ಕೇಳಿದರೆ, ಸತ್ಸಂಗದ ಪ್ರಯೋಜನ ಏನು ನಾನು ತಿಳ್ಕೋಬೇಕಾಗಿದೆ ಹೇಳಿ ಎಂದರಂತೆ. ಪ್ರಶ್ನೆ ಬ್ರಹ್ಮದೇವರು ಹೇಳುತ್ತಾರೆ, ನಾರದ ಬ್ರಹ್ಮದೇವರು ತಂದೆ ನಾರದ ಮಗ ಅಷ್ಟೇ, ನೀನು ಭೂಲೋಕದಲ್ಲಿ ಹೋಗು, ಒಂದು ಓತಿಕ್ಯಾತ ಇದೆ ಅದರತ್ತ ಹೋಗಿ ಕೇಳು, ಉತ್ತರ ಕೊಡುತ್ತೆ ಅಂತ. ಓತಿಕ್ಯಾತ ಕೇಳಬೇಕು ರಾಯರಿಗೆ, ನಾವು ರಾಯರ ಹತ್ರ ಹೋಗಿ ತಯಾರಿಲ್ಲ ಈ ಮಧ್ಯೆ, ಅದು ಓತಿಕ್ಯಾತನ ಕೇಳಿ ಅಂತ ಹೇಳಿದ್ರಂತ. ನಾರದರು ಎಷ್ಟು ದೊಡ್ಡವರು ಗೊತ್ತೇನು, ಜ್ಞಾನ ಬರಬೇಕು, ಓತಿಕ್ಯಾತ ಹೇಳಿದ್ರೆ ಕೇಳಿದ್ರೆ ಆಯ್ತು, ಅಲ್ಲಿಗೆ ಬಂದಿರಂತೆ ಭೂಲೋಕಕ್ಕೆ. ಇದನ್ನ ಜ್ಞಾನಾರ್ಜನ ಜಿಜ್ಞಾಸ ಅಂದ್ರೆ ಇದು, ಅದು ಒಂದು ಕರೆಗೆ ಜಿಜ್ಞಾಸೆ ಬೇಕಲ್ಲಿಗೆ ಬರೀ ಪ್ರತಿಷ್ಠೆ ಅಷ್ಟೇ ಬೇಕಿರತ್ತೆ. ಸೀದಾ ಅಲ್ಲಿಗೆ ಬಂದು ಓತಿಕ್ಯಾತನ ಮಾತಾಡಿಸಿದ್ರಂತೆ, ಓತಿಕ್ಯಾತ ಸತ್ಸಂಗದ ಫಲ ಏನು ಅಂತ ಕೇಳಿದ್ರಂತೆ. ಏನೇಳಿದ್ ಗೊತ್ತೇನದು, ಇಮ್ಮಿಡಿಯೇಟ್ ಸತ್ತೋಯ್ತು, ಆ ಸ್ಪಾಟ್ ಡೆತ್, ಸತ್ತೆ ಹೋಯ್ತು ಆ ಕಡೆ. ನಾರದ್ರಿಗೆ ಗಾಬರಿ ಆಗಿದ್ದೋಳೆ, ಹೆಣ ಬಿತ್ತಲ್ಲ ಒಂದು ತಿಳ್ಕೊಂಡು ಮತ್ತೆ ಬ್ರಹ್ಮದೇವರು ಹತ್ರ. ಬ್ರಹ್ಮದೇವರು ಕೇಳಿದ್ರು, ಬ್ರಹ್ಮದೇವರೇ ಸತ್ಸಂಗದ ಫಲ ಕೇಳಕ್ಕೆ ಹೋದೆ ಅದು ಹೋಗೇ ಬಿಡ್ತು ಅಂತ ಹೇಳಿದ್ರು. ಸರಿ, ಒಂದೇ ಉತ್ತರ ಸಿಗ್ತಾ ಸಿಕ್ಕರೆ ಉತ್ತರ ಸಿಗಲಿಲ್ಲ, ಒಂದು ಕೆಲಸ ಮಾಡು, ಒಂದು ಗಿಳಿ ಇದೆ ಆ ಗಿಳಿ ಹತ್ರ ಹೋಗಿ ಕೇಳು, ಅದು ಉತ್ತರ ಸಿಗುತ್ತೆ ಅಂತ. ಸೀದಾ ಪಾಪ ಅಡ್ರೆಸ್ ಕೊಟ್ಟರು, ಗಿಳಿ ಹತ್ರ ಹೋದ್ರು. ಗಿಳಿ ಹತ್ರ ಹೋದ ತಕ್ಷಣ ಗಿಳಿ ಕೇಳಿದ್ರು, ಗಿಳಿ ಸತ್ಸಂಗದ ಫಲ ಏನು ಅಂತ ಕೇಳಿದರು. ಅದು ಬಾಯಿ ಅದು ಸಿಮ್ಮೆಂಟ್ ಸತ್ತೋಯ್ತು ಪಾಪ, ಅದು ಸ್ಪಾಟ್ ಡೆತ್. ಇವ್ರಿಗೆ ಭಾರಿ ಗಾಬರಿ ಆಗೋಯ್ತು. ಮತ್ತೆ ಬ್ರಹ್ಮದೇವರ ಹತ್ರ ಬಂದರು, ಬ್ರಹ್ಮದೇವರೇ ಏ ಇಬ್ರು ಕೇಳಿದ್ರು ಅವ್ರು ಉತ್ತರ ಕೊಡದಿದ್ದು ಹಾಳಾಗಿ ಹೋಗ್ಲಿ, ಸತ್ತ ಆಗಿಬಿಟ್ರು ಪಾಪ ಅಂತ ಹೇಳಿದ್ರು. ಯೋಚನೆ ಮಾಡಬೇಡ, ಒಂದು ಹಸು ಇದೆ ಭೂಲೋಕದೊಳಗೆ, ಅದನ್ನು ಹೋಗಿ ಕೇಳಿ ಅಂತ ಹೇಳಿದ್ರು. ಸೀದಾ ಅಲ್ಲಿ ಹೋದ್ರು ಪಾಪ, ಹಸುವಿನ ಹತ್ರ ಕೇಳಿದ್ರು, ಹಸು ಕೇಳ್ತಾ ಅದು ಸತ್ತೋಯ್ತು ಪಾಪ. ರಾತ್ರಿ ಭಾರಿ ದುಃಖ ಆಗುತ್ತೆ, ಎಂತ ಪದ್ಧತಿ ಬಂತಲ್ಲ ಅಂತೇಳಿ ಮತ್ತೆ ಬ್ರಹ್ಮದೇವರ ಹತ್ರ ಉತ್ತರ ಸಿಗ್ತಾ ಉತ್ತರ ಸಿಗಲಿಲ್ಲ. ಏನ್ ಮಾಡೋಣ ನಾನೀಗ, ಯೋಚನೆ ಮಾಡಬೇಡಿ, ಒಂದು ಕೆಲಸ, ಒಬ್ಬ ರಾಜ ಇದ್ದಾನೆ ಒಳ್ಳೆ ಚಕ್ರವರ್ತಿ, ಅವರು ಅವನ ಹತ್ರ ಹೋಗಿ ಕೇಳಿ ನಿಮ್ಗೆ ಉತ್ತರ ಗೊತ್ತಾಗುತ್ತೆ ಅಂತ ಹೇಳಿ. ಸೀದಾ ರಾಜನ ಹತ್ರ ಹೋದ್ರು, ಇವ್ರು ಹೆದರಿಕೆ, ಎಲ್ಲಿ ಅವರು ಸತ್ತೋಗ್ಬಿಡ್ತಾರೆ ಅಂತ ಭಯ ಪಾಪ ಇದು. ಕೇಳಿದ್ರೆಲ್ಲ ಬಟ ಬಟ ಹೋಗ್ತಾ ಇದ್ದಾರೆ, ಬ್ರಹ್ಮದೇವರು ಹೇಳಿದ್ದಾರೆ ಅಂದಮೇಲೆ ಹೋಗ್ಲೇಬೇಕು, ನಿರ್ವಹ ಇಲ್ಲ ಅಂತೇಳಿ ಅವ್ರ ಹತ್ರ ಹೋದ್ರಂತೆ. ಆ ರಾಜನ ಕೇಳ್ತಾರೆ, ರಾಜ ಸತ್ಸಂಗದ ಫಲ ಏನು ಅಂತ ಕೇಳಿದ್ರಂತೆ. ಆಗ ರಾಜ ಹೇಳಿದನಂತೆ, ಸ್ವಾಮಿ ನಾರದ ಮುನಿಗಳೆ, ಸತ್ಸಂಗದ ಫಲಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತಾರೆ. ನಾನೇ ಸಾಕ್ಷಿ. ಅರೆ ಏನು ನೀನು ಸಾಕ್ಷಿ, ಏನು ಏನೇ ಸಾಕ್ಷಿ ಆಗ್ಲಿಕ್ಕೆ ಏನು ಹೇಳಿದ್ದೆ ಅಂತ ಕೇಳಿದರೆ, ಸ್ವಾಮಿ ನೀವು ಓತಿಕೆ ತರ ಬಂದು ಯಾರು ಅಂತ ಕೇಳಿದರಲ್ಲ, ಸತ್ಸಂಗದ ಫಲ ಏನು ಅಂತ ಕೇಳಿದರಲ್ಲ, ಆ ಓತಿಕೆ ತರ ನಾನು ಅಂತ ಹೇಳ್ತಾರೆ. ನಿಮ್ಮಂಥವ್ರು ಬಂದ್ರಿ, ನನ್ನ ಮಾತಾಡಿಸಿದ್ರಿ, ಎಷ್ಟು ಪುಣ್ಯ ಬಂತು ನನಗಂದ್ರೆ ಓತಿಕೆ ಜನ್ಮ ಹೋಗೇ ಬಿಡ್ತಾನೆ ನನಗಾಗ್ಲೇನೆ. ಆಮೇಲೆ ಗಿಳಿ ಹತ್ರ ಹೋದ್ರಲ್ಲ, ಆ ಗಿಳಿ ನಾನೇ, ಪ್ರಮೋಷನ್ ಗಿಳಿಯಾಗಿ ಹುಟ್ಟೆ. ಓತಿಕೆ ಆತರ ಓಡಿಸ್ತಾರೆ ಜನ, ಗಿಳಿನ ಮಾತಾಡಿಸ್ತಾರೆ, ತುಂಬ ಇಟ್ಟು ಬಿಡ್ತಾರಪ್ಪ, ಭಾರಿ ಪ್ರಮೋಷನ್ ಸಿಕ್ಕಾಗಾಯ್ತು. ನಿಮ್ಮ ಸಹವಾಸದ ಫಲ ನಾನು ಗಿಳಿಯಾಗಿ ಹುಟ್ಟಿಬಿಟ್ಟೆ. ಸರಿ, ಮುಂದೆ ಗಿಳಿ ಸತ್ತೋಯ್ತಲ್ಲ, ಹೌದು ಆ ಗಿಳಿ ಹೋದ ಫಲ ನಾನು ಹಸುವಾಗಿ ಹುಟ್ಟಿದೆ. ಆಮೇಲೆ ನಿಮ್ಮಂಥ ಸಜ್ಜನರ ಫಲದಿಂದ ಹಸುವಾಗಿ ಹುಟ್ಟಿಬಿಟ್ಟೆ. ಸರಿ, ಅದು ಸತ್ತೋಯ್ತಲ್ಲ, ನಿಮ್ಮಂಥ ಜ್ಞಾನಿಗಳ ಫಲದಿಂದ ಚಕ್ರವರ್ತಿ ಆಗಿದ್ದೇನೆ ನೋಡಿದರೆ ನಾನೀಗ. ಇದೇ ಸತ್ಸಂಗದ ಫಲ ಅಂತೇಳಿ ಎಷ್ಟು ಮೇಲಕ್ಕೆ ಹೋಗ್ತಾರೆ, ಎಷ್ಟು ಮೇಲಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಬಿಟ್ರೆ ಒಂದು ಮಾತು ಸಾಕತ್ತೆ. ಹತ್ರ ಹೋಗಿ ನಿಂತರೂ ಇಲ್ಲ ಕೆಲಸ ಆಯ್ತು, ಅದಕ್ಕೆ ರಾಜ ಜೊತೆ ಮಾತಾಡಬೇಕಾಗಿಲ್ಲ. ವೃಂದಾವನ ನೋಡಿ ನಮಸ್ಕಾರ ಮಾಡ್ತಾನಲ್ಲ, ಎಫೆಕ್ಟ್ ಶುರುವಾಯ್ತು ಅಂತಾನೆ ಅರ್ಥ. ವಾದ್ಯರಾಜರ ಹತ್ರ ಹೋಗ್ತಾನೆ, ಗುರುಗಳ ಹತ್ರ ಹೋಗ್ತಾನೆ, ಉಡುಪಿ ಕೃಷ್ಣನ ಹತ್ರ ಹೋಗ್ತಾನೆ, ವೆಂಕಟರಮಣ ಹತ್ರ ಹೋಗ್ತಾನೆ. ಅಲ್ಲಿ ಹೋದಾಗೆಲ್ಲ ಇವರಿಗೆ ಸತ್ತುಗುಣ ಜಾಸ್ತಿ ಆಗ್ತಾ ಇರುತ್ತೆ. ಅದರ ಫಲ ಎಷ್ಟು ಮೇಲೆ ಹೋಗ್ತದೆ ಅಂದ್ರೆ ಸಾಧ್ಯವೇ ಹೇಳೋದಕ್ಕೆ. ನಾರದರ ಕಾಂಟ್ಯಾಕ್ಟ್ ಬಂದ್ರೆ ಹೀಗೆ ಆಗೋದಾದರೆ, ಮಧ್ವಾಚಾರ ಅಂತವ್ರ ಕಾಂಟ್ಯಾಕ್ಟ್ ಬಂದ್ರೆ ಮನುಷ್ಯ ಎಷ್ಟು ಮೇಲೆ ಹೋಗ್ಬೋದು ಲೆಕ್ಕ? ಒಂದು ಹುಲ್ಲು ಕಡ್ಡಿ ಮುಟ್ಟಿದ್ರೆ ಸಾಕು, ಭಗವಂತ ಕಣ್ಣು ತೆಗೆದ ಆಚಾರ್ಯರ ಕಣ್ಣು ತೆಗೆದ್ರು ಅಂದ್ರೆ ಭಾರಿ ಮೇಲಿನವರೆಲ್ಲ ಕೂಡ. ನಿಖಿಲಾಘ ಹೋಗ ವಿನಾಶನ ಪರ ಸೌಖ್ಯಪ್ರದ ದೃಷ್ಟೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ. ಈ ನಾರದರ ಕಥೆ ನಮಗೆ ಅತ್ಯಂತ ಮುಖ್ಯವಾದ ಕಥೆ. ನಾರದರು ವಾಯುದೇವರ ಶಿಷ್ಯರು, ಶಿಷ್ಯರ ಪರಾಕ್ರಮ ಹೀಗಿದ್ರೆ ಗುರುಗಳ ಪರಾಕ್ರಮ ಹೇಗಿರಬಹುದು ಅಂತ ಅರ್ಥ ಮಾಡಿಕೊಂಡ್ರೆ, ಆ ವಾಯುದೇವರು ವ್ಯಾಸ ವೇದವ್ಯಾಸರ ಶಿಷ್ಯರವರು, ಅವ್ರ ಶಕ್ತಿ ಹೇಗಿರಬಹುದು? ಅವ್ರ ಸರ್ವೋತ್ತಮ, ಇವರು ಜೀವೋತ್ತಮ. ಅದಕ್ಕೆ ಒಳ್ಳೆ ವಸ್ತುಗಳ ಸಂಘ ಇರಲಿ ಅಂತ ಹೇಳ್ತಾರೆ. ಮನೆ ಏನೋ ಒಂದು ಐಡೆಂಟಿ ಕಾರ್ಡ್ ಜೋಬಲ್ಲಿ ಇಟ್ಕೊಂಡಿರ್ತಾನೆ, ಯಾರೋ ಒಂದು ಕೊಟ್ಟು ಲೆಟರ್ ಇಟ್ಕೊಂಡಿರ್ತಾನೆ, ಲೆಟರಿಂದ ಎಷ್ಟು ಕೆಲಸ ಆಗುತ್ತೆ ಲೆಕ್ಕ ಹಾಕಿ ನೋಡೋಣಂತೆ. ಕನ್ಸಲ್ಟ್ ಐತೆ ಲೆಟರ್ ಕೊಟ್ಟಂದ್ರೆ ಅವನ ಜೀವನ ಪೂರ್ತಿ ಸುಖವಾಗಿರ್ತಕ್ಕಂಥ ಕೆಲಸ ಸಿಗುತ್ತೆ ಒಂದು ಲೆಟರ್ಗೆ. ಸಜ್ಜನರ ಸಂಘದ ಫಲ ಒಂದು ಲೆಟರ್ ಸಿಗುತ್ತೆ, ಒಂದು ಎಷ್ಟು ಕೆಲಸ ಮಾಡ್ತಾ ಇದೆ. ಮೆಕ್ಯಾನಿಕಲ್ ಎಷ್ಟು ಕಣ್ಣಲ್ಲಿ ನೋಡ್ತಿರಬೇಕಾದ್ರೆ, ಇನ್ನು ಭಗವದ್ಭಕ್ತರ ಒಂದು ಅನುಗ್ರಹದ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂದರೆ ಎಷ್ಟು ಮೇಲೆ ನಾವು ಹೋಗ್ತೇವೆ. ಇನ್ನು ಅರ್ಥ ಮಾಡಿಕೊಂಡು ಸಾತ್ವಿಕ ಜಾಗಕ್ಕೆ ಹೋಗಬೇಕು, ಸಾತ್ವಿಕ ರೀತಿಯಲ್ಲಿ ಹೋಗಬೇಕು, ಸಾತ್ವಿಕ ಆಹಾರ ತಗೊಂಡು ಹೋಗಬೇಕು. ರಾಯರ ಹತ್ರ ನಿಂತ್ಕೊಂಡಿರ್ತಾನೆ, ಹೋಗಿಬಿಟ್ಟು ಈರುಳ್ಳಿ ತಿಂದು ತೆಕ್ಕೋತೇ ನಿಂತಿರ್ತಾನೆ, ರಾಯರು ಏನೋ ಗ್ರಹ ಮಾಡಬೇಕು ನೀವು ಪಾಪ. ಅಲ್ಲ ಯಾ ಒಳ್ಳೆ ರೀತಿ ಬರಬಾರ್ದ, ಈ ಮತ್ತೆ ಒಳ್ಳೆ ರೀತಿ ಬರುವ ಕುಡ್ಕೊಂಡು ಕ್ಲಾಸ್ಗೆ ಹೋದ್ರೆ ಹುಡುಗ ಎಷ್ಟಿಟ್ಟು ಬರುತ್ತೆ ಮೇಸ್ಟ್ರಿಗೆ, ಸಾರ್ ಉತ್ತರ ಕೊಡಿ ಜ್ವರ ಜೋತಾ ಕೂತುಬಿಟ್ರೆ ಎತ್ತಿ ಆರಾಮತ್ತೆ ಎತ್ತಿ ಎಸ್ತು ಬಿಡ್ತಾರೆ ಕಡೆ. ಅವನು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು ತಾನೆ, ಮೇಸ್ಟಿಂದ ಪಾತ್ರ ಕೇಳೋ ಇವನೊಂದು ಇವನು ಡ್ಯೂಟಿ ಇದೆಯಲ್ಲ, ಹಾಗೆ ಬದುಕಬೇಕು ನಾವು. ದೊಡ್ಡವ್ರ ಹತ್ರ ಹೋದ ಶಾಸ್ತ್ರೋಕ್ತ ಕ್ರಮದಲ್ಲಿ ಹೋಗಿರ್ಬೇಕು. ಅದಕ್ಕೊಂದು ತನ್ನದೇ ಆದ ವೇಷ ಇದೆ, ತನ್ನದೇ ಆದಂತಹ ಒಂದು ರೀತಿ ಇದೆ, ನೀತಿ ಇದೆ, ಗೌರವದ ನಡೆಕೊಂಡು ಭಾವನೆ ಬೇಕು. ಅದೆಲ್ಲ ಇದ್ದಾಗ ಮಾತ್ರ ರೆಸ್ಪಾಂಡ್ ಮಾಡೇ ಮಾಡ್ತಾರೆ. ಅದರಿಂದ ನಮಗೆ ಗೊತ್ತಾಗ್ತಿರೋದು, ಹೋಗಿ 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 ಪ್ರದಕ್ಷಿಣೆ ಮಾಡಿ ಮಾಡಿ, ನಮಸ್ಕಾರ ಮಾಡಿ ಮಾಡಿ, ಅವ್ರ ಗ್ರಂಥ ಓದಿ ಓದಿ, ಪುಸ್ತಕ ಕೈ ಹಿಡ್ಕೊಳ್ಳಿ ಸುಮ್ಮನೆ, ನೀವೀಗ ಗೀತೆಯನ್ನು ಓದಕ್ಕೆ ಬರೋದಿಲ್ಲ, ಬೇಡ, ಕೈ ಹಿಡ್ಕೊಳ್ಳಿ ಸಾಕದನ. ದಿವಸ ಒಂದ್ಸರಿ ಸುಮ್ಮನೆ ನೋಡಿಡಿ, ಅದು ಅರ್ಥ ಆಗೋದಿಲ್ಲ, ಓದಲ್ಲೋ ಈ ಟಿ ವಿ ಚಾನಲ್ ಎಲ್ಲ ಅರ್ಥ ಆಗುತ್ತೆ ಇವರಿಗೆ, ಸುಮ್ಮನೆ ನೋಡ್ತಾನೆ ಇರ್ತಾರೆ, ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ಅಂತೇಳಿ ಸುಮ್ಮನೆ ಸುಮ್ಮನೆ ಗೀತೆಯನ್ನು ನೋಡ್ತಾ ಇರಿ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಓದ್ತಾ ಇರಿ. ಹಾಗೇನೆ ಆ ಎಫೆಕ್ಟ್ ಎಷ್ಟು ಜೋರ ಬೀಳುತ್ತೆ ಗೊತ್ತಾ? ಎಂಟೈರ್ ಮೈಂಡ್ ಮೇಲೆ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಹೊಸ ಹೊಸ ಅಲೆಗಳನ್ನು, ತಾತ್ವಿಕ ಅಲೆಗಳನ್ನು ಉಂಟು ಮಾಡುತ್ತೆ. ಅದರಿಂದ ದೇಹ ಮನಸ್ಸು ಎಲ್ಲ ಕೂಡ ಶ್ರೇಷ್ಠ ಮಟ್ಟದಲ್ಲಿ ಇರೋಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದನೇ ಸತ್ಸಂಗದ ಫಲಕ್ಕೆ ಅದಿದು ನಮಗೆ ಬೇಡ. ಭಗವದ್ಗೀತೆಯ ಸಂಘ, ಕೇಳಿದ ಭಗವಂತನ ಸಂಘ, ಅದೇ ನಮಗೆ ಅತ್ಯಂತ ತಾರಕವಾದದ್ದು. ಅದಿಷ್ಟರ ಫಲ ಏನು? ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಶ್ಚ ಅವ್ಯಯಶ್ಚ ಚ ಶಾಶ್ವತಶ್ಚ ಚ ಧರ್ಮಶ್ಯ ಅಂತ ಭಗವಂತ ವರ್ಣನೆ ಮಾಡ್ತಾ ಕೊನೆಯ ಅಧ್ಯಾಯ ಮುಕ್ತ ಮಾಡ್ತಾ ಇದ್ದಾನೆ. ಕೊನೆಯೇ ಹೇಳ್ತಾನೆ, ಮಹಾಲಕ್ಷ್ಮಿ ಹತ್ರ ಹೋಗ್ಬಿಟ್ರೆ ಮುಂದೇನು ಅಂತ ಕೇಳಿದರೆ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಮಹಾಲಕ್ಷ್ಮಿ ಆಧಾರ ಯಾನೋ ನಾನೇನೆ, ಸುಖಶ್ಚ ಏಕಾಂತಿಕಶ್ಚ ಚ ಅತ್ಯಂತ ಸುಖದ ನೆಲೆ ಯಾರೋ ನಾನೇನೆ, ಶಾಶ್ವತಶ್ಚ ಧರ್ಮಸ್ಯ, ಶಾಶ್ವತ ಧರ್ಮಕ್ಕೆ ನೆಲೆ ಯಾರು? ನಾನೇನೆ. ಹೀಗೆ ಭಗವಂತ ಹೇಳ್ತಾ ಎಲ್ಲದಕ್ಕೂ ಮೂಲ ಹಿಂದೆ ಹೇಳಿದ್ದ ತಾನೇ, ಭವಂತಿ ಭಾವಭೂತಾನ ಮತ್ತ ಏವ ಪೃಥಕ್ ಬುಧಾಹ ಅಂತ ಹೇಳಿದ ಹಾಗೆ ಇಲ್ಲಿ ಮಹಾಲಕ್ಷ್ಮಿಗೆ ನೆಲೆ ನಾನು, ಸುಖಕ್ಕೆ ನೆಲೆ ನಾನು, ಮತ್ತು ಶಾಶ್ವತ ಧರ್ಮಕ್ಕೆ ನೆಲೆ ನಾನು. ಆದ್ದರಿಂದ ಎಲ್ಲದರ ನೆನೆ ನಾನಾದ್ದರಿಂದ, ನನ್ನ ಕೆಳಕೆಳೆ ಮಹಾಲಕ್ಷ್ಮಿ ಇರೋದ್ರಿಂದ, ಗುಣಗಳನ್ನು ದಾಟಿದವನು ಮಹಾಲಕ್ಷ್ಮಿ ಹತ್ರ ಬರ್ತಾನೆ, ನನ್ನ ಹತ್ರ ಬಂದಂತೆ ಆಯಿತು, ಇನ್ನವನಿಗೆ ಯಾವ ಯೋಚನೆ ಇಲ್ಲ, ಸುಖವಾಗಿ ಬದುಕ್ತಾನೆ. ಅವನ ಜೀವನದಲ್ಲಿ ಹಿಂದೆ ಮೊದಲು ಹೇಳಿದ ಹಾಗೆ ಸರ್ಗೇಪಿ ನೋವಜಾಯಂತೆ ಪ್ರಯೇರ ವ್ಯಥಂತಿ ಚ, ನನ್ನ ಹತ್ರ ಬಂದ ಮುಕ್ತನಾಗ್ತಾನೆ, ಶಾಶ್ವತ ಸುಖವನ್ನು ಪಡಿತಾನೆ. ಅನೇಕರು ತಪ್ಪು ಕಲ್ಪನೆ ಇದೆ, ಮೋಕ್ಷದಲ್ಲಿ ಸುಖನೇ ಇರೋದಿಲ್ಲ ಅನ್ನೋ ಕಲ್ಪನೆ ಉಂಟು, ದುಃಖ ಹೋಗುತ್ತೆ ಹೊರತು ಸುಖ ಸಿಗೋದಿಲ್ಲ ಅನ್ನೋ ವಾದಮಾಡ ಜನಗಳಿದ್ದಾರೆ. ಅದು ಭಗವದ್ಗೀತೆ ನಮಗೆ ಸಾಕು, ಸುಖಸ್ಯ ಏಕಾಂತಿಕಸ್ಯ ಚ, ಅಬ್ಸಲ್ಯೂಟ್ ಬ್ಲಿಸ್ ಸಿಗಬೇಕು ಅಂತಿದ್ರೆ ವೈಕುಂಠದಲ್ಲಿ ಮಾತ್ರ ಸಾಧ್ಯ, ಇನ್ನೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಮೋಕ್ಷ ಅನ್ನೋದು ಆನಂದದಿಂದ ತುಂಬಿದೆ. ಅನೇಕ ಮತಗಳಲ್ಲಿ ಮೋಕ್ಷದ ಕಾನ್ಸೆಪ್ಟ್ ಅಂದರೆ ತೀರ ವಿಕೃತವಾದ ಕಾನ್ಸೆಪ್ಟ್, ಮೋಕ್ಷದಲ್ಲಿ ಸುಖನೇ ಇರೋದಿಲ್ಲ ಅಂತ ವಾದಿಸಿಬಿಟ್ಟಿರ್ತಾರೆ. ಸುಖದೇ ಇರೋದಿಲ್ಲ, ಜ್ಞಾನನೇ ಇರೋದಿಲ್ಲ, ಮತ್ತೆ ಅಲ್ಲಿಗಾಗಿ ಹೋಗಿ ಸಾಯ್ಬೇಕಾಗಿ ಇಲ್ಲೇ ಇರೋದು ವಾಸಿ ಇಲ್ಲ ಅನ್ಸುತ್ತೆ ನಮಗೆ. ಎಷ್ಟೋ ವಾಸಿ ಪಾಪ, ನೀವು ವಾರಕ್ಕೊಮ್ಮೆಯಾರು ಬರುತ್ತೆ, ಎರಡು ದಿವಸಕ್ಕೊಮ್ಮೆಯಾರು ಬರುತ್ತೆ, ಅಲ್ಲಿ ಬರೋದೇ ಇಲ್ಲ ಅಂತ ಆಯ್ತಲ್ಲ ಕೊನೆ ಪಕ್ಷ. ಏನು ತಗೊಂಡು ಏನು ಮಾಡ್ಬೇಕಾದ್ರಿಂದ ಅಂತ ಕೇಳಿದರೆ ಅರ್ಥ ಭಗವದ್ಗೀತೆ ಹೇಳಲಿಲ್ಲ, ಅಲ್ಲಿ ತುಂಬಿ ತುಳುಕುವ ಸುಖ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುಕ್ತಿಹಿ ನೈಜ ಸುಖಾನುಭೂತಿಹಿ ಅಂತ ಕರೆದಿತ್ತು, ಸ್ವರೂಪಾನಂದಾವಿರ್ಭಾವ ಮುಕ್ತಿಹಿ ಅಂತ ಕರೆದಿತ್ತು. ಆ ವಿಚಾರ ಮುಂದೆ ನೋಡೋಣಂತೆ. ಅಂತೂ ಭಗವಂತನ ಈ ಗುಣತ್ರಯ ವಿಭಾಗದ ವಿವರಣೆ ಯೋಗದಿಂದ ನಿತ್ಯದಲ್ಲೂ ಕೂಡ ನಮ್ಮ ಆತ್ಮವಿಮರ್ಶನೆ ದೈಹಿಕ ವಿಮರ್ಶನೆ ಮಾಡಿಕೊಡುತ್ತಾ ಸತ್ಪಥದಲ್ಲಿ ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ಒಳ್ಳೆ ಮಾರ್ಗದರ್ಶನ ಸಿಕ್ಕುತ್ತೆ. ಮುಂದಿನ ಅಧ್ಯಾಯದಲ್ಲಂತೂ ಆ ಅಧ್ಯಾಯ ಪ್ರತಿನಿತ್ಯ ಊಟಕ್ಕೆ ಕೂಡಕ್ಕಿಂತ ಮುಂಚೆ ಹೇಳಲೇಬೇಕಾದ ಅಧ್ಯಾಯ ಅಂತ ಪ್ರಸಿದ್ಧ. 15ನೇ ಅಧ್ಯಾಯ ಪುರಾಣ ಪುರುಷೋತ್ತಮ ಯೋಗ ಅಂತ ಕರೆದಿದ್ದಾರೆ. ಅದು ಶುರುವಾಗೋದು ಮುಂದೆ ಸೆಪ್ಟೆಂಬರ್ 22ರಿಂದ ಪ್ರಾರಂಭ. ಸೆಪ್ಟೆಂಬರ್ 22ರಿಂದ ಇದೇ ವೇದಿಕೆಯಲ್ಲಿ 15ನೇ ಅಧ್ಯಾಯವನ್ನು ನೋಡೋಣ. ಇಡೀ ಅದು ಭಗವದ್ಗೀತೆಯ ಅಧ್ಯಾಯ, ಭಗವದ್ಗೀತೆಯ ಒಟ್ಟು ಸಾರನೂ ಹೌದು, ಸಕಲ ಶಾಸ್ತ್ರಾರ್ಥನೂ ಹೌದು, ಪ್ರತಿನಿತ್ಯದ ಅನೇಕ ವಿಚಾರಗಳಿಗೆ ಬೆಳೆತಿರ್ತಕ್ಕಂಥ ಅಧ್ಯಾಯನ ಹೌದು, ಅದನ್ನು ಶುರು ಮಾಡೋಣ ಅಂತ ಹೇಳ್ತಾ ಇಲ್ಲಿ ಒಂದು ಪ್ರಕಟಣೆ ಉಂಟು. ಶ್ರೀ ಹರಿದಾಸರ ಉಗಾಭೋಗಗಳು ಅನ್ನೋ ಒಂದು ಪುಸ್ತಕ, ಹರಿದಾಸ ಸಾಹಿತ್ಯದಲ್ಲಿ ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಗಳು, ವೃತ್ತನಾಮ, ಗುಂಡಕ್ರಿಯ ಅನೇಕ ವಿಭಾಗಗಳುಂಟು. ಆದರೆ ಉಗಾಭೋಗಗಳು ಒಟ್ಟಿಗೆ ಸಿಗತಕ್ಕಂಥ ಒಂದು ವ್ಯವಸ್ಥೆ ಇವರಿಗೂ ಆಗಿರಲಿಲ್ಲ. ನಮ್ಮ ಪ್ರತಿಷ್ಠಾನದಿಂದ ಹರಿದಾಸರ ಉಗಾಭೋಗಗಳನ್ನು ಪುಸ್ತಕ ಸಿದ್ಧವಾಗಿದೆ. ನಾಡಿದ್ದು ಮಂಗಳವಾರದ ದಿವಸ ಸಾಯಂಕಾಲ ಹಯಗ್ರೀವ ಜಯಂತಿ ಇವತ್ತು. ಹಯಗ್ರೀವ ಜಯಂತಿ ಬಹಳ ಶ್ರೇಷ್ಠವಾದಂಥ ದಿವಸ. ಅಂಥ ಪರ್ವಕಾಲ ದಿವಸ ಸಾಯಂಕಾಲ ನಮ್ಮ ಟ್ರಸ್ಟಿನ ಹಾಲಿನೊಳಗೆ, ನಮ್ಮನೆಯ ಮೇಲೆ ದೊಡ್ಡ ಹಾಲಿನೊಳಗೆ ಅಲ್ಲಿ ಆ ಪುಸ್ತಕದ ಬಿಡುಗಡೆ. ಅವತ್ತಿನ ದಿವಸ ಎಲ್ಲರೂ ಆಗಮಿಸಿ ಆ ಪುಸ್ತಕ ಇಡೀ ಹರಿದಾಸರ ಉಗಾಭೋಗ ಎಷ್ಟಿದೆ ಎಲ್ಲರೂ ಒಂದೇ ಕಡೆ ಕಲೆಕ್ಟ್ ಮಾಡಿ, ಅವು ಎಲ್ಲ ಸಮಸ್ತ ಉಪಲಬ್ಧ ಎಲ್ಲ ಸಾಹಿತ್ಯದಿಂದ ಮತ್ತು ಅಪ್ರಕಟಿತ ಇವರಿಗೆ ಪ್ರಕಟವಾಗದರೆ ಉಗಾಭೋಗಗಳನ್ನು ಸೇರಿಸಿಬಿಟ್ಟು ಒಟ್ಟಿಗೆ ಪ್ರಕಟವಾಗ್ತಾ ಇದೆ. ಅದಕ್ಕೆ ಬಂದು ಅದರ ಪ್ರಯೋಜನ ಪಡೆಯಬೇಕು ಅಂತ ಹೇಳ್ತಾ, ಮತ್ತು ಈ ಪ್ರವಚನ ಮಾಲಿಕೆ ಇಲ್ಲಿ ಶುರುವಾಗಿ ಹೆಚ್ಚು ಕಡೆ 2-3 ವರ್ಷಕ್ಕೆ ಹತ್ತಿರ ಬರ್ತಾ ಇದೆ. ಈಗಾಗಲೇ 3 ವರ್ಷದಿಂದ ನಿರ್ವಿಘ್ನವಾಗಿ ನಡೀತಾ ಇದೆ, ಬಹಳ ವಿಶೇಷ ಅದು. ಅಂತಹ ಒಂದು ಭಗವದ್ಗೀತೆಯಂತಹ ಪ್ರವಚನಕ್ಕೆ ಇಲ್ಲಿಯ ಶ್ರೀ ರಾಮಂದಿರಂ ಅಸೋಸಿಯೇಷನ್ನವರು, ಶ್ರೀ ಜಗನ್ನಾಥರಾಯರು, ಅವರ ಸಹಕಾರಿ ವರ್ಗ ತುಂಬ ಶ್ರದ್ಧೆಯಿಂದ ಪ್ರತಿ ಸತ್ಯ ಕಾರ್ಯಕ್ರಮ ಮುಗಿದಾಗಲೂ ಕೂಡ ಮುಂದಿನ ಕಾರ್ಯಕ್ರಮದ ಡೇಟ್ ಅನೌನ್ಸ್ ಆಗಿಯೇ ಮುಗಿಯುತ್ತೆ ಹೊರತು ಹಾಗೆ ಮುಂದೆ ಆಗಲೇಬೇಕು ಅಂತಕ್ಕಂಥ ಕಾತರ ಅವರಿಗಿದೆ, ಅಂತ ವಿಶ್ವಾಸ ಇದೆ, ಶ್ರದ್ಧೆ ಇದೆ. ಅಂತ ಅದನ್ನು ಮಾಡಿದಾಗಲೇ ಮಠಮಾನ್ಯಗಳಿಗೆ, ದೇವಸ್ಥಾನಗಳಿಗೆ ನಿಜವಾಗಲೂ ಸಾರ್ಥಕ್ಕೆ ಬರೋದು. ಭಗವಂತನ ವಿಗ್ರಹ ಅಲ್ಲಿ ಕಂಡ್ರೆ ಆತನ ಒಂದು ವಿಶೇಷವಾದ ಮಹಿಮೆ ತಿಳಿಬೇಕಾದರೆ ಶಾಸ್ತ್ರಗಳಿಂದ ಹೊರತು ಬೇರೆ ದಾರಿ ಇಲ್ಲ ಅಂತ ವ್ಯವಸ್ಥೆ ಮಾಡತಕ್ಕಂಥ ಈ ಸಂಸ್ಥೆಗೆ ವಿಶೇಷವಾದ ನನ್ನ ವೈಯಕ್ತಿಕವಾದ ತಮ್ಮೆಲ್ಲರ ಪರವಾದಂಥ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ಅಷ್ಟು ಶ್ರದ್ಧೆಯಿಂದ ಪ್ರತಿ ಬಾರಿಯೂ ಕೂಡ ನೀವು ಏನು ಬರ್ತಾ ಇದ್ದೀರಿ ಅದು ಎಷ್ಟು ಪ್ರಶಂಸೆ ಮಾಡಿದರೂ ಸಾಲ. ಅದು ಭಗವದ್ಗೀತೆಯನ್ನು ಭಗವದ್ಗೀತೆ ತೋರಿಸ್ತಕ್ಕಂಥ ದೊಡ್ಡ ಗೌರವ, ಅದು ಅದೇ ದೊಡ್ಡ ತಾರಕ ಅಂತ ಹೇಳ್ತಾ ಮುಂದಿನ ಪ್ರವಚನವನ್ನು ಸೆಪ್ಟೆಂಬರ್ 22ರಂದು ಶುರು ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಪ್ರವಚನ ಮತ್ತು ಈ ಪ್ರವಚನ ಮಾಲಿಕೆಯನ್ನು, ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಂ.